ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ಮದಲು ನಮ್ಮ ರಕ್ಷಕ ಒಡೆಯನಾಗಿರುವಂಥ ಯೇಸು ಕ್ರಿಸ್ತ ನಮ್ಮದಲ್ಲಿ ವಂದನೆಗಳು ಸಲ್ಲಿಸುತ್ತಾ ಇವತ್ತಿನ ಒಂದು ರೆವಲೇಷನ್ ಸ್ಟಡಿ ನಾವೇನು ಮಾಡೋಣ, ನಾವು ಶುರು ಮಾಡೋಣ ಅಲ್ವರ. ಸೊ ಕಳೆದ ಸತಿ ನೋಡ್ಬೇಕ್ರೆ ಪ್ರಕಟಣೆ 19ನೇ ಅಧ್ಯಾಯ ನಾವು ಏನು ಮಾಡಿದ್ರೆ ಪೂರ್ತಿಯಾಗಿ ಧ್ಯಾನ ಮಾಡಿದ್ರೆ. ಸೊ ಈ ವಾರ ಏನು ಮಾಡೋಣ ಅಂತಂದ್ರೆ ಪ್ರಕಟಣೆ 20ನೇ ಅಧ್ಯಾಯ ನಾವೇನು ಮಾಡೋಣ, ನಾವು ಧ್ಯಾನ ಮಾಡೋಕ್ಕೆ ನಾವೇನು ಮಾಡೋಣ ಶುರು ಮಾಡೋಣ ಅಲ್ವರ. ನೋಡ್ಬೇಕ್ರೆ 20ನೇ ಅಧ್ಯಾಯ ತುಂಬ ಒಂದು ಸ್ಪೆಷಲ್ ಆಗಿರೋಂಥ ಒಂದು ಚಾಪ್ಟರ್, ಯಾಕಂದರೆ ಇದರಲ್ಲಿ ನಮಗೆ ತುಂಬ ಬೇಕಾಗಿರುವಂಥ ಅನೇಕ ಅಮೂಲ್ಯವಾದ ಸತ್ಯಗಳನ್ನೇ ಮಾಡ್ತಾ ಇದ್ರಲ್ಲಿ ತಿಳಿಸೋದನ್ನ ನೋಡ್ತೀರಿ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸಗಳೇ, ಈ ಪ್ರಕಟಣೆ 20ನೇ ಅಧ್ಯಾಯನ ಹೇಗೆ ಅರ್ಥ ಮಾಡ್ಕೊಳೋದು ಅಂತ ನೋಡಿದ ಅಂತಂದರೆ, ಇದನ್ನು ಬಂದ್ಬಿಟ್ಟು ಏನ್ರಿ ನಾಲ್ಕು ಭಾಗವಾಗಿ ಮಾಡ್ಬೋದು, ನಾವು ಅದನ್ನ ವಿಂಗಡಿಸ್ಬೋದು. ಹೇಗಪ್ಪಾ ಅಂತಂದರೆ ನೋಡ್ದ ಅಂತಂದರೆ, ಮೊದಲು ಏನ್ರಿ ಒಂದನೇ ವಾಕ್ಯದಿಂದ ಹಿಡ್ದು ಒಂದು ಮೂರನೇ ವಾಕ್ಯ ಏನ್ರಿ ಒಂದು ಭಾಗ ಅಂತ ನಾವೇನು ಮಾಡೋದು ಹೇಳ್ಬೋದು ಅಲ್ಲರ. ಅದೇ ರೀತಿ ಏನ್ರಿ ನಾಲ್ಕನೇ ವಾಕ್ಯದಿಂದ ಹಿಡ್ದು ಹತ್ತನೇ ವಾಕ್ಯ ಎರಡನೇ ಭಾಗ ಅಂತ ಹೇಳ್ಬೋದು. ಆಮೇಲೆ ಬರೀ 11ನೇ ವಾಕ್ಯ ಮೂರನೇ ಭಾಗ ಅಂತ, ಆಮೇಲೆ 12ನೇ ವಾಕ್ಯದ ನಂತರ ಬರೋದು ಏನ್ರಿ ಅದು ಬಂದ್ಬಿಟ್ಟು ನಾಲ್ಕನೇ ಒಂದು ಭಾಗ ಅಂತ. ಹೇಗೆ ಹೇಗೆ ಇದನ್ನ ಈ ಒಂದು ಡಿವಿಷನ್ ಹೇಗೆ ಮಾಡೋದು, ವಿಭಾಗಿಸೋದು ಹೇಗೆ ಅಂತಂದರೆ, ಇವೆಲ್ಲ ವಾಕ್ಯಗಳಲ್ಲಿ ಒಂದು ಮುಖ್ಯವಾಗಿರುವಂಥ ಪದ ಕೊಡ್ತಾರೆ. ಇಂಗ್ಲೀಷಲ್ಲಿ ಏನು ಕೊಡ್ತಾರೆ, ಆ್ಯಂಡ್ ಐ ಸಾ ಅಂತ ಕೊಡ್ತಾರೆ, ಈಗೋ ನಾನು ನೋಡಿದ್ದೇನು ಅಂತ ಬರ್ತಾರೆ. ನಾನು ಕನ್ನಡದಲ್ಲಿ ಓದೋಣ ವಾಕ್ಯನ ನೋಡಿದ್ದೀನಿ. ಪ್ರಕಟಣೆ 20ನೇ ಅಧ್ಯಾಯ 1ನೇ ವಾಕ್ಯ ನೋಡಿರ್ತೀನಿ.
ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು.
ಕಂಡೆನು ಅಂತಂತ ಹೇಳ್ತಾರೆ ಅದರ. ಸೊ ಆ್ಯಂಡ್ ಐ ಸಾ, ಇಂಗ್ಲೀಷ್ ಶುರು ಆಗ್ಬೇಕಾದ್ರೆ ಆ್ಯಂಡ್ ಐ ಸಾ ಅಂತಲೇ ಶುರು ಆಗಬೇಕು. ಕಂಡೆನು ಅಂತಂದ್ಬಿಟ್ಟು ಆರಂಭದಲ್ಲಿ ಶುರು ಆಗ್ತಾರೆ. ಇದೇ ಪ್ರಕಾರ ನಾಲ್ಕನೇ ವಾಕ್ಯ ಓದೋ ನೋಡಿದ್ದೀನಿ. ಹಾಂ,
ತರುವಾಯ ಸಿಂಹಾಸನಗಳನ್ನು ಕಂಡೆನು.
ಅಂದ್ರೆ ಏನರ್ಥ, ಒಂದು ಪಿಕ್ಚರ್ ಮುಗೀತು, ನೆಕ್ಸ್ಟ್ ಇನ್ನೊಂದು ಸೀನ್ ಏನಾಗ್ತದೆ ಅಲ್ಲಿ ಅಲ್ಲಿ ಶುರು ಆಗ್ತದೆ. ಅಲ್ಲಿ ಏನು ನೋಡಿದೆಪ್ಪ ಅಂದರೆ ತರುವಾಯ ಸಿಂಹಾಸನಗಳು ಏನು ಮಾಡಿದೆ ಅನೋ ಕಂಡೆನು ಅಂದ್ಬಿಟ್ಟು. ಅದೇ ಥರ 11ನೇ ವಾಕ್ಯ ಓದೋ ನೋಡಿದ್ದೀನಿ. ಹಾಂ,
ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು.
ನೋಡ್ರ ಕಂಡೆನೋ ಅಲ್ವರ. ಅದು ಏನ್ರಿ ಥರ್ಡ್ ಪಾರ್ಟ್, ಫೋರ್ತ್ ಪಾರ್ಟ್, ವರ್ಸ್ 12 ನೋಡೋಣ.
ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು.
ನೋಡ್ರ ನಿಂತಿರೋದು ಏನ್ ಮಾಡಿದೆ ಅಣ್ಣ ಕಂಡೆನೋ ಅಂತ ಏನ್ ಮಾಡ್ತಾ ಇದ್ರ ಹೇಳ್ತಾರೆ. ಸೊ ಈ ನಾಲ್ಕು ಭಾಗನ ನಾವೇನ್ ಮಾಡೋಣ ಓದೋಣ, ಪ್ರಕಟಣೆ 20ನೇ ಅಧ್ಯಾಯನ ಹ್ಯಾಸ್ ಅ ಹೋಲ್. ಸರಿ, ಇದನ್ನ ಏನಪ್ಪ ಇದು ಸಾರಾಂಶ ಮಾಡ್ಬೇಕಾದ್ರೆ ಮೊದಲನೇ ಭಾಗದಲ್ಲಿ ಏನು ಕೊಟ್ಟಿದೆ ಅಂತ ಹೇಳಿದ್ರೆ, ಸೇತನ್ನ ಕಟ್ಟಾಕದ ಬಗ್ಗೆ ಏನಾಗಿದೆ ಮೊದಲನೇ ಭಾಗದಲ್ಲಿ ಕೊಟ್ಟಿದೆ. ಸರಿ, ಎರಡನೇ ಭಾಗದಲ್ಲಿ ಏನಪ್ಪ ಕೊಟ್ಟಿದ್ರೆ, ಎರಡನೇ ಭಾಗದಲ್ಲಿ ಸೇತನ್ನ ಕಟ್ಟಾಕಂಥ ಸಂದರ್ಭದಲ್ಲಿ ಈ ಒಂದು ಅವನ ಕಂಪ್ಲೀಟ್ ಅವನ ಒಂದು ಎಂತರೆ ಬಲನ ತೆಗೆದಾಕಿದ ಮೇಲೆ ಭೂಲೋಕದಲ್ಲಿ ಆಡಳಿತ ನಡೆಸೋಂಥದ್ದು ಯಾರು ಅಲ್ವರ. ಸೊ ಆ ಒಂದು ಕ್ರಿಸ್ತನ ಆಡಳಿತ ಆ 1000 ವರ್ಷದಲ್ಲಿ ಯಾರು ಆಡಳಿತ ಮಾಡ್ತಾರೆ ಅಂತಂದ್ಬಿಟ್ಟು ಅದು ಎರಡನೇ ಭಾಗದಲ್ಲಿ ಕೊಟ್ಟಿದೆ. ಸರಿ, ಇದಾಗಿದಂತರ ಮೂರನೇ ಭಾಗದಲ್ಲಿ ಏನಪ್ಪ ಕೊಟ್ಟಿದೆ ಅಂತಂದರೆ, ಕ್ರಿಸ್ತನ ಆಡಳಿತ ಅಂತಂದೇನು, ನೂತನ ಆಕಾಶ ನೂತನ ಭೂಮಂಡಲ, ಅಲ್ಲೇನು ವಾಸವಾಗಿರ್ತಾರೆ, ನೀತಿ ವಾಸವಾಗಿರ್ತಲ್ಲ, ಅದ್ರ ಬಗ್ಗೆ ಏನು ಮಾಡೋರೆ ಕೊಟ್ಟರೆ. ಕೊನೆಯದಾಗಿ ಕೊನೆಯ ಭಾಗದಲ್ಲಿ ಏನಪ್ಪ ಕೊಟ್ಟಿದೆ ಅಂದರೆ, ಯಾರೆಲ್ಲ ಕ್ರಿಸ್ತನ ರಾಜ್ಯದಲ್ಲಿ ಎದ್ದು ಬರ್ತಾರೋ ಅವರು ಸತ್ಯ ಅಂತ ತಿಳ್ಕೊಂಡಿದ ಮೇಲೆ 1000 ವರ್ಷದಲ್ಲಿ ವಾಕ್ಯದ ಪ್ರಕಾರ ಅವಳು ಬಾಳಬೇಕು, ಅವರಿಗೆ ಯಾವ ಪ್ರಕಾರ ಒಂದು ವಾಕ್ಯದ ಮುಖಾಂತರ ತೀರ್ಪಾಗ್ತಾರೆ ಅಂತ ನಮ್ಗೆ ಏನು ಮಾಡಿದರೆ ಅಲ್ಲಿ ಲಾಸ್ಟ್ ಪಾರ್ಟಲ್ಲಿ ಕೊಟ್ಟಿದ್ದಾರೆ. ಸೊ ಅದು ನಾವೇನು ಮಾಡೋಣ ಪಾರ್ಟ್ 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 ಆಗಿ ನಾವೇನು ಮಾಡೋಣ ನೋಡೋಣ. ಇವತ್ತು ನಾವೇನು ಮಾಡೋಣ ಬರೀ ಮೊದಲನೇ ಭಾಗ ನಾವೇನು ಮಾಡೋಣ ನಾವು ನೋಡೋಣ ಅದರ. ಸೊ ಅದಕ್ಕೆ ಮೊದಲನೇ ವಾಕ್ಯ ನೋಡ್ಬೇಕಾರೆ ಏನು ಹೇಳ್ತದೆ,
ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು.
ಆಗ ಒಬ್ಬ ದೇವದೂತನು ಅಧೋಲೋಕದ ಬಿಗಿದ ಕೈಯನ್ನು ಅದರ ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು ಅಂತ ಹೇಳ್ತಾರೆ. ಯಾರೋ ಒಬ್ಬ ದೇವದೂತನು ಅಂತ ಹೇಳ್ತಾರೆ. ಯಾರಿದು ದೇವದೂತ ಅದರ ಏನ್ರಿ ಒಂದು ದೇವದೂತ ಅಧೋಲೋಕದ ಬಿಗಿದ ಕೈ ಮತ್ತು ಸರಪಣಿ ಇಟ್ಕೊಂಡು ಪರಲೋಕದಿಂದ ಇಳಿದು ಬರೋದು ನೋಡ್ದಂತಲ್ಲ, ಈ ದೇವದೂತ ಯಾರಪ್ಪ ಅಂತ ನೋಡ್ದಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ, ಇದು ನಮ್ಮ ರಕ್ಷಕನಾಗಿದ್ದಂಥ ಯೇಸು ಕ್ರಿಸ್ತನು. ಅದರ ಎರಡನೇ ಬರುವಿಕೆಯಲ್ಲಿ ಏನ್ರಿ ಅವರು ಅಧಿಕಾರನ ವಹಿಸಿಕೊಂಡು ಎರಡನೇ ಬರುವಿಕೆಯಲ್ಲಿ ಬರಬೇಕಾದ್ರೆ ಅವ್ರು ಹೇಗಪ್ಪ ಬರ್ತಾರೆ ಅಂತ ನೋಡ್ತೀರಿ ಅಂತಂದರೆ, ಏನ್ರಿ ಪೂರ್ಣ ಅಧಿಕಾರ ಉಳ್ಳವನಾಗಿ ಅಲ್ವರ. ಅದಿಗೆ ನೋಡ್ಬೇಕಾದ್ರೆ ಹೇಳ್ತಾರೆ, ಅಂಡ್ ಐ ಸಾ ಎ ಗ್ರೇಟ್ ಏಂಜಲ್ ಅಂತ ಬರ್ತಾರೆ ಇಂಗ್ಲೀಷಲ್ಲಿ. ಅಂದ್ರೆ ಏನ್ರಿ ಒಂದು ಸಾಧಾರಣ ಏನ್ರಿ ದೂತನ ಅಲ್ವಂತ್ರಿ ಅದರ ಸರಿ. ಇವಾಗ ಯೇಸು ಕ್ರಿಸ್ತನ ದೂತನ ಅಂತ ಅಂದ್ಬಿಟ್ರೆ ಏನ್ರಿ, ಹಂಗಾರೆ ಯೇಸು ಕ್ರಿಸ್ತು ಒಬ್ಬ ದೂತನಾ ಅಂತ ನೋಡಿದ್ರೆ, ದೇವರ ಒಂದು ಸಂದೇಶನ ತಗೋಳೋವಂಥ ಪ್ರತಿಯೊಬ್ಬರಿಗೂ ಏನ್ರಿ ಅವ್ರಿಗೆ ಹೇಳೋದು ಬೈಬಲ್ ಏನ್ರಿ ದೂತ ಅಂತ ಏನು ಮಾಡ್ತಾ ಇರ್ತಾರೆ. ಉದಾಹರಣೆ ನೋಡ್ಬೇಕ್ರೆ, ಸ್ನಾನಿಕನದ ಯೋಹಾನ ನಮ್ಗೆ ಚೆನ್ನಾಗಿ ಗೊತ್ತು. ಅವ್ರು ಏನಾಗಿದ್ರು ಕ್ರಿಸ್ತನಿಗೆ ಏನಾಗಿದ್ರು ದೂತನಾಗಿದ್ರು. ಯಾಕಂದ್ರೆ ಕ್ರಿಸ್ತನ ಮಾರ್ಗನ ಏನು ಮಾಡಿದವರು ಅವರು ಸಿದ್ಧ ಮಾಡಿದ್ರು. ಅವ್ರಿಗೆ ಸತ್ಯವೇದದಲ್ಲಿ ಏನು ಹೇಳ್ತಾರೆ ಅಂದರೆ ಅವ್ರನ್ನ ದೂತ ಅಂತ ಕರೀತಾರೆ. ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಓದನ ಮಾರ್ಕ್ 1ನೇ ಅಧ್ಯಾಯ 2ನೇ ವಾಕ್ಯ, ಮಾರ್ಕ್ ಫಸ್ಟ್ ಚಾಪ್ಟರ್ ಸೆಕೆಂಡ್ ವರ್ಸ್ ಓದಿ. ಮಾರ್ಕ್ ಫಸ್ಟ್ ಚಾಪ್ಟರ್ ವರ್ಸ್ 2.
ಈಗೋ ನಾನು ನನ್ನ ದೂತನನ್ನು ನಿನ್ನ ಮುಂದೆ ಕಳಿಸುತ್ತೇನೆ, ನೀನು ಹೋಗುವ ದಾರಿಯನ್ನು ಅವನು ಸರಿ ಮಾಡುವೆನೆ ಅಂತಲೂ.
ನೋಡ್ರ ನಾನು ದೂತನನ್ನು ಮುಂದೆ ಕಳಿಸ್ತೀನಿ, ಅವನ್ನ ನೀವು ಹೋಗುವಂತ ಏನ್ರಿ ಮಾರ್ಗನ ಏನ್ ಮಾಡ್ತಾರೆ ಸರಿಪಡಿಸ್ತಾರೆ ಅಂತ ಹೇಳ್ತಾರೆ. ಅದರ ಹಂಗಾರೆ ಇದು ಯಾರಪ್ಪ ಕ್ರಿಸ್ತನ್ಗೆ ಮಾರ್ಗ ಸಿದ್ಧ ಮಾಡಿದ್ದು, ಪ್ರಿಪರೇಷನ್ಸ್ ಮಾಡ್ಕೊಡೋದು ಮಿನಿಸ್ಟ್ರಿಗೆ ಅಂದ್ರೆ ಜಾನ್ ದ ಬ್ಯಾಪ್ಟಿಸ್ಟ್. ಜಾನ್ ದ ಬ್ಯಾಪ್ಟಿಸ್ಟ್ ಒಬ್ಬ ಮನುಷ್ಯ ಅಲ್ವಾ, ಮತ್ತೆ ದೂತ ಹಂಗೆ ಕರೀತಾರಲ್ವ ಅಂತಂದ್ರೆ ಎಸ್. ಅದರ ಮನುಷ್ಯನಾಗಿದ್ದರೂ ಸರಿ ಅವ್ರಿಗೇನಪ್ಪ ದೂತ ಅಂತ ಏನಕ್ಕೆ ಕರೀತಾರೆ ಅಂದರೆ ಅವರು ದೇವರ ಸಂದೇಶನ ಏನು ಮಾಡ್ತಾ ಇದ್ರು ಹೇಳ್ತಾ ಇದ್ರು ಅನ್ನೋದು. ಅದಕ್ಕೆ ಮಲಾಖಿ ಪುಸ್ತಕದಲ್ಲಿ ಹೇಳೋದು, ದೇವರ ವಾರ್ತೆನ ಯಾರು ಹೇಳ್ತಾರೋ ಅವರೆಲ್ಲ ಏನಾಗಿದ್ದಾರೆ ಅಂದರೆ ದೇವ ದೂತರಾಗಿದ್ದಾರಂತೆ. ದೇವನ ರೆಪ್ರೆಸೆಂಟ್ ಮಾಡೋದ್ರಿಂದ ಅವ್ರು ಏನಾಗಿದ್ದಾರೆ ದೇವರ ದೂತರಾಗಿದ್ದರಂತೆ. ಆ ವಾಕ್ಯನ ಓದ ನೋಡಿತೀರಿ, ಮಲಾಖಿ 2ನೇ ಅಧ್ಯಾಯ 7ನೇ ವಾಕ್ಯ, ಮಲಾಖಿ ಸೆಕೆಂಡ್ ಚಾಪ್ಟರ್ 7th ವರ್ಸ್.
ಜ್ಞಾನಾನುಸಾರವಾಗಿ ಮಾತಾಡುವುದು ಯಾಜಕನ ತುಟಿಗಳ ಧರ್ಮವಷ್ಟೇ. ಅವನು ಸೇನಾಧೀಶ್ವರ ಯೆಹೋವನ ದೂತನಾಗಿರುವ ಕಾರಣ ಜನರು ಅವನ ಬಾಯಿಂದ ಧರ್ಮೋಪದೇಶವನ್ನು ಕೇಳಿಕೊಳ್ಳತಕ್ಕದ್ದು.
ನೋಡ್ರ ಧರ್ಮೋಪದೇಶವನ್ನು ಕೇಳಿಕೊಳ್ಳತಕ್ಕದ್ದು, ಯಾಕಂದ್ರೆ ಅವರು ಬಾಯಿನಲ್ಲಿ ಏನಪ್ಪ ಇದೆ ಅಂದ್ರೆ ಧರ್ಮಶಾಸ್ತ್ರ ಇದೆ ಅಂತೆ. ಅಲ್ವರ ನೋಡ್ಬೇಕು, ನಮ್ಮ ಬಾಯಿನಲ್ಲಿ ಯಹೋವನ ಮಾತುಗಳಿದೆ. ಅದರಿಂದ ಅವನು ಯಾರ ದೂತ ಅಂತ ನೋಡ್ತಿದ್ರೆ ಯಹೋವನ ದೂತ ಅಂತ ನಾವೇನ್ ಮಾಡ್ತೀವಿ ಸತ್ಯವೇದ ನೋಡ್ತೀರಿ, ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ. ಅದಕ್ಕೆ ಸ್ನಾನಿಕದ ಯೋಹ ಏನ್ರಿ ದೇವರ ವಾಕ್ಯನ ಹೇಳಿರೋದ್ರಿಂದ ಅವ್ರು ಏನಪ್ಪ ಆದ್ರು ಅಂದ್ರೆ ದೇವ ದೂತರು ಆದ್ರು ಅಂತ ನೋಡ್ತೀರಿ. ಇದೇ ಪ್ರಕಾರ ಯೇಸು ಕ್ರಿಸ್ತನು ಕೂಡ ಏನ್ರಿ ಒಬ್ಬ ದೇವದೂತ. ಅದರ ದೇವದೂತ ಅಂದ್ರೆ ಏನೇ ನೋಡ್ಬೇಕ್ರೆ, ಕರ್ತನಲ್ಲಿ ಪ್ರೀತಿ ಅನ್ಸಿ ಯೇಸು ಕ್ರಿಸ್ತು ಮೊದಲೇ ಬರೋದಕ್ಕೆ ಬರೋದಕ್ಕಿಂತ ಮುಂಚೆ ತಂದೆ ದೇವ್ರ ಜೊತೆಗೆ ಇದ್ರಲ್ವಾ, ಅವ್ರು ಹೆಂಗಿದ್ರು ದೇವ್ರ ಜೊತೆಗೆ ಇರ್ಬೇಕ್ರೆ, ದೈವಿಕ ಸ್ವಭಾವದಲ್ಲಿದ್ದರಾ? ಇಲ್ಲ ರೀ, ಅವ್ರಿಗೆ ದೈವಿಕ ಸ್ವಭಾವ ಏನಾಗಿಲ್ಲ, ಇನ್ನ ಕೊಡಲ್ಪಟ್ಟಿಲ್ಲ. ಅವ್ರು ಹೆಂಗಪ್ಪ ಇದ್ರು ಅಂದ್ರೆ ಒಬ್ಬ ದೇವದೂತನ ಹಂತದಲ್ಲಿ ಅಂದ್ರೇನೋ ಏನ್ರಿ ದೇವದೂತ ಅಂತೇಳಿ ದೇವದೂತ ಅಂತಾರಲ್ಲ ರೀ, ಎಲ್ಲಾ ದೇವದೂತರುಗಳಿಗಿಂತ ತುಂಬಾ ಉನ್ನತವಾಗಿರೋಂಥ ಒಬ್ಬ ಹಂತದಲ್ಲಿ ಯಾರಪ್ಪ ಇದ್ದಿದ್ದು ಅಂದ್ರೆ ನಮ್ಮ ಕ್ರಿಸ್ತನ ಇದ್ದ. ಅದಕ್ಕೆ ನೋಡ್ಬೇಕ್ರೆ ಬೈಬಲ್ ಹೇಳ್ತಾರೆ ಸಹಸ್ರ ದೂತಲ್ಲಿ ಒಬ್ಬನು ಅಲ್ದರ ಸರ್ವಾಂಗದಲ್ಲಿ ಮನೋಹರನು ಅಂತೇನ್ ಮಾಡ್ತಾರೆ ಸತ್ಯವೇದದಲ್ಲಿ ವಾಕ್ಯ ಏನ್ ಮಾಡ್ತಾರೆ ಅವ್ರು ಹೇಳ್ತಾರೆ. ಅದರ ದ ಚೀಫೆಸ್ಟ್ ಅಮಾಂಗ್ 10,000 ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಲ್ದರ ದ ಮೆಸೆಂಜರ್ ಆಫ್ ಗಾಡ್ ಅಂತ ಹೇಳ್ತಾರೆ. ಯೋಬಲ್ ಓದ ನೋಡಿದ್ದೀರಿ, ಯೋಬ 33ನೇ ಅಧ್ಯಾಯ 23 ಮತ್ತು 24ನೇ ವಾಕ್ಯ. ಯೋಬ 33ನೇ ಅಧ್ಯಾಯ 23 ಮತ್ತು 24.
ಮನುಷ್ಯ ಕರ್ತವ್ಯವನ್ನು ತೋರಿಸತಕ್ಕ ಸಹಸ್ರ ದೂತರಲ್ಲಿ ಒಬ್ಬನು
ನೋಡ್ರ ಸಹಸ್ರ ದೂತರಲ್ಲಿ ಒಬ್ಬನು
ಅವನಿಗೆ ಮಧ್ಯಸ್ಥನಾಗಿ ಬೇಡುವುದರಿಂದ ದೇವರು ಒಂದು ವೇಳೆ ಆ ಮನುಷ್ಯನಿಗೆ ಮೆಚ್ಚಿ ಈಡು ಸಿಕ್ಕಿತು.
ಅವನೇನಾರ ಏನ್ರಿ ದೇವ್ರಿಗೆ ದೇವ್ರಿಗೆ ಮನುಷ್ಯನಿಗೆ ಮಧ್ಯಸ್ಥರಾಗಿ ಬೇಡವರಾಗಿದ್ರೆ ದೇವ್ರು ಏನ್ ಮಾಡ್ಬೋದು, ಈಡ್ ಕೊಡ್ಬೋದು ಅಂತ ಹೇಳ್ತಂಗಾರೆ ಯಾರು ಈಡ್ ಕೊಟ್ಟಿದ್ದು? ರಕ್ಷಕಂತ ಯೇಸು ಕ್ರಿಸ್ತನು. ಅದರ ಯೇಸು ಕ್ರಿಸ್ತನು ನಮ್ಗಾಗಿ ರ್ಯಾನ್ಸಮ್ ಕೊಟ್ಟಿರಂತ ಅವ್ರ ಮಧ್ಯಸ್ಥರಾಗಿದೆ ಅಂತೆ ಅಲ್ವರ. ಅದಕ್ಕೆ ಅವ್ರು ಹೇಳ್ತಾರೆ ಏನ್ರಿ ಚೀಫೆಸ್ಟ್ ಸಹಸ್ರ ದೂತರಲ್ಲಿ ಒಬ್ಬನು ಅಂತ ಹೇಳ್ತಾರೆ. ನೋಡ್ರ ಹಂಗೇನು ಸಹಸ್ರ ದೂತರಲ್ಲಿ ಇವರು ಅವರಲ್ಲಿ ಇವರೊಬ್ರಾ ಅಂತ ಆ ಥರ ಅಲ್ಲ ರೀ, ಸಹಸ್ರ ದೂತರುಗಳಲ್ಲಿ ಟಾಪ್ ಅಲ್ಲಿರೋರು ಯಾರಂತೆ ಅಲ್ವರ ಆಯಿರ್ತಲ್ ವರ್ ಒನ್ ಅಂತ ಹೇಳ್ತಾರೆ. ಅಲ್ವರ ಸಹಸ್ರ ದೂತರಲ್ಲಿ ಒಬ್ಬರು ಚೀಫೆಸ್ಟ್ ಅಮೌಂಟ್ 10,000 ಅಲ್ವರ. ಇನ್ನೊಂದು ವಾಕ್ಯ ಓದಂತೀರಿ, ಪರಮಗೀತೆ 5ನೇ ಅಧ್ಯಾಯ 10ನೇ ವಾಕ್ಯ. ಪರಮಗೀತೆ 5ನೇ ಅಧ್ಯಾಯ 10ನೇ ವಾಕ್ಯ.
ನನ್ನ ನಲ್ಲನು ಬಿಳುಪು ಕೆಂಪು ಬಣ್ಣವುಳ್ಳವನು, ಅವನು 10,000 ಜನರಲ್ಲಿ ಧ್ವಜಪ್ರಾಯನು.
10,000 ಜನರಲ್ಲಿ ಏನ್ರಿ ಧ್ವಜಪ್ರಾಯನು. ಅದರ ಚೀಫೆಸ್ಟ್ ಅಮಾಂಗ್ 10,000 ಒನ್ ಆಲ್ ಟುಗೆದರ್ ಲವ್ಲಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ. 10,000 ಜನರಲ್ಲಿ ಅಂದರೆ 10,000 ಜನ ದೂತರಿದ್ದಾರೆ. ದಾನಿಯೇಲ್ 7ನೇ ಅಂದರೆ ಹೇಳ್ತಲ್ಲ, ಸೊ 10,000 ಮಿನಿಸ್ಟರ್ ಅಂಟು ಹಿಮ್ ಅಂತ ಅಂದ್ಬಿಟ್ಟು ಇಂಗ್ಲೀಷಲ್ಲಿ ಬರ್ತಾರೆ. ಅದರ ಸೋಡ್ಬೇಕ್ರೆ ಏನ್ರಿ ಅದು ಏನ್ರಿ ಎಲ್ಲ ದೂತರುಗಳ ಒಂದು ಸಂಖ್ಯೆ. ಆ ಎಲ್ಲ ದೂತರುಗಳಲ್ಲಿ ಏನ್ರಿ ಪ್ರಮುಖನು ಯಾರಪ್ಪ ಅಂತ ನೋಡ್ತಾರೆ, ನಮ್ಮ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತನು ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ಎರಡೇ ಬರೀಕಲು ಬರ್ಬೇಕಾದ್ರೆ ಹೆಂಗೆ ಬರ್ತಾರೆ? ವಾಕ್ಯ ಓದೋ ನೋಡ್ರಿ ಇರ್ತೀನಿ. 1ನೇ ತಿಸಲೋನಿಕ 4:16 1 ತಿಸಲೋನಿಕ 4:16.
ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು.
ಕರ್ತನು ತಾನೇ ಏನ್ ಮಾಡ್ತಂತೆ ಆಕಾಶದಿಂದ ಇಳಿದು ಬರ್ತಾರೆ. ಹೆಂಗೋ ಇಳಿದು ಬರ್ತಾರೆ ಅಲ್ಲಿ ಏನ್ ನೋಡ್ತೀರ ಅಲ್ಲಿ ಏನಂತೆ? ಆಜ್ಞಾಘೋಷದೊಡನೆಯೋ ಪ್ರಧಾನ ದೂತನ ಶಬ್ದದೊಡನೆಯೋ. ಏನ್ ಇವರೆಲ್ಲ ಅಂದ್ರೆ ಅರ್ಥ ಇವ್ರ ಜೊತೆಗೆ ಇವ್ರನ್ನೆಲ್ಲ ಕರ್ಕೊಂಬರ್ತಾರೆ ಅಂತಾರೆ. ಇವರೇ ಅದು ಅಲ್ವರ ಆಜ್ಞಾಘೋಷದೊಡನೆಯೋ ಅದರ ಏನ್ರ ವಿತ್ ವಾಯ್ಸ್ ಆಫ್ ಅಕ್ಲಮೇಷನ್ ಅದರ ವಿತ್ ವಾಯ್ಸ್ ಆಫ್ ಟ್ರಯಂಪ್ ಅಲ್ದರ ಅಧಿಕಾರದಿಂದ ಯೇಸು ಕ್ರಿಸ್ತನ ಆಗ್ತಾರಂತೆ ಬರ್ತಾರಂತೆ ಅಲ್ವರ. ಸಹಸ್ರ ದೂತಲ್ಲಿ ಒಬ್ಬನು ಅದರ ಪ್ರಧಾನ ದೂತನ ಒಂದು ಏನೇ ಒಂದು ಸದ್ದಿಂದ ಅಂದರೆ ನೋಡ್ಬೇಕ್ರೆ ಜೀಸಸ್ಗೆ ದ ಚೀಫೆಸ್ಟ್ ಆಫ್ ಆಲ್ ದ ಏಂಜಲ್ಸ್ ಅಂತ ಏನು ಮಾಡೋದಲ್ಲಿ ಅಲ್ಲಿ ಹೇಳೋದು ಅದಕ್ಕೆ ಹೇಳ್ಬೇಕು. ಒಬ್ಬ ದೂತ ಬಂದ ಅಂತಂದರೆ ಯೇಸು ಕ್ರಿಸ್ತು ದೇವ್ರನ್ನ ರೆಪ್ರೆಸೆಂಟ್ ಮಾಡಿಕೊಂಡು ದೇವ್ರ ಎಲ್ಲ ಕೆಲಸಗಳನ್ನ ಮಾಡೋದಕ್ಕೆ ಏನ್ರಿ ಅವ್ರ ಭೂಲೋಕದಲ್ಲಿ 2ನೇ ಬರುವಿಕೆಯಲ್ಲಿ ಬರೋದು ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಕ್ರಿಸ್ತನ್ಗೆ ಏನೋ ಒಂದು ಹೆಸರಿದೆ ಏನಂತ ಹೇಳ್ತಾರೆ, ದೇವ್ರ ವಾರ್ತೆ ಅಂತ ಹೇಳ್ತಾರೆ. ಅದು ಎಲ್ಲೋ ವಾರ್ತೆ ಇತ್ತು ಅಂತ ಹೇಳ್ತಾರೆ. ವಾರ್ತೆ ಅಂತ ಏನು ಕೇಳೋದು? ದೇವರು ವಾಕ್ಯ ಅಂತ ಹೇಳ್ತಾರೆ ಅಲ್ವರ. ಅವನು ಏನೇ ಹೇಳೋದು ದೇವರು ಯಾರ ಮುಖ ಅಂತ ಹೇಳ್ತಾರಂತೆ, ಕ್ರಿಸ್ತರ ಮುಖಾಂತರ ಹೇಳ್ತಾರೆ ಅಂತ ಅಲ್ವರ. ಸರಿ ಅದಕ್ಕೆ ಇಲ್ಲಿ ಏನಂತ ನೋಡ್ತಾರೆ ಅಂದರೆ ಇಲ್ಲಿ ದೇವದೂತ ಬಂದರು ಅಂತ ನೋಡ್ತಾರೆ. ಬಂದರು ಅಂದ್ರೆ ಏನು ಮೀನಿಂಗು? ಅವ್ರೇನು ಸುಮ್ಮನೆ ಹಂಗೆ ಬಂದ್ಬಿಟ್ರ ಅಂತಂದರೆ ಇಲ್ಲ ರೀ, ಮಹಾ ಅಧಿಕಾರ ಉಳ್ಳವನಾಗಿ ಏನು ಮಾಡಂತೆ ಯೇಸು ಕ್ರಿಸ್ತು ಬಂದ್ರಂತೆ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಹೆಂಗೆ ಹೋಗಿದ್ದು ಅವರು? ಅವ್ರು ಹೇಳ್ತಾರಲ್ಲ ಪರಲೋಕಕ್ಕೆ ಹೋಗ್ಬೇಕಾರೆ ಭೂಲೋಕದಲ್ಲಿಯೂ ಏನ್ರಿ ಪರಲೋಕದಲ್ಲಿಯೂ ಸರ್ವ ಅಧಿಕಾರ ಯಾರು ಕೊಡಲ್ಪಟ್ಟಿದೆ? ನಾನು ಕೊಡಲ್ಪಟ್ಟಿದ್ದೆ ಅಂತ ಅಂದ್ರೆ ಯೇಸು ಕ್ರಿಸ್ತನ್ಗೆ ಆವಾಗೆ ಪವರ್ ಏನು ಮಾಡೋದು ದೇವರು ಕೊಟ್ಬಿಟ್ರು. ಇವಾಗ ಎಕ್ಸಸೈಸ್ ಮಾಡೋಂಥ ಟೈಮ್ ಏನಾಗಿದೆ ಬಂದಿದೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಆ ಎಕ್ಸಸೈಸ್ ಮಾಡೋಂಥ ಟೈಮ್ ಬಂದಿದ ತಕ್ಷಣ ಕ್ರಿಸ್ತನ್ ಏನು ಮಾಡ್ತಾರೆ ಪರಲೋಕದಿಂದ ಇಳಿದು ಬರ್ತಾರಂತೆ ಅಲ್ವರ. ನೋಡಿ Matthew 28:18 ಓದ್ರಿ, ಆಮೇಲೆ ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ ಓದ.
ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ.
ಎಂತ್ರ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ಅದರಿಂದ ನೀವು ಹೋಗಿ ಏನು ಮಾಡಿ ಶಿಷ್ಯನ್ಗಳಾಗಿ ನೀವು ಮಾಡಿ ಅಂತಂತ ಹೇಳ್ತಾರೆ ಅಲ್ವರ. ಆಮೇಲೆ ನೋಡಿ ಕ್ರಿಸ್ತನ 2ನೇ ಬರಿಕೆಯಲ್ಲಿ ಯಾವಾಗ ಬರ್ತಾರಂತೆ? ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯ ಓದಿ ಅನ್ನಿಸ್ಟರ್.
ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳುಹಿಸಿಕೊಡುವನು.
ನೋಡ್ರ
ಆದರೆ
ಕ್ರಿಸ್ತನಾಗಿರಂತ ಯೇಸುವನ್ನ ಕಳ್ಸಿಕೊಡ್ತಾರಂತೆ. ಯಾವಾಗ ಕಳ್ಸಿಕೊಡ್ತಾರಂತೆ? ಓದಿ ಕಂಟಿನ್ಯೂ ಮಾಡಿ.
ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು.
ಸಮಸ್ತವನ್ನು ಸರಿ ಮಾಡುವ ಕಾಲ ಬರುವ ತನಕ ಕ್ರಿಸ್ತನ ಪರಲೋಕದಲ್ಲಿ ಇರಬೇಕು. ಅಂದ್ರೆ ಬಂದ್ಬಿಡ್ತಾರೆ ಬಂದ್ಬಿಟ್ಟವ್ರೇ ಅಂತ ಏನಪ್ಪ ಮೀನಿಂಗ್ ಅಂತಂದ್ರೆ ಸಮಸ್ತವನ್ನು ಸರಿ ಮಾಡೋಂಥ ಕಾಲ ಏನಾಗಿರ್ಬೇಕು? ಆರಂಭ ಆಗಬೇಕು, ಆಗಿದೆ ಅಂತ ಅರ್ಥ. ಸರಿ ಇವ್ರು ಬಂದ್ಬಿಟ್ಟು ಹೆಂಗೆ ಸಮಸ್ತವನ್ನು ಸರಿ ಮಾಡ್ತಾರೆ? ಅಧಿಕಾರ ಕೊಟ್ಟಿದ್ಯಾ? ಎಸ್, ಅಧಿಕಾರದಿಂದನೇ ಬರೋದ್ರಿ. ಅಧಿಕಾರ ಉಳ್ಳವನಾಗಿಯೇ ಏನು ಮಾಡೋದು ಭೂಲೋಕದಲ್ಲಿ ಎಲ್ಲವನ್ನು ಸರಿ ಮಾಡೋಕ್ಕೆ ಬರೋದು. ಅದಕ್ಕೆ ಕ್ರಿಸ್ತನು ಹೋಗ್ಬೇಕಾದ್ರೆ ಹೆಂಗೆ ಹೋಗಿದ್ದ? Luke 23:38 ಹೇಳ್ತಾರಲ್ಲ, ಯೂದರುಗಳ ರಾಜಾ ಅಂತ ಬೋರ್ಡ್ ಹಾಕಿದ್ದಲ್ಲ, INRI ಅಲ್ಲ ಅದರ. ಜೀಸಸ್ ದ ಕಿಂಗ್ ಆಫ್ ಜೂಸ್ ಅದರ, ಯಹೂದ್ಯರ ರಾಜ ಅದರ, ರಾಜಂತರನಾಗಿದ್ದವರು ಅವ್ರು ಹೋಗಿದ್ದು. ಬರ್ಬೇಕಾದ್ರೆ ಹೆಂಗೆ ಬರ್ತಾರೆ? ರಾಜ್ಯಾಧಿಕಾರ ಪಡ್ಕೊಂಡೇ ಏನಾಗೋದು ಅವ್ರು ಬರೋದು. ಎಲ್ಲಿ ಕೊಟ್ಟಿದೆ? Luke 19:12 ಮತ್ತು 15ನೇ ವಾಕ್ಯ ಓದೋ ನೋಡಿದ್ದೀನಿ. Luke 19:12-15.
ಅದೇನೆಂದರೆ, ಶ್ರೀಮಂತನಾದ ಒಬ್ಬ ಮನುಷ್ಯನು ತಾನು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಬರಬೇಕೆಂದು ದೂರದೇಶಕ್ಕೆ ಹೊರಟನು.
ನೋಡಿದ್ರ ಏನ್ರಿ, ಒಬ್ಬನೊಬ್ಬ ಮನುಷ್ಯ ಶ್ರೀಮಂತನು ರಾಜ್ಯಾಧಿಕಾರ ಪಡ್ಕೊಂಡು ಬರಬೇಕು ಅಂದ್ಬಿಟ್ಟು ಎಲ್ಲಿ ಹೊರಟಂತೆ? ದೂರ ದೇಶಕ್ಕೆ ಹೊರಟಂತೆ. ಇದು ನಮ್ಗೆ ಹೇಳಿದ್ದೆ ಎಷ್ಟೋ ಸರಿ, ಕಸ್ಟಮ್ ಆಫ್ ರೋಮನ್ ಏನಂದ್ರೆ ಆಡಳಿತದಲ್ಲಿತ್ತು. ಯಾರು ಒಬ್ಬ ಗವರ್ನರ್ ಆಡಳಿತ ಮಾಡಬೇಕು ಅಂದರೆ ರೋಮಲ್ಲಿರೋಂಥ ಸೀಸರ್ ಹತ್ರ ಪರ್ಮಿಷನ್ ಇಸ್ಕೊಂಡ್ಬರ್ಬೇಕ್ರಿ. ಅದಕ್ಕೆ ಯೆರೂಸಲೇಮಿಂದ ದೂರ ದೇಶ ಅಂತ ರೋಮ್ಗೆ ಹೋಗ್ಬಿಟ್ಟು ಅಧಿಕಾರ ಈಸ್ಕೊಂಡು ತಿರ್ಗಾ ಬಂದೇ ಆಡಳಿತ ಮಾಡ್ತಾ ಇದ್ದ. ಇದೇ ಥರ ಕ್ರಿಸ್ತನು ಭೂಲೋಕದಲ್ಲಿ ಆಡಳಿತ ಮಾಡಬೇಕು ಅಂದರೆ ಪರಲೋಕಕ್ಕೆ ಹೋಗ್ಬಿಟ್ಟು ದೇವತಾ ಅಧಿಕಾರ ಈಸ್ಕೊಂಡೇ ಮಾಡಿದ್ರು ಅವರು ಬರೋದು ಅಂತ ಅಲ್ವರ. ಸರಿ, ಬರ್ಬೇಕಾದ್ರೆ ಏನು ಮಾಡ್ತಾರೆ? ಹಂಗೆ ಬಂದ್ಬಿಟ್ಟು ಆಮೇಲೆ ಅಧಿಕಾರ ಈಸ್ಕೊಂತಾರ? 15ನೇ ವಾಕ್ಯ ಓದಿ ನೋಡಿ, ಅದರಲ್ಲಿ 15th verse ಸಿಸ್ಟರ್.
ಆಮೇಲೆ ಅವನು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಹಿಂತಿರುಗಿ ಬಂದು
ಅಂಡರ್ಲೈನ್
ತಾನು
ಮಾಡ್ತೀನಿ, ರಾಜ್ಯಾಧಿಕಾರನು ಪಡೆದುಕೊಂಡು ಹಿಂತಿರುಗಿ ಬರಬೇಕಾದ್ರೆ, ಅಂದರೆ ಬರಬೇಕಾದ್ರೆ ರಾಜ್ಯಾಧಿಕಾರನ ತಗೊಂಡು ಬರ್ತಾರ್ರಿ. ಅದರ ಬಂದ ಮೇಲೆ ರಾಜ್ಯಾಧಿಕಾರ ತಗೊಳೋದಲ್ಲ, ಆಡಿ ದೊರಕಿರ್ತದೆ, ಆದರೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಕ್ರಿಸ್ತನ ಬರೋದು ಅಲ್ವರ. ಅದಕ್ಕೆ ಏನ್ರಿ ಇನ್ನೊಂದು ವಾಕ್ಯ ಓದೋಣ ಅಂತೀರಿ, ಪ್ರಕಟಣೆ 11:15 ಓದಿ, ರೆವಲೇಷನ್ 11:15, ರೆವಲೇಷನ್ 11:15.
ಏಳನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಆಗ ಪರಲೋಕದಲ್ಲಿ ಮಹಾಶಬ್ದ ಉಂಟಾಗಿ ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು.
ಕರ್ತನಿಗೂ ಆತನು ಅಭಿಷೇಕಿಸಿದವರಿಗೆ ಉಂಟಾಯಿತು. ಕರ್ತನ ಅಂದ್ರೆ ಯಾರೋ ಯೇಸು ಕರ್ತನು. ಅಭಿಷೇಕಿಸಿದಂದ್ರೆ ಯಾರು? ಅಭಿಷೇಕ ಹೊಂದಲ್ಪಟ್ಟವರು ಕ್ರಿಸ್ತನ್ ತರ. ಸಭೆ ಸಭೆಗೆ ಕ್ರಿಸ್ತನ್ ತರ ಅಭಿಷೇಕ ಮಾಡಲ್ಪಟ್ಟ ಅಭಿಷೇಕ್ತರು. ಸ್ತ್ರೀನ ಸಂತತಿ ಪಟ ಕೇಳಿದಾರಲ್ವಾ? ಸ್ತ್ರೀನ ಸಂತತಿ ಯಾರು? ಶಿರಸ್ಸು, ದೇಹದಂಗಗಳು, ಇವೆಲ್ಲ ಏನಾಗ್ಬಿಡ್ತಾರೆ ಲೋಕ ರಾಜ್ಯಾಧಿಕಾರಿಗಳು. ಇವರು ಟ್ರಾನ್ಸ್ಫರ್ ಆಗಿದೆ ಮೇನ್ಗೆ ಕ್ರಿಸ್ತನಿಗೆ ಏನಾಗಿದೆ ಟ್ರಾನ್ಸ್ಫರ್. ಅದು ಅದು ದೇವ ಕೃಪೆ ಇದ್ದು ನಾವು ನಂಬಿಕಸ್ತರಾಗಿದ್ದು ಸೀಟ್ ಮೇಲೆ ಕೂತ್ಕೊಂಡು ನಾವೇ ಮಾಡ್ತೀರಿ ಆಳ್ವಿಕೆ ಮಾಡೋದು ವಶ ಕೊಡ್ತಾರೆ. ಸರಿ, ಇವಾಗ ಈ ಮಹಾ ಅಧಿಕಾರ ಉಳ್ಳಂಥ ದೇವದೂತ ಬಂದ್ರಲ್ವಾ, ಅವ್ರ ಕೈಲಿ ಏನಪ್ಪಾ ಇತ್ತು ಅಂತ ನೋಡಿದ್ರಿ. ವಾಕ್ಯ ಇನ್ನೊಂದು ಸತಿ ಓದಿ, ಪ್ರಕಟಣೆ 20:1
ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು.
ಆ ಥರ ಏನಪ್ಪ ಇತ್ತು ಅಂತಂದರೆ ಒಂದು ಬೀಗಿದ ಕೈ ಇತ್ತಂತ್ರಿ ಅಲ್ರ, ಅಧೋ ಲೋಕದ ಬೀಗಿದ ಕೈ. ಆಮೇಲೆ ಏನ್ರಿ ಒಂದು ದೊಡ್ಡ ಸರ್ಪಣಿ ಇತ್ತಂತ್ರಿ ಅಲ್ರ. ಇವೆರಡನ್ನು ತಗೊಂಡು ಏನಂತೆ ಕ್ರಿಸ್ತರು ಏನಂತೆ ಬಂದರು ಅಂತ ಕೊಟ್ಟಾರೆ ಅಲ್ರ. ಏನಿದು ಸರ್ಪಣಿ ಅಂದ್ರೆ ಏನೋ, ಬೀಗ ಏನೇನೋ ಅಲ್ರ. ನೋಡಿ ಈ ವಾಕ್ಯದಲ್ಲಿ ಫಸ್ಟ್ ಕೊಟ್ಟಿರೋದು ಯಾವುದು? ಬಿಗಿದ ಕೈ ಫಸ್ಟ್ ಕೊಟ್ಟಿದ್ದಾರಾ ಇಲ್ಲ ಸರ್ಪಣಿ ಫಸ್ಟ್ ಕೊಟ್ಟಿದ್ದಾರಾ?
ಬೀಗಿದ ಕೈ
ಬೀಗಿದ
ಬೀಗಿದ ಕೈ
ಕೈ, ಅಧೋ ಲೋಕದ ಬಿಗಿದ ಕೈ
ಬೀಗದ
ಮೊದಲು ಕೊಟ್ಟಿದ್ದಾರೆ, ಆಮೇಲೆ ಏನು ಮಾಡಿದ್ದಾರೆ ಸರ್ಪಣಿ ಏನು ಮಾಡಿದ್ರು ಅಲ್ಲೇ ಕೊಟ್ಟಿರೋದು ಅಲ್ವರ. ಇವಾಗ ಈ ಬಿಗಿದ ಕೈ ತೊಗೊಂಡು ಏನು ಮಾಡ್ತಾರೆ, ಸರ್ಪಣಿ ತೊಗೊಂಡು ಏನು ಮಾಡ್ತಾರೆ? ಮುಂದೆ ಹೋದ ನೋಡಿ, 3ನೇ 2ನೇ ವಾಕ್ಯ.
ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪನೆಂಬ ಘಟಸರ್ಪನನ್ನು ಹಿಡಿದು 1,000 ವರ್ಷ ಬಂಧನದಲ್ಲಿಟ್ಟನು.
ನೋಡೋಣ, ಆ ಘಟ ಸರ್ಪ ನೀಡೋದು 1,000 ವರ್ಷ ಬಂಧನದಲ್ಲಿಟ್ಟಿರತ್ತಪ್ಪ. ನೆಕ್ಸ್ಟ್ ಏನು ಮಾಡಿದ್ರು?
ಆ 1,000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನಗಳನ್ನು ಮರುಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು.
ಬಾಗಿಲು ಮುಂಚೆ ಮುದ್ರೆ ಹಾಕಂತ ಏನಕ್ಕೆ? ಇನ್ನೂ ಜನಗಳು ಮರುಳುಗೊಳಿಸೋದಾಗಿ. ಅಂದರೆ ಈ ವಾಕ್ಯದ ಪ್ರಕಾರ, 2ನೇ ವಾಕ್ಯ 3ನೇ ವಾಕ್ಯದ ಪ್ರಕಾರ ಅವ್ರು ಮೊದಲು ಬಳಕೆ ಮಾಡಿದ್ದು ಯಾವುದು? ಅದೋ ಲಘುದ ಬೀದ ಕೈ ಬಳಕೆ ಮಾಡಿದ್ರ ಅಥವಾ ಸರ್ಪಣಿನ ಬದಲು ಬಳಕೆ ಮಾಡಿದ್ರ? ಅಬ್ಸರ್ವ್ ಮಾಡಿದ್ರ ಏನ ಬಳಕೆ ಮಾಡಿದ್ರು? ಫಸ್ಟು ಫಸ್ಟು ಅವನ ಅದೋ ಲೋಕದಲ್ಲಿ ದಬ್ಬಿಟ್ಟು ಬೀದ ಕೈ ಹಾಕ್ಬಿಟ್ಟು ಅನಂತರ ಅವನ್ನ ಕಟಕದ್ರ? ಎಲ್ಲ ಗಮನಿಸ್ತಾ ಇದ್ದೀರಾ? ಹಾ, ಫಸ್ಟು ಏನ್ ಮಾಡಂತೆ ಸರ್ಪಣಿ ತಗೊಂಡು ಏನ್ ಮಾಡಿದ್ರಂತೆ? ಬಂಧನದಲ್ಲಿ ಇಟ್ರಂತೆ ರೀ. ಅದಾಗಿದ ನಂತರನೇ ಅಧೋ ಲೋಕದಲ್ಲಿ ದಬ್ಬಿ ಬಾಗಿಲು ಮುಚ್ಚಿ ಮುದ್ರೆ ಹಾಕಿ ಬಿಗಿ ಕೈ ಹಾಕತ್ರಂತೆ. ಕರೆಕ್ಟಾ? ಸರಿ, ಹಂಗಾದ್ರೆ ಇಲ್ಲಿ ಇದೇ ಆರ್ಡರ್ಲಿ ಯೇಸು ಕ್ರಿಸ್ತ ಯೂಸ್ ಮಾಡ್ಬೇಕಂತಿಲ್ಲ ರೀ. ಫಸ್ಟು ಯೂಸ್ ಮಾಡೋದು ಸರ್ಪಣಿ, ಎರಡನೇದಾಗಿ ಯೂಸ್ ಮಾಡೋದು ಏನ್ರಿ ಅವರು? ಅವ್ರು ಬಿಗಿದ ಕೈ ಅಲ್ದರ. ಸರಿ, ಮೊದಲು ಏನು ಮಾಡ್ತಾರೆ ಅಂತಂದರೆ ಏನ್ರಿ ಅಲ್ಲಿ ಹಾಂ 2ನೇ ವಾಕ್ಯದಲ್ಲಿ ಏನು ಕೊಟ್ಟಿದ್ದಲ್ಲಿ, ಅವನು ಪಿಶಾಸನು ಸೈತಾನನು ಆಗಿರುವ ಪುರಾತನ ಸರ್ಪವೆಂಬ ಘಟ ಸರ್ಪನನ್ನು ಹಿಡಿದು 1,000 ವರ್ಷ ಬಂಧನಲ್ಲಿಟ್ರು ಅಂತ ಅದಕ್ಕೆ ಫಸ್ಟ್ ಕೊಡ. ಅದಕ್ಕೆ ಫಸ್ಟ್ ಯೇಸು ಕ್ರಿಸ್ತ ಮಾಡೋದೇನಪ್ಪ ಅಂದರೆ ಏನ್ರಿ ಸೈತಾನನ 1,000 ವರ್ಷ ಏನು ಮಾಡ್ತಾರೆ, ಬಂಧನದಲ್ಲಿ ಇಡ್ತಾರೆ, ಕಟ್ಟಾಕ್ತಾರೆ. ಸರಿ, ಏನಿದು ಕಟ್ಟಾಕೋದು? ಏನಿದು ಬಂಧನ ಅಂತ ನಾವು ನೋಡೋಕೆ ನಾವು ಸ್ಟಡಿ ಮಾಡೋಣ ಮೊದಲು. ಅದಾಗಿದ ನಂತರ ಅದು ಲೋಕದಲ್ಲಿ ದಬ್ಬಿ ಮುದ್ರೆ ಹಾಕೋದು ಏನಂತ ನೋಡೋಣ. ಓಕೆನಾ? ಸರಿ, ಫಸ್ಟ್ ಪಾರ್ಟು ಏನಲ್ಲಿ ಕಟ್ಟಾಗ್ತಂತ ನೋಡಿದ್ರೆ ಒಂದು ಸರ್ಪಣಿಯಲ್ಲಿ ಕಟ್ಟಾಗ್ತಾರಂತೆ ರೀ. ಹೌದರಾ? ಸರಿ, ಏನು ಸರ್ಪಣಿನ ಕಟ್ಟಾಕೋದು ಅಂತಂದರೆ ಅರ್ಥ ಅಲ್ವರ? ಇವಾಗ ನೀವು ಯೋಚನೆ ಮಾಡಿರ್ತೀನಿ, ಸರ್ಪಣಿ ಇಟ್ಕೊಂಡು ಕಟ್ಟಾಕೋದು ಏನು ಅರ್ಥ? ಏನು ಚೇತನ ನಾಯಿ ಥರನಾ? ಚೇತನ ಕಟ್ಟಾಕೈತಾರ ಅವನ್ನ? ಹೇಳ್ರಿ, ಹಂಗಾರೆ ಏನೋ ಒಂದು ಅರ್ಥ ಏನೋ ಇರಬೇಕಲ್ವಾ? ಅಂದರೆ ಇವಾಗ ಯೋಚನೆ ಮಾಡಿ, ಇವಾಗ ನಾಯಿಗೆ ಚೈನ್ ಹಾಕ್ತೀರಿ ಅಂತಂದರೆ ಏನಕ್ಕೆ ಹಾಕ್ತೀರಿ? ನಾಯಿಗೆ ಚೈನ್ ಹಾಕಿ ಕಟ್ಟಾಕ್ತೀರಿ ಗೊತ್ತಾ? ಏನಕ್ಕೆ ಕಟ್ಟಾಕೋದು ನಾಯಿಗೆ?
ಅದು
ಅದು
ಓಡಾಡ್ತಾನೆ
ಇಚ್ಛೆ
ಈಚೆ ಬರಬಾರ್ದು ಅಂತ.
ನಮ್ಮ
ಹೇಳಿದ್ದೀನಿ.
ಕಂಟ್ರೋಲ್ ಅಲ್ಲಿ ಇರಲಿ ಅಂತ. ಹಾಂ, ನಮ್ಮ ಕಂಟ್ರೋಲ್ ಇರಬೇಕು ಅಲ್ವರ? ಚೈನ್ ಎಷ್ಟು ದೂರ ಇದೆಯೋ ಅಷ್ಟು ದೂರ ಮಾತ್ರ ಓಡಾಡೋಕ್ಕಾಗೋದು. ಇಷ್ಟ ಬಂದ ಜಾಗದಲ್ಲಿ ಓಡಾಕಾಗಲ್ಲ. ಚೈನ್ ಬಿಚ್ಚಾಕ್ಬಿಟ್ಟು ಇಷ್ಟ ಬಂದ ರೀತಿಲಿ ಓಡಾಡ್ತಾ ಇರ್ಬೋದು, ಆದರೆ ಚೈನ್ ಹಾಕ್ಬಿಟ್ರೆ ಎಷ್ಟು ಲಿಮಿಟೇಷನ್ಸ್ ಇದೆಯೋ ಅಷ್ಟರಲ್ಲಿ ಮಾತ್ರ ಏನಾಗ್ಬೇಕು ರೀ, ತಿರುಗಾಡಬೇಕು ಅಲ್ವರ? ಸರಿ, ಇವಾಗ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ರೀ. ಇಲ್ಲಿ ಫಸ್ಟು ಸೇತನ ಚೈನ್ನ ಕಟ್ಟಾಕ್ತಾರೆ ಅಂತ ರೀ. ಅಂದರೆ ಏನು ಮೀನಿಂಗ್ ಅಂದರೆ, ಮೊದಲು ಅವನಿಗೇನು ಸ್ವಾತಂತ್ರ್ಯ ಇತ್ತೋ ಅದಕ್ಕಿಂತ ಏನು ಮಾಡ್ತಾರಂತೆ, ಸ್ವಾತಂತ್ರ್ಯನ ಕಮ್ಮಿ ಮಾಡ್ತಾರೆ, ಹಿಡಿದು ಬಿಡ್ತಾರಂತೆ. ಅದರ ಸ್ವಾತಂತ್ರ್ಯ ಕೊಡಲ್ವಂತೆ ಅವನಿಗೆ, ಇನ್ನು ಸ್ವಲ್ಪ ಹಿಡಿತದಲ್ಲಿ ಹಿಡಿತಾರಂತೆ ಅದರ. ಸರಿ, ನಿಮ್ಗೆಲ್ಲರೂ ಒಂದು ಪ್ರಶ್ನೆಪ್ಪ, ದೇವರು ಸೇತಾನ್ನ 100% ಫ್ರೀಯಾಗಿ ಬಿಟ್ಬಿಟ್ಟಿದ್ದೀರಾ? ಸೇತಾನ್ ಪಾಪ
ಇಲ್ಲ ಬಿಡು,
ಮಾಡ್ದಲ್ಲ,
ಇಲ್ಲ
ಪಾಪ
ಬಿಡು, ಇಲ್ಲ
ಮಾಡಿದಾಗಿಂದನು
ಸರ್.
ದೇವರು ಸೇತಾನ್ನ ಏನನ್ನ ಮಾಡ್ಕೊಳಪ್ಪ ಅಂತ ಕಂಪ್ಲೀಟಾಗಿ ಕೈ ಬಿಟ್ಬಿಟ್ರ?
ಇಲ್ಲ 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 ಇಟ್ಕೊಂಡು.
ಎಸ್ ಅಲ್ದರ, ಸೇತನ ಅವಾಗಿಂದನು ಯಾರ ಕಂಟ್ರೋಲಲ್ಲಿ ಅವನೇ? ಕಂಟ್ರೋಲಲ್ಲಿ ಅವನೇ. ಅದಕ್ಕೆ ನಾವೇನ್ ಮಾಡಬೇಕು ಅಂತಂದ್ರೆ, ಈ ಪಾಯಿಂಟ್ ಮೈಂಡಲ್ಲಿ ಇಟ್ಕೊಳ್ಳಿ. ಈ ಪಾಯಿಂಟ್ ಮೈಂಡಲ್ಲಿ ಇಟ್ಕೊಂಡು ನಾವೇನ್ ಮಾಡಬೇಕು ಅಂದ್ರೆ, ವಾಕ್ಯದಲ್ಲಿ ಎಲ್ಲೆಲ್ಲಿ ಬಂಧನ ಅಂತ ಬರ್ತದೆ ಆ ಅರ್ಥಗಳು ಏನೋ ಅಂತ ನಾವೇನ್ ಮಾಡಬೇಕು ನೋಡ್ಬೇಕು. ನೋಡಿ, ಇಲ್ಲಿ ಎಷ್ಟೋ ವಾಕ್ಯಗಳು ಹಾಕ್ತೀನಿ, ಆದರೆ ಎಲ್ಲ ವಾಕ್ಯ ಓದಕ್ಕೆ ಹೋಗಲ್ಲ, ಯಾಕಂದ್ರೆ ಟೈಮ್ ಕಮ್ಮಿ ಇರೋದ್ರಿಂದ. ಇದು ನಮ್ಗೆಲ್ಲಪ್ಪ ಕೊಟ್ಟಿದ್ದಾರೆ ಅಂದರೆ ಬ್ಯೂಟಿಫುಲ್ ಕ್ಲೂ, ಯೋಬಿನ ಜೀವನ ಚರಿತ್ರೆಯಲ್ಲಿ ಕೊಟ್ಟಿದ್ದಾರೆ. ಅದರ ಯೋಬ 1ನೇ ಅಧ್ಯಾಯದಲ್ಲಿ 10 ಮತ್ತು 12, 10ರಿಂದ 12ನೇ ವಾಕ್ಯದಲ್ಲಿ ಏನು ನೋಡ್ತೀನಿ ಅಂತಂದರೆ, ಎಲ್ಲ ದೂತಗಳು ಬಂದ್ಬಿಟ್ಟು ದೇವರಿಗೆ ಲೆಕ್ಕ ಕೊಡೋಕೆ ಬರ್ತಾರಂತೆ. ಅವಾಗ ಯಾರು ಬರ್ತಾನೆ? ಆಪಾದಿಕ ದೂತನಾಗಿದ್ದಂತ ಸೇತಾನ್ ಕೂಡ ಬರ್ತಾನಂತೆ. ಅವಾಗ ದೇವ್ರು ಕೇಳ್ತಾರೆ, ಏನ್ರಿ ಸೇತಾನ್ಗೆ ಏನಪ್ಪಾ ನನ್ನ ಭಕ್ತನಾಗಿರೋಂಥ ಯೋಬ ನೋಡಿದ್ಯಾ ಅಂತ. ಅವಾಗ ಹೇಳ್ತಾರೆ, ಓ ನೋಡಿದ್ದೀನಿ, ಅದರ ತುಂಬ ನೀತಿವಂತನು, ಅದರ ನೀನೇನು ಸುಮ್ಮನೆ ಹಂಗೆಲ್ಲ ಪ್ರೀತಿ ಮಾಡ್ತಾನ, ನೀನು ಎಲ್ಲ ಥರ ವ್ಯವಸ್ಥೆ ಮಾಡ್ಕೊಂಡು ಅದನ್ನೇನು ಮಾಡ್ತಾನೆ ನಿನಗೆ, ನೀನು ಪ್ರೀತಿ ಮಾಡ್ತಾನೆ. ಎಲ್ಲಿ ಸ್ವಲ್ಪ ನೀನು ಏನು ಮಾಡೋ, ನೀನು ಅವ್ನು ಸುತ್ತಲೂ ಹಾಕಿರೋಂಥ ಒಂದು ಬೇಲಿ ನೆತ್ಬಿಡು, ನಾನು ಅವಾಗ ಏನು ಮಾಡ್ತೀನಿ ಅವನು, ಅವಾಗ ನಾನು ನೋಡ್ಕೊತೀನಿ ಅವನ್ನ. ನಿನಗೇನು ಮಾಡ್ತಾನೆ, ನಾನು ಮುಟ್ಟಿದ್ರೆ ಸಾಕು ಅದೇನು ಮಾಡ್ತಾನೆ, ನಿನಗೆ ಶಾಪ ಹಾಕ್ಬಿಡ್ತಾನೆ, ನಿನ್ನ ನಿರಾಕರಿಸ್ಬಿಡ್ತಾನೆ ಅಂತ ಹೇಳ್ತಾರೆ ಅಲ್ವರ? ನೋಡಿ, ಓದನ ಯೋಬ 1ನೇ ಅಧ್ಯಾಯ 10ರಿಂದ 12 ಓದಿ.
ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಯನ್ನು ಹಾಕಿದ್ದೀಯಲ್ಲ.
ಏನ್ ಹಾಕಿದ್ರಂತೆ? ಬೇಲಿ ಹಾಕೋರಂತೆ. ಬೇಲಿ ಹಾಕಿದ್ರಿಂದ ಸೇತನ್ ಬರ್ಬೋದ ಬರಕ್ಕಾಗಲ್ವಾ?
ಬರಕ್ಕಾಗಲ್ಲ,
ಬರಕ್
ಆಗಲ್ಲ.
ಆಯ್ತಲ್ಲ, ಇಲ್ಲಿ ನಾವೇನ್ ತಿಳ್ಕೊಂಬಾರ್ದು, ಯೋಬನ ಸುತ್ತಲೂ ಬೇಲಿ ಹಾಕೋರಂತಲ್ಲ ರೀ. ಯೋಬನ್ನ ಟಚ್ ಮಾಡಬೇಕು ಅಂದ್ರೆ ಸೇತನ್ಗೆ ಯಾರ ಪರ್ಮಿಷನ್ ಬೇಕೋ,
ದೇವರ ಪರ್ಮಿಷನ್.
ಏರ್ ಪರ್ಮಿಷನ್ ಬೇಕು. ಹಂಗಂದ್ರೆ ಯೋಬಿನ ಜೀವಿತದಲ್ಲಿ ಸೇತಾನ್ ಬರೋದಕ್ಕೆ ಅನುಮತಿ ಇಲ್ಲ. ಹಂಗಾರೆ ಸೇತಾನ್ನ ಕಂಟ್ರೋಲಲ್ಲಿ ಇಟ್ಕೊಳವ್ರೆ. ಏನೋ ಸೇತಾನ್ನ ಮೊದಲಿಂದ ಏನು ಮಾಡೋರು, ಇವಾಗ ರಿಸ್ಟ್ರಿಕ್ಷನ್ಸ್ಲ್ಲಿ ಇಟ್ಕೊಳವ್ರೆ, ಚೈನ್ ಹಾಕಿ ಅವಾಗಿಂದನೇ ಬಂಧನದಲ್ಲಿ ಇಟ್ಕೊಳವ್ರೆ. 100% ಸ್ವಾತಂತ್ರ್ಯ ಏನು ಮಾಡಲಿ ಅವನಿಗೆ, ಕೊಡಲಿಲ್ಲ. ಈ ವಾಕ್ಯದಲ್ಲಿ ನಮಗೆ ಸಂಪೂರ್ಣವಾಗಿ ಕ್ಲೀನಾಗಿ ಗೊತ್ತಾಗ್ತಾ ನೋಡಿರ್ತೀನಿ. ನೋಡಿ, ಮುಂದಕ್ಕೆ ಹೋದ ನೋಡಿರ್ತೀನಿ. ಆಮೇಲೆ
ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಆದರೆ ನಿನ್ನ ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು. ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸಲೇ ದೂಷಿಸುವನು ಅಂದನು. ಯೆಹೋವನು ಸೈತಾನನಿಗೆ, ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಯಲ್ಲಿದೆ ನೋಡು, ಆದರೆ ಅವನ ಮೈ ಮೇಲೆ ಮಾತ್ರ ಕೈ ಹಾಕಬೇಡ ಎಂದು ಅಪ್ಪಣೆ ಕೊಟ್ಟನು.
ನೋಡ್ರ, ಏನು ಬೇಕಾರ ಮಾಡೋ, ಮೈ ಮಾಟ ಮುಟ್ಟಂಗಿಲ್ಲ ಅಂತ ಹೇಳ್ತಾರೆ. ನೋಡಕ್ಕ ದೇವ್ರು ಬಿಟ್ಟರು, ಫಸ್ಟ್ ಚೈನ್ ಹಿಡಿದಿದ್ರು. ಹಾಂ, ಇವಾಗ ಏನು ಮಾಡೋ, ಸ್ವಲ್ಪ ಏನು ಮಾಡಿದ್ರು, ರಿಲೀಸ್ ಮಾಡಿದ್ರು ಅದರ. ಸರಿ, ಇವಾಗ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರಬೇಕು, ಸೇತಾನು ಯೇಸು ಕ್ರಿಸ್ತನಿಗೆ ಶೋಧನೆ ಕೊಡ್ತಾನೆ. ಏನು ಶೋಧನೆ ಕೊಡ್ತಾನೆ, ನೀನು ದೇವ್ರ ಮಗನಾಗಿದ್ರೆ ಏನು ಮಾಡೋ, ಕಲ್ಲನ್ನ ರೊಟ್ಟಿ ಮಾಡ್ಕೊಂಡು ತಿನ್ನು, ಆಲಯದಿಂದ ದುಮುಕು, ಮುರಿದ ಏನು ಹೇಳ್ತಾನೆ? ಹಾಂ, ನೀನು ಸ್ವಲ್ಪ ನನಗೆ ಬಿಟ್ಟು ಅಡ್ಡ ಬಿಟ್ಟು ನಮಸ್ಕಾರ ಮಾಡು, ಈ ಲೋಕದ ವೈಭವ ಎಲ್ಲ ನಿನಗೆ ಕೊಡ್ತೀನಿ, ಇವೆಲ್ಲ ನನಗೆ ಕೊಡಲು ಪಟ್ಟಿದೆ ಅಂತ ಹೇಳ್ಕೊತಾನೆ. ಅದರ ಯಾಕೆ ಯೇಸು ಕ್ರಿಸ್ತ ಒಪ್ಕೊಂಡಿಲ್ಲ ಅಂದರೆ, ಈ ಪಾಯಿಂಟ್ ನಾನು ಮಾಡಿ ಎಷ್ಟು ದಿವಸ ನೋಡಿದ್ದೀರಿ, ಯಾಕೆ ಅಂತಂದರೆ ಇಲ್ಲಿ ಹೇಳ್ತಾರ ಮಾತು ಲೂಸಿಫರ್ರೆ. ಲೂಸಿಫರ್ ಎಷ್ಟು ಸತ್ಯ ಹೇಳ್ತಾ ನಮ್ಗೆ ಚೆನ್ನಾಗಿ ಗೊತ್ತು. ಅದರ ಬರೀ ಸುಳ್ಳು ಸುಳ್ಳಿಗೆ ತಂದೆ ಅವನು. ಅದರ ಅವನೇನ್ ತಿಳ್ಕೊಂಬಿಟ್ಟನೆ ಅಂತಂದ್ರೆ, ದೇವ್ರ ಎಲ್ಲಾ ಅಧಿಕಾರನ ಅವ್ನು ಕೊಟ್ಟವ್ರೆ ಅಂತ. ಕ್ರಿಸ್ತನಿಗೆ ಚೆನ್ನಾಗಿ ಗೊತ್ತಿತ್ತು, ನಿನಗೆ ದೇವ್ರು ಕೊಟ್ಟರೆ ಇದ್ರೆ ನಿನಗೆ ಯಾವ ಅಧಿಕಾರನೂ ಇಲ್ಲ.
ಇಲ್ಲ
ನನ್ನ ಕ್ರಿಸ್ತನ ಮೇಲಲ್ಲ, ಇಡೀ ಲೋಕದ ಮೇಲೆ ದೇವರು ಅವನಿಗೆ ಕೊಡದಿರೇ ಇದ್ರೆ, ದೇವ್ರು ಪರ್ಮಿಟ್ ಮಾಡಿದರೆ ಇದ್ರೆ ಅವ್ನಿಗೆ ಯಾವ ಅಧಿಕಾರನೂ ಇಲ್ಲ. ಹಂಗಾದ್ರೆ ದೇವ್ರು ಎಷ್ಟು ಪರ್ಮಿಟ್ ಮಾಡಿದರೆ, ಎಷ್ಟು ದೇವ್ರ ಯೋಜನೆಯಲ್ಲಿ ಮನುಷ್ಯರಿಗೆ ಕೆಟ್ಟದನ್ನ ಕಲಿಸ್ಕೊಡ್ಬೋದು, ಅಷ್ಟು ಮಾತ್ರ ದೇವ್ರು ಏನ್ ಮಾಡಿರೋದು, ಅವನಿಗೆ ಅನುಮತಿ ಕೊಟ್ಟಿರೋದು. ಎಲ್ಲಿದೆ ವಾಕ್ಯ? ಕೀರ್ತನೆ 76, ಸಾಮ್ಸ್ 76:10 ಓದಿ ಅಂತೀನಿ ಯಾರಾದರೂ. ಕೀರ್ತನೆ 76:10 ಓದಿ.
ಮನುಷ್ಯರ ಕೋಪವು ನಿನ್ನ ಘನಕ್ಕೆ ಸಾಧಕವಾಗುವುದು. ಕೋಪಶೇಷವನ್ನು ನಡುಕಟ್ಟಿನಂತೆ ಬಿಗಿದುಕೊಳ್ಳುವಿ.
ನೋಡ್ರ
ನಿಮ್ಮ ದೇವರ
ಏನ್ರಿ, ಕೋಪ ಶೇಷವನ್ನು ನಡುಕೊಟ್ಟಂತ ಏನ್ ಮಾಡ್ತೀಯ, ಬಿಗಿದುಕೊಳ್ಳಿವಿ ಅಂತ
ನಡುಕಟ್ಟಿ ಅಂತ
ಅರ್ಥ. ಅದು
ಬಿಗಿದುಕೊಳ್ಳಿ.
ಕೋಪ ಶೇಷವನ್ನು, ದೇವ್ರ ಕೋಪ ಏನ್ರಿ, ಏನ್ರಿ ಮನುಷ್ಯರ ಕೋಪ ದೇವ್ರ ಘನಕ್ಕೆ ಏನಾಗ್ತದಂತೆ. ಈಗ ಮನುಷ್ಯ ಕಷ್ಟ ಪಡ್ತಾನೆ, ನರಳಾಡ್ತಾನೆ ಗೊತ್ತಾ, ಒಂದು ಕಾಲದಲ್ಲಿ ಏನ್ ಮಾಡ್ತಾರೆ, ಇವೆಲ್ಲ ದೇವ್ರ ಮಹಿಮೆಗೆ ಬರ್ತಾರೆ. ಅಯ್ಯೋ ಇವೆಲ್ಲ ಕೆಟ್ಟದ್ ಬಿಟ್ಟು ಒಳ್ಳೇದಪ್ಪ, ನಾನು ಎಷ್ಟೋ ಪಾಠ ಕಲಿತೆ, ಇನ್ಮೇಲೆ ಮಾಡಕ್ ಹೋಗಲ್ಲ, ಕೆಟ್ಟದ್ನ ಮಾಡಕ್ ಹೋಗಲ್ಲ ಅಂತ ಪಾಠ ಕಲಿದಕ್ಕೆ ದೇವ್ರು ಬಿಟ್ಟರಂತೆ. ಆಮೇಲೆ ಏನು ದೇವರ ಕೋಪ ಶೇಷವು ಏನ್ರಿ, ನಡುಕಟ್ಟಂತೆ ಬಿಗಿದುಕೊಳ್ಳುವರು. ಅಂದ್ರೆ ಏನೋ
ಕೋಪಶೇಷವನ್ನು
ದೇವರು,
ನಡುಕಟ್ಟಿನಂತೆ ಬಿಗಿದುಕೊಳ್ಳುವೆ.
ಅಂದ್ರೆ ಏನೋ ದೇವ್ರು ಇಷ್ಟ ಬಂದಿರ್ತಿದ್ರು ಕೋಪ ಬಿಟ್ಬಿಡಲ್ಲ ರೀ. ನಡುಕಟ್ಟಿಂತರ ಬೆಲ್ಟ್ ಸೊಂಟಕ್ಕೆ ಬೆಲ್ಟ್ ಹಾಕಲ್ವಾ, ಆತರ ಏನ್ ಮಾಡೋದು, ನಡುಕಟ್ಟಿಂತರ ಹಿಡಿತಿರ್ಲಿ ಇಟ್ಕೊಳೋರೆ. ಎಷ್ಟು ಬಿಡ್ಬೇಕು ಅಷ್ಟೇ ಬಿಟ್ಟರೆ ದೇವರು, ಅದ್ರ ಇಷ್ಟ ಬಂದಂಗಿಂತ ಬಿಡಕ್ ಹೋಗಲ್ಲ. ಇಷ್ಟ ಬಂದಂತ ಬಿಟ್ರೆ ಏನಾಗ್ಬಿಡ್ತಾರೆ, ಕುಚ್ಕೊಂಡು ಹೊಂಟೋಗ್ಬಿಡ್ತಾರೆ. ನೋಡ್ರಲ್ಲ ಕಾಶ್ಮೀರಲ್ಲಿ 4 ಬ್ರಿಡ್ಜ್ ಕುಚ್ಕೊಂಡು ಹೋಗ್ಬೋದು ನೋಡ್ರಿ ಅಂತೀನಿ. ಅಬ್ಬಬ್ಬಾ ಏನು ನೋಡ್ರಿ ಅಂತೀನಿ, ಏನು ಕ್ಲೌಡ್ ಬಸ್ಟು, ದೊಡ್ಡ ದೊಡ್ಡ ಬಂಡೆಗಳು ಬಿದ್ದವು ನೋಡ್ರಿ ಅಂತೀನಿ. ಏನು ಮಾಡೋಕ್ಕಾಗಲ್ಲ ಅದರ, ಇವೆಲ್ಲ ದೇವರು ಹಿಡಿತಿರ್ಲಿ ಇಟ್ಕೊಂಡು ನೋಡಿರ್ತೀನಿ. ಅದಕ್ಕೆ ಏನು ಈ ಪಾಯಿಂಟ್ ನಮ್ಗೆ ಏನಪ್ಪಾ ಗೊತ್ತದೆ, ಏನಕ್ಕೆ ಈ ಪಾಯಿಂಟ್ ಹೇಳಿದೆ ಅಂದರೆ, ಬಂಧನ ಅಂತಂದ್ರೆ ನಾವು ಏನು ಅಂತ ತಿಳ್ಕೊಬೇಕ್ರಿ ಅದರ. ಅದಕ್ಕೆ ಸ್ವಾತಂತ್ರ್ಯ ಅಂದ್ರೆ ಏನಪ್ಪಾ ತಿಳ್ಕೊಬೇಕು ಅಂದರೆ, ಈ ಪಿಕ್ಚರ್ ನಮ್ಗೆ ಏನು ಗೊತ್ತದೆ ಅಂದರೆ, ಸೇತಾನ್ಗೆ ಫಸ್ಟ್ ಇನ್ನೂ 100% ಸ್ವಾತಂತ್ರ್ಯ ಕೊಟ್ಟಿಲ್ಲ ರೀ. ಅದರ ಅವನ್ನ ಬಂಧನದಲ್ಲೇ ಇಟ್ಕೊಂಡು ಅವರೇ, ಎಷ್ಟಿಗೆ ಬೇಕೋ ಅಷ್ಟಕ್ಕೆ ಮಾತ್ರ ದೇವ್ರು ಏನು ಮಾಡೋರು ಬಿಟ್ಟವ್ರೆ. ಉದಾಹರಣೆ ನೋಡೋಣ ಅಂತೀರಿ, ಇವಾಗ ರೋಮಪುರದಲ್ಲಿ ಏನು ಹೇಳ್ತಾರೆ, ಹೆಂಡತಿ ಗಂಡನಿಗೆ ಬಂಧನಾಗಿದ್ದಾಳೆ ಅಂತ ಹೇಳ್ತಾರೆ. ನೋಡೋಣ ಬದಲಾಗಿದ್ದಾಳೆ ಅಂತ. ರೋಮಪುರದಲ್ಲಿ 7ನೇ ಅಧ್ಯಾಯ 2ನೇ ವಾಕ್ಯ ಓದಿ. ರೋಮನ್ 7:2 ಯಾರು ಓದ್ರಿ?
ಗಂಡನು ಜೀವದಿಂದಿರುವ ತನಕ ಹೆಂಡತಿಯು ನ್ಯಾಯದ ಪ್ರಕಾರ ಅವನಿಗೆ ಬದ್ಧರಾಗಿರುವಳು.
ಬದ್ದಳಾಗಿ.
ಗಂಡನು ಸತ್ತರೆ
ಹಾ ಹಾ ಓದಿ. ಗಂಡನ ಸತ್ತರೆ
ಗಂಡನ ಹಂಗು ಆಕೆಗೆ ತಪ್ಪುವುದು.
ತಪ್ಪು ಅಂದ್ರ ಏನ್ ಬದ್ದಳಾಗಿರ್ತಲ್ಲ, ನೀನ್ ಅರ್ಥ ಬದ್ದಳಾಗಿರ್ಬೇಕು ಅಂದ್ರೆ ಎಷ್ಟು ಅಪ್ಪ
ಅದೀನದಲ್ಲಿರಬೇಕು ಅಂತ.
ಅದಿನಲ್ಲಿರ್ಬೇಕು ಕರೆಕ್ಟಾ? ಹಾ ಇಂಗ್ಲೀಷಲ್ಲಿ ಓದ್ರಿ ಆ ವಾಕ್ಯ ಅಂತೀನಿ. ಇಂಗ್ಲೀಷಲ್ಲಿ ಓದ್ತೀರಾ? ಇಲ್ಲಿ ವಿನೋದ್
ಫಾರ್
ಬರ್ದು.
ದ ವುಮನ್ ವಿಚ್ ಹ್ಯಾತ್ ಅನ್ ಹಸ್ಬೆಂಡ್ ಇಸ್ ಬೌಂಡ್ ಬೈ ದ ಲಾ ಟು ಹರ್ ಹಸ್ಬೆಂಡ್ ಸೋ ಲಾಂಗ್ ಹ್ಯಾಸ್ ಹಿ ಲಿವತ್.
ನೋಡ್ರ
ಬಟ್ ಇಫ್ ದ ಹಸ್ಬೆಂಡ್ ಇಸ್ ಡೆಡ್ ಶಿ ಇಸ್ ಲೂಸ್ಡ್ ಫ್ರಮ್ ದ ಲಾ ಆಫ್ ಹರ್ ಹಸ್ಬೆಂಡ್.
ಏನೋ ಬೌಂಡ್ ಲೂಸ್ಡ್ ಅಂದ್ರೆ ಚೈನಾ ಕಟ್ಟಾಕವರ ಗಂಡ ತಾಳಿ ತಾನೇ ಕಟ್ಟಿರೋದು ಚೈನಾ ಕೂಟ. ಅದೇ ಚೈನಾ ಕೂಟ ಸರಿ, ಗೋಲ್ಡನ್ ಚೈನಾ ಕೂಟ ನಾಯಿ ತರ ಹೇಳ್ಕೊಂಡು ಹೋಗ್ತಾರ? ಇಲ್ಲ ರೀ, ಅದೇ ಏನೋ ಸಂಸಾರಕ್ಕೆ ಯೂರೇಶಿಯಸ್ ಇವು ಹೇಳ್ದಂಗೆ ಕೇಳಬೇಕು, ಅವ್ರ ಅಂಡ್ರಲ್ಲಿ ಇರಬೇಕು ಅಂತ ಅರ್ಥ ಅಲ್ವರ. ಹಂಗಾದ್ರೆ ಬಂಧನ ಅದು ಹೆಂಗೆ ಗೊತ್ತಾಯ್ತು, ನಾವೆಲ್ಲ ನೆನ್ಸ್ಕೊಂಡಂಗೆ ಏನೋ ಈ ಕೈದಿಗಳನ್ನ ಕಟಕ್ಬಿಡ್ತಾ ಗೊತ್ತಾ ಕಬ್ಬಿಗೆ, ಆ ಥರ ಎಲ್ಲ ರೀ ಬಂಧನ ಬೈಬಲ್ನಲ್ಲಿ ಹೇಳೋದು. ಅರ್ಥ ಮಾಡ್ಕೊಳ್ರಿ, ರಿಸ್ಟ್ರಿಕ್ಷನ್ಸ್, 100% ಸ್ವಾತಂತ್ರ್ಯ ಇಲ್ದಿರೋದು ರಿಸ್ಟ್ರಿಕ್ಷನ್ಸ್, ಅದನ್ನೇ ಬಂಧನ ಅಂತ ಹೇಳೋದು. ಉದಾಹರಣೆ ನೋಡಿರ್ತೀನಿ, ಸೇತಾನೆ ಒಂದು ಸ್ತ್ರೀನ ಕಟ್ಟಾಕಿದ್ದಂತೆ ಬೈಬಲಲ್ಲಿ ನೋಡಿ, ವಾಕ್ಯ ಓದೋದು ತುಂಬ ಚೆನ್ನಾಗಿದೆ. ಲೂಕ 13:16 ವಾಕ್ಯ, ಲೂಕ್ 13:16 ನೋಡಿದ್ದೀನಿ.
ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟು ಹಾಕಿದ್ದವಳು ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದು ಎಂದು ಉತ್ತರ ಕೊಟ್ಟನು.
ನೋಡ್ರ 18 ವರ್ಷ ಸೇತಾನು ಈ ಸ್ತ್ರೀ ಏನ್ ಮಾಡಿಲ್ಲಂತೆ, ಕಟ್ಟಾಕಿದ್ದಂತೆ. ಏನ್ ಕಟ್ಟಾಕಿದ್ದ ಅಂತಂದ್ರೆ, ಅಮ್ಮ ಕೈ ಕಾಲು ಏನು ಅಲ್ಲಾಡಿಸ್ತಾ ಹಂಗೆ ಕೂತ್ಬಿಡಿದ್ಲಾ, ಹಂಗೆ ಹಂಗೆ ಸ್ಟ್ಯಾಚು ತರ ಹಂಗೆ ಕೂತ್ಬಿಡಿದ್ಲಾ. ಯೋಚನೆ ಮಾಡ್ರಿ ನೀವೇ, ಕಟ್ಟಾಕ್ಬಿಟ್ಟಿದ್ ಏನರ್ಥ, ಈ ಸ್ತ್ರೀ ಕಂಪ್ಲೀಟ್ ಆಗಿ ಯಾರ ಇನ್ಫ್ಲೂಯೆನ್ಸ್ ಅಲ್ಲಿ ಇದ್ದಿದ್ದು, ಯಾರ ಅಧೀನದಲ್ಲಿ ಇದ್ದಿದ್ದು, ಯಾರ ಕಂಟ್ರೋಲ್ ಅಲ್ಲಿ ಇದ್ದಿದ್ದು ಅಂತಂದ್ರೆ, ಯಾರ ಕಂಟ್ರೋಲ್ ಇದ್ದಿದ್ದು ಕಂಪ್ಲೀಟ್ ಆಗಿ ಸೇತಾನಿನ ಕಂಟ್ರೋಲ್ ಅಲ್ಲಿ ಅಲ್ವರ, ಕಂಪ್ಲೀಟ್ ಅವ್ರ ಕಂಟ್ರೋಲ್ ಇದ್ದು ಅಲ್ವರ. ಅವನ ಬಿಟ್ಟು ಏನ್ರಿ ತಾನಾಗೇ ಏನು ಮಾಡಕ್ ಆಗ್ತಾ ಇರ್ಲಿಲ್ವಂತೆ. ಅದೇ ಬಂಧನ ಅಂದ್ರೆ ಅರ್ಥ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅವಾಕಿದ ನೋಡ್ರ. ಸೇತಾನು 18 ವರ್ಷ ಈ ಸ್ತ್ರೀನ ಕಟ್ಟಕ್ಲಿಟ್ಟಿದ್ದಂತೆ ಇದನ್ನ ಬಿಡಿಸ್ಬಾರ್ದಂತ ಕಟಕದ ಏನು ಅರ್ಥ ಹಂಗಾರೆ, ಲಿಟ್ರಲ್ಲ ಕಟಕದ ನಾವೆಲ್ಲ ನಿಂಚ್ಕೊಂಡಂಗೆ. ಏನ್ರಿ ಏನು ಕೆಲಸ ಮಾಡಿದಿಲ್ಲ, ಕಂಪ್ಲೀಟ್ ಅಟರ್ ಪವರ್ಲೆಸ್ ಅಲ್ಲ. ಚೆನ್ನಾಗಿ ಅರ್ಥ ಇಸ್ಕೊಳ್ಳಿ, ಬಂದಂದ್ರೆ ಇಡೋದಂದ್ರೆ ಅವ್ರಿಗಿರೋಂಥ ಸ್ವಾತಂತ್ರ್ಯ ಏನು ಮಾಡೋದು ಕಮ್ಮಿ ಮಾಡೋದು ಅಂತ ಅರ್ಥ. ಅದರ ಇದೇ ಥರ ನೋಡ್ರಿ ಇತ್ತೀನಿ, ಇವಾಗ ದೇವರು ದೇವದೂತಗಳನ್ನ ಕಟ್ಟಾಕಿದಾರ, ಬಿದ್ದೋಗಿರೋ ದೂತಗಳನ್ನ ಕಟ್ಟಾಕಿದಾರ ಇಲ್ವಾ? ಹಾ, ಕಟ್ಟಾಕಿದ್ದಾರೆ. ನೋಡಿ ಓದೋಣ, ಸೆಕೆಂಡ್ ಪೀಟರ್ 2:4, ಎರಡನೇ ಪೇತ್ರ 2:4 ಓದ್ರಿ.
ಹೇಗೆಂದರೆ, ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು.
ಏನ್ರಿ ಕತ್ತಲೆ ಗುಂಡಿ ಒಪ್ಪಿಸದಂತೆ ನಾ ಏನ್ ಮಾಡೋದು ದೇವ್ರು? ಆ ವಾಯು ಮುಂಡಲ್ ಕಟ್ಟಾಕೋರ ನೀನ್ ಅರ್ಥ ಅವ್ರೆಲ್ಲೂ ಮೂವ್ ಮಾಡಕ್ಕೆ ಆಗಲ್ವಾ ಅಂತ? ಇಲ್ಲ ರೀ, ಪರಲೋಕಕ್ಕೆ ಹೋಗಕ್ಕಾಗಲ್ಲ, ಭೂಲೋಕದಲ್ಲಿ ಮಾಂಸ ಬರಕ್ಕಾಗಲ್ಲ, ಇದೇ ಕಟ್ಟಾಕೋದ್ರೆ ಅರ್ಥ ಅವ್ರಿಗೆ. ಮೊದಲಿದ್ದಂಥ ಸ್ವಾತಂತ್ರ್ಯನ ತೆಗೆದ್ಬಿಟ್ರು, ಇವಾಗ ಕಂಪ್ಲೀಟ್ ಆಗಿ ಏನ್ ಮಾಡೋರೆ ಅವರು ಹಿಡಿತದಲ್ಲಿ ಏನ್ ಮಾಡೋರನ್ನ ಇಟ್ಕೊಳೋರೆ. ಇದಕ್ಕೆ ಏನ್ರಿ ಸೇತಾನಂಗ್ ಬಗ್ಗೆ ಹೇಳ್ಬೇಕ್ರಿ ಹೇಳೋದು, ಏಷ್ಯಾ 14:11 ಹೆಂಗ್ ಗೊತ್ತೇಳ್ತಾರೆ? ಏನೋ, ಓ ಉದಯ ಸೂಚಕ ನಕ್ಷತ್ರವೇ, ಅದರ ಬೆಳ್ಳಿಯೇ, ಆಕಾಶದಿಂದ ನೀನು ಹೇಗೆ ಬಿದ್ದೀಯ ಏನರ್ಥ ಅಂದ್ರೆ, ಪರಲೋಕದಲ್ಲಿ ಅವನಿಗೆ ಸ್ಥಾನ ಇಲ್ಲ, ಅದರ ಭೂಲೋಕದಲ್ಲಿ ಏನಿಲ್ಲ ಅವನಿಗೆ ಸ್ಥಾನ ಇಲ್ಲ. ದೇವ್ರು ಮಾಡೋ ದೇವ್ರು ಒಂದು ವಾಯುಮಂಡಲ ಏನು ಮಾಡೋ ಅವ್ರನ್ನ ಕಟ್ಟಾಕೋರೆ. ಅದಕ್ಕೆ ಬೈಬಲ್ ಹೇಳೋದು ಆಕಾಶದಲ್ಲಿ ಅಧಿಕಾರಂತ ಅಧಿಪತಿ ಅದರ ಅಂದ್ರೆ ಇಲ್ಲಿ ಕಣ್ಣು ಕಾಣಿಸಲ್ಲ, ಕಣ್ಣು ಕಾಣಿಸಿ ತಿಳಿ ಮಾಡ್ತಾವನು ಅಲ್ಲೇ ಇಂಥ ಕೆಲಸ ಮಾಡ್ಬೇಕಷ್ಟೇ. ಅದರ ಯೋಚನೆ ಮಾಡ್ರಿ, ಅವನು ಅಲ್ಲಿ ಇದ್ಕೊಂಡೆ ಅಷ್ಟು ಕೆಲಸ ಮಾಡ್ತಾನೆ ಅಂತಂದ್ರೆ ಅವನಿಗೇನೋ ಫುಲ್ ಪವರ್ ಕೊಟ್ಬಿಟ್ಟಿದ್ರೆ ಏನು ಮಾಡಿದ್ರು, ನಮ್ಮ ಭೂಲೋಕಕ್ಕೆ ಬಂದು ಮಾಂಸ ಬರಂಗಿದ್ರೆ ಇನ್ನೂ ಸೂಪರಾಗಿ ಕೆಲಸ ಮಾಡಿರೋನು. ಅದರ ಅಂದ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳಿ, ಇದ್ರ ಮುಖಾಂತರ ನಮ್ಗೆ ಏನಪ್ಪ ಗೊತ್ತಾಗ್ತಾರೆ ಅಂತಂದ್ರೆ, ಕಟ್ಟಾಕೋದು ಅಂತಂದ್ರೆ ಬಲನ ಕಮ್ಮಿ ಮಾಡೋಂಥದ್ದು, ಸ್ವಾತಂತ್ರ್ಯ ಮೊದಲಕ್ಕಿಂತ ಕಮ್ಮಿ ಮಾಡೋದು ಅಂತ. ಅದಕ್ಕೆ ಈ ಒಂದು ಬೌಂಡ್ ಅಥವಾ ಬೈಂಡಿಂಗ್ ಅಂತ ಏನೋ ಒಂದು ಪದ ಬರ್ತದೋ, ಇದು ಗ್ರೀಕಲ್ಲಿ ನೋಡಿದ್ರೆ ಡಿಯೋ ಅಂತ ಪದ ಬರ್ತಾರೆ. ಅದರ್ಥ ಏನಪ್ಪ ಅಂತಂದ್ರೆ ರಿಸ್ಟ್ರಿಕ್ಷನ್ಸ್, ಮೊದಲು ಏನು ಸ್ವಾತಂತ್ರ್ಯ ಇತ್ತೋ ಅದಕ್ಕಿಂತ ಒಂದು ಕಮ್ಮಿ ಸ್ವಾತಂತ್ರ್ಯ ಕೊಡೋದನ್ನ ರಿಸ್ಟ್ರಿಕ್ಷನ್ಸ್ ಹೇಳೋದು. ಇವಾಗ ನಾ ಎಕ್ಸಾಂಪಲ್ ನೋಡಲ್ಲ ಅದೇ ಥರ ರೀ, ಅದಕ್ಕೆ ಕ್ರಿಸ್ತನ್ ಹೇಳೋದು ಫಸ್ಟ್ ಹೆಂಗ್ ಗೊತ್ತಾ ಹೇಳ್ತಾರೆ ನೋಡಪ್ಪ, ಒಬ್ಬ ಮನೆ ಗಟ್ಟಿ ಅಣ್ಣ ಕಟ್ಟಾಗ್ದಿರ ಇದ್ರೆ ಮನೆ ಒಳಗೆ ನುಗ್ಗಿ ಅವನ ವಸ್ತುಗಳನ್ನ ಧ್ವಂಸ ಮಾಡ್ಕೊಳಕೇನಿಲ್ಲ, ಸಾಧ್ಯ ಇಲ್ಲ. ಅಂದ್ರೆ ಮನೆಯೊಳಗೆ ನುಗ್ಗಬೇಕು ಅಂತಂದ್ರೆ ಫಸ್ಟ್ ಅವನೇ ಮಾಡೋಕೆ ಮನೆಯನ್ನು ಗಟ್ಟಿ ಆಳ್ನ ಇವಾಗ ಕಟ್ಟಾಕ್ಬೇಕು ಅಂತ ಯೇಸು ಕ್ರಿಸ್ತ ಹೇಳ್ತಾರೆ. ನೋಡಿ ಓದೋಣ, ಮ್ಯಾಥ್ಯೂ 12 ಚಾಪ್ಟರ್ 25-29, ಮ್ಯಾಥ್ಯೂ 12 ಚಾಪ್ಟರ್ 25-29, ಆಮೇಲೆ ಲೂಕ್ 11 ಚಾಪ್ಟರ್ 21-22. ಓದ್ರಿ 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 ಸ್ಟಾರ್, ಆನ್ಲೈನ್ ಓದ್ರಿ.
ಆತನು ಅವರ ಆಲೋಚನೆಗಳನ್ನು ತಿಳಿದುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು. ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು. ಅದರಂತೆ ಸೈತಾನನನ್ನು ಹೊರಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ ಹಾಗಾಯಿತು.
ಓಕೆ, ಕಂಟಿನ್ಯೂ ಮಾಡಿ ಸರ್, 29 ವರೆಗೂ ಪೂರ್ತಿ ಓದ್ಬಿಡಿ.
ಹಾಗಾದರೆ ಅವನ ರಾಜ್ಯವು ಹೇಗೆ ಉಳಿದೀತು? ನಾನು ಬೆಲ್ಜೆಬೂಲನ ಬಲದಿಂದ ದೆವ್ವಗಳನ್ನು ಬಿಡಿಸುವುದಾದರೆ ನಿಮ್ಮವರು ಯಾರ ಬಲದಿಂದ ಬಿಡಿಸುತ್ತಾರೆ? ಆದ್ದರಿಂದ ಅವರೇ ನಿಮಗೆ ನ್ಯಾಯ ತೀರಿಸುವರಾಗುವರು. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಲುಕೊಳ್ಳುವುದು ಹೇಗೆ?
ನೋಡ್ರ,
ಕಟ್ಟಿಹಾಕಿದ ಮೇಲೆ ಅವನ ಮನೆಯನ್ನು ಸುಲುಕೊಂಡಾನು.
ನೋಡ್ರ ಅಬ್ಬ ಮನೆಯರಂತ ಗಟ್ಟಿ ಅಲ್ಲ ಕಟ್ಟಾಗ್ದಿರಾ, ಅವ್ನ ಮನೆಯರಂತ ಒಂದು ಒಳಗೆ ನುಗ್ಗಿ ಹೆಂಗೆ ಸುಳ್ಕೊಳಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದರ ಮನೆ ಅಂತಂದ್ರೆ ಈ ಭೂಮಿ ರೀ, ಈ ಭೂಮಿನೇ ಸೇತನ್ಗೆ ಏನಾಗಿದೆ ಅವ್ರ ಮನೆ ತರ ಇದೆ ರೀ. ಅದರ ಈ ಮನೇನ ತುಂಬಾ ಬಂದೋಬಸ್ತಾಗಿ ಜೋಪಾನ ಕಾಪಾಡಿಕೊಂಡು ನೋಡ್ರಿ. ಈಗ ಮನೆಯೊಳಗೆ ನುಗ್ಗಿ ಅವನೇನೆಲ್ಲ ನಂಬ್ಕೊಂಡಿದ್ನೋ ಇದನ್ನೆಲ್ಲ ಧ್ವಂಸ ಮಾಡಬೇಕು ಅಂದ್ರೆ ಯೇಸು ಕ್ರಿಸ್ತ ಫಸ್ಟ್ ಏನು ಮಾಡಬೇಕು, ಮನೆಯವರಂತ ಗಟ್ಟಿ ಹಾಳನ್ನ ಕಟ್ಟಾಕ್ಬಿಟ್ರಿ. ನೋಡಿ ಇನ್ನೊಂದು ಕಡೆ ಓದೋದು ತುಂಬ ಕ್ಲಿಯರ್ ಕೊಟ್ಟಿದೆ. ಲೂಕ 11ನೇ ಅಧ್ಯಾಯ 21 ಮತ್ತು 22ನೇ ವಾಕ್ಯ ಓದ್ರಿ. ಲೂಕ್ 11 ಚಾಪ್ಟರ್ ಓದಿ.
ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು.
ಅಂಡರ್ಲೈನ್
ಆದರೆ
ಮಾಡ್ಕೊಡ್ರಿ, ಇರಿ ಎಷ್ಟು ಚೆನ್ನಾಗಿ ಹೇಳ್ತಾ ಅಂತೀನಿ. ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನ ಧರಿಸ್ಕೊಂಡು ಮನೇನ ಕಾಪಾಡ್ತಾ ಇರ್ಬೇಕ್ರೆ ಅವ್ನು ನಂಬಿಕೊಡಿದಂಥ ವಸ್ತುಗಳು ಹೆಂಗಿರ್ತಂತೆ, ಬಂದೋಬಸ್ತ್ ಆಗಿರ್ತದೆ, ಜೋಪಾನ
ಭದ್ರವಾಗಿರುತ್ತೆ.
ಅಂತಾರೆ. ಅಂದ್ರೆ ಸೇತನ ಇದೇ ಮಾಡಿದೆ 6,000 ವರ್ಷದವರೆಗೂ. ಏನ್ರಿ ಅವನ ಸರ್ವಾಯುಧಗಳನ್ನ ಧರಿಸ್ಕೊಂಡು ಹೆಂಗೆಲ್ಲ ಬೇಕೋ ತನ್ನ ಭೂಮಿನ ಕೆಟ್ಟತನದಲ್ಲಿ ಏನ್ ಮಾಡಿದ ಸಂಪೂರ್ಣವಾಗಿ ಅದ್ಭುತದಲ್ಲಿ ಇಟ್ಕೊಂಡಿದ್ದ. ಜನಗಳಿಗೆ ಇಗ್ನೋರೆನ್ಸಲ್ಲಿ, ಮೂಢತನದಲ್ಲಿ, ಅದರ ಮೂಢನಂಬಿಕೆಯಲ್ಲಿ ಸಂಪೂರ್ಣವಾಗಿ ಏನು ಮಾಡಿದ ಅವನು ಇಟ್ಕೊಂಡಿದ್ದ ಅಂತೀರಿ. ಅಲ್ಲಿವರೆಗೂ ಮನೆ ಬಂಗಿತ್ತಂತೆ, ತುಂಬ ಬಂದೋಬಸ್ತ ಚೆನ್ನಾಗಿತ್ತಂತೆ. ನೆಕ್ಸ್ಟ್ ಏನಾಯ್ತು ಅಂತ ನೋಡಿದ್ದೀನಿ ಆಮೇಲೆ ಕಂಟಿನ್ಯೂ.
ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಆ ಮೊದಲಿನವನು ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು.
ನೋಡೋರ ಅಯ್ಯೋ, ಯೇಸು ಕ್ರಿಸ್ತು ಸೇತನಕ್ಕಿಂತ ಬಲಿಷ್ಠನ ಹೌದೋ ಇಲ್ವೋ ಅಂದ್ರೆ ಎಸ್ ಹೌದನು. ಮಿಕಾಯಿಲನು ಮೋಸೇಶವಾಗಿ ವಾಗ್ವಾದ ಮಾಡ್ಬೇಕಾರೆ ಏನ್ ಮಾಡುತ್ತೆ, ಯಾರು ಕಳಿಸಿ ದೇವರು ಮಿಕಾಯಿಲ್ ಕಳಿಸ್ರು, ಯಾಕೆ ಸೇತಂತ ವಾಗ್ಬೇಕಾರೆ ಸೇತನ್ಕಿಂತ ಪವರ್ಫುಲ್ ಇನ್ನೊಬ್ಬರೇ ಇರೋದು ಯಾರಂತೆ, ದ ಗ್ರೇಟ್ ಮಾರ್ನಿಂಗ್ ಸ್ಟಾರ್, ದ ಬ್ರೈಟ್ ಮಾರ್ನಿಂಗ್ ಸ್ಟಾರ್, ಹಾಂ ಯೇಸು ಕ್ರಿಸ್ತನು ಅಲ್ವರ. ಅದು ನೋಡ್ಬೇಕಾರೆ ಯೇಸು ಕ್ರಿಸ್ತನು ಸೇತಾನ್ಕಿಂತ ಬಲಿಷ್ಠನು ಅಲ್ವರ. ಅವ್ರ ಮೇಲೆ ನುಗ್ಗಿ ಏನಪ್ಪ ಮಾಡಿದ್ರೆ ಅವ್ನ ಏನು ನಂಬ್ಕೊಂಡಿದ್ದ ಅವನ್ನೆಲ್ಲ ಧ್ವಂಸ ಮಾಡ್ತಾರಂತಾರೆ. ಹಂಗಾರೆ ಯೇಸು ಕ್ರಿಸ್ತು ಇವತ್ತು ಮನೆಯೊಳಗಿನ ಗಟ್ಟಿಯನ್ನ ಕಟ್ಟಾಕ್ಬಿಟ್ಟು ಏನಪ್ಪ ಮಾಡ್ತಾರೆ ಅಂದರೆ ಅವನು ಏನು ನಂಬ್ಕೊಂಡಿದ್ನೋ ಅವ್ನು ಅಷ್ಟು ಹೊಡಿತಾವ್ರಿ. ಅದೇ ಅವ್ನ ಸರ್ವಾಯುಧಗಳು ಅದೆಲ್ಲವೂ ನೋಡ್ದಾಗ್ತಂತೆ. ಅದಕ್ಕೆ ಏನಂತಾರೆ, ಫಸ್ಟ್ ಅವನ್ನ ಕಟ್ಟಾಕ್ದಿರೆ ಈ ಕೆಲಸ ಮಾಡೋಕ್ಕಾಗಲ್ವಂತೆ. ಅಂದ್ರೆ ಹಂಗಾರೆ ಅವನ್ನ ಕಟ್ಟಾಕೋದು ಹೇಗೆ, ಅವನ್ನ ಇನ್ನೂ ರಿಸ್ಟ್ರಿಕ್ಷನ್ಸ್ ಹಾಕೋದು, ಅದರ ಮೊದಲು ಇರೋಂಥ ಸ್ವಾತಂತ್ರ್ಯ ಕೊಡೋಕೆ ಆಗದೇ ಇರೋಂಥದ್ದು, ಅವನೇನೆಲ್ಲ ನಂಬ್ಕೊಂಡಿದ್ನೋ ಅದನ್ನೆಲ್ಲ ನಾಶ ಮಾಡೋಂಥದ್ದೇ ಕ್ರಿಸ್ತನ ಒಂದು ಏನು ಮಾಡೋಂಥ ಕೆಲಸ. ಕ್ರಿಸ್ತನು ಸೇತನ ಕಟ್ಟಾಕೋದು ಅಂದ ಅರ್ಥ. ಅದಕ್ಕೆ ನೋಡ್ರಿ ಏನೆಲ್ಲ ನಂಬ್ಕೊಂಡಿದ್ದ ಸೇತನು, ಸತಿ ಸಿಸ್ಟಮ್ ಅಂತಿತ್ತ ಎಸ್. ಅಲ್ಲರ ಇಂಡಿಯಾಲಿ ಏನ್ರಿ ಗಂಡ ಸತ್ತೋಗ್ಬಿಟ್ರೆ ಏನು ಮಾಡಬೇಕು, ಇಂಟಿನ ಹಾಗೇ ಜೀವಂತವಾಗಿ ಬೆಂಕಿಗೆ ಏನು ಮಾಡೋಕೆ ಆಹುತಿ ಕೊಟ್ಬಿಡ್ಬೇಕು ಏನ್ರಿ ಸುಮ್ಮನೆನ. ಹಾಂ ಒಂದು ಕ್ಯಾಂಡ್ಲಲ್ಲಿ ಒಂದು ಸ್ವಲ್ಪ ಹೊತ್ತು ಇಡ್ರಿ ಅಂತೀನಿ ಬೇಡಲು, 2 ಸೆಕೆಂಡ್ ಇಡೋಕ್ಕಾಗಲ್ಲ. ಒಬ್ಬ ಜೀವಂತವಾಗಿ ಅವನ್ನ ಬೆಂಕಿಗೆ ಸುಟ್ ಹಾಕ್ಬಿಡ್ತಾರೆ ಅಂತಂದ್ರೆ ಎಂಥ ಒಂದು ಟಾರ್ಚರ್ ಅಲ್ವಾ. ಸತಿ ಸಿಸ್ಟಮ್ ಇವತ್ತೈತ ಅಬಾಲಿಸ್ಟ್ ಅಲ್ಲ, ಚೈಲ್ಡ್ ಮ್ಯಾರೇಜ್ ಇವತ್ತೈತ ಏನ್ರಿ, ಚೈಲ್ಡ್ ಮ್ಯಾರೇಜೇ ಇಲ್ಲ ರೀ. ಅಲ್ಲ ಒಂದು ಕಾಲದಲ್ಲಿ ಏನ್ರಿ 13-14 ವರ್ಷಕ್ಕೆ ಬರೋಂಗಿಲ್ಲ ಮದುವೆ ಮಾಡ್ಬಿಡೋರು ಅದರ, ಮದುವೆ ಮಾಡಿಬಿಟ್ಟು ಏನ್ರಿ ಅವ್ರಿಗೆ 16 ವರ್ಷಕ್ಕೆಲ್ಲ ಒಂದು ಮಗು ಅದರ, ಆಮೇಲೆ 21 ವರ್ಷಕ್ಕೆ ಟಿಕೆಟ್ ಪರ್ಮನೆಂಟು ಅದರ, ಗಂಡ ಸತ್ತೋಗ್ಬಿಟ್ರೆ ಎಂಟಿ ಏನ ಬಿಡೋರು ವಿಧವೆ ಇವಾಗೆಲ್ಲ ಐತೆ ಚೈಲ್ಡ್ ಮ್ಯಾರೇಜ್ ಆಯ್ತಾ. ಆಮೇಲೆ ವಿಧವೆ ಆಗ್ಬಿಟ್ಟ ಅಂತಂದ್ರೆ ಇನ್ನಷ್ಟೇ ಮುಗೀತು, ಲೈಫ್ ಲಾಂಗ್ ಏನು ಮಾಡೋಂಗಿಲ್ಲ ಅವ್ರನ್ನ ಯಾರು ಮದುವೆ ಮಾಡ್ಕೊಂಡಂಗೆ ಇಲ್ಲ ಅಲ್ವರ. ಇವಾಗೆಲ್ಲ ಐತೆ ನೋಡೈತ್ರಿ ಅಲ್ವರ ಏನು, ಹಾಂ ವಿಡಿಯೋ ಎಲ್ಲ ಏನು ಮಾಡೋದು ಇವಾಗ ರೀಮ್ಯಾರೇಜು, ರೀಮ್ಯಾರೇಜ್ ಏನಿದೆ ಸೊಸೈಟಿ ಒಪ್ಕೊಂಡೈತೆ ಅಲ್ವರ. ಆಮೇಲೆ ಏನ್ರಿ ಹಾಂ ಚೈಲ್ಡ್ ಲೇಬರ್ ಆಯ್ತಾ, ಚೈಲ್ಡ್ ಲೇಬರು ಏನ್ರಿ ಬಾಲ್ಯ ಕೆಲಸಗಳು ಮಾಡೋಂಗಿಲ್ಲ ಕಾರ್ಮಿಕರು ಇಲ್ವೇ ಇಲ್ಲ ರೀ ಅಲ್ವರ, ಯಾರು ಬಾಲಕಾರ್ಮಿಕರನ್ನ ಯೂಸ್ ಮಾಡೋಂಗಿಲ್ಲ ರೀ, ಇಟ್ ಇಸ್ ಟೋಟ್ಲಿ ಬ್ಯಾಂಡ್ ಅಲ್ವರ. ಒಂದು ಕಾಲ ಏನಾಯ್ತಿತ್ತು, ಹಾಂ ಚಿಕ್ಕ ಮಕ್ಕಳೆಲ್ಲ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋದ್ರೆ ಅಮ್ಮನ ಜೊತೆಗೆ ಮುಸಿ ತೊಳಗೆ ಬರ್ಬೇಕಾದ್ರೆ ಮಕ್ಳು ಏನು ಮಾಡೋದ್ರ ಜೊತೆಗೆ ಬಿಡೋರು ಅಂತೀನಿ ಅದರ, ಇವೆಲ್ಲ ಏನಾಗಿದೆ ಟೋಟಲ್ ಬ್ಯಾನ್ ಆಗಿದೆ ಅದರ. ಆಮೇಲೆ ಏನು ಇನ್ಫ್ಯಾಂಟಿಸೈಡ್, ಹೆಣ್ಮಕ್ಳು ಹುಟ್ಬಿಟ್ರೆ ಹೆಣ್ಮಗದು ಏನು ಮಾಡ್ಬಿಡೋಂತೆ ಗಂಗಾ ನದಿ ಹಂಗೆ ಹಾಕ್ಬಿಡೋದು ಅದರ, ಯಾಕೆಂದರೆ ಸಮಾಜದಲ್ಲಿ ಹೆಂಗೆ ಹೆಣ್ಮಕ್ಳಿಗೆ ಏನಿಲ್ಲ ಒಂದು ಬೆಲೆ ಇಲ್ಲ ಅದರ, ಹೆಣ್ಮಕ್ಳಿನ ತುಂಬ ಕೇವಲ. ಇವಾಗ ಹೆಂಗಿದೆ ಇವತ್ತೈತೆ ಅದು ಅಂದ್ರೆ ಹೆಣ್ಮಕ್ಳಿಗೆ ಏನರೆ ಬೆಲೆ ಇವತ್ತ ಜಾಸ್ತಿ ಅದರ. ಆಮೇಲೆ ನ್ಯೂಡ್ ವರ್ಷಿಪ್, ಬ್ಲ್ಯಾಕ್ ಮ್ಯಾಜಿಕ್ ಆಯ್ತಾ, ಏನ್ರಿ ಮಾಟ ಮಂತ್ರ ಮಾಡ್ಬೋದಾ, ಮಾಟ ಮಂತ್ರ ಎಲ್ಲ ಮಾಡೋಂಗಿಲ್ಲ ಆ್ಯಕ್ಚುಲಿ, ಇಟ್ ಇಸ್ ಗೌರ್ಮೆಂಟ್ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಇಸ್ ಟೋಟ್ಲಿ ಬ್ಯಾಂಡ್, ದಟ್ ಇಸ್ ಎ ಕ್ರಿಮಿನಲ್ ಆ್ಯಕ್ಟಿವಿಟಿ ಗೊತ್ತಾ. ಆಮೇಲೆ ಏನ್ರಿ ನೂಡ್ ವರ್ಷಿಪ್ ಅದರ, ಬೆತ್ತಲೆಗೆ ಏನು ಮಾಡೋದು ಹಾಂ ಅದರ, ಬೆತ್ತಲೆಗೆ ದೇವ್ರುಗಳನ್ನ ಪೂಜೆ ಮಾಡೋದ್ ಎಲ್ಲ ಏನಿಲ್ಲ, ಎಲ್ಲ ಟೋಟ್ಲಾಗೆ ಸ್ಟಾಪ್ ಮಾಡಾಕ್ಬಿಟ್ರು. ಆಮೇಲೆ ಡೌರಿ ಸಿಸ್ಟಮ್, ಹಾಂ ವರದಕ್ಷಿಣೆ ಅದರ, ವರದಕ್ಷಿಣೆಗೆ ಏನು ಟಾರ್ಚರ್ ಕೊಡೋರು ಅದರ, ಇವಾಗೈತೆ ವರದಕ್ಷಿಣೆಗಳು ಏನ್ರಿ ಇವಾಗೆಲ್ಲ ಏನಾಗ್ಬಿಟ್ಟವೆಲ್ಲ ಎಲ್ಲ ಕಮ್ಮಿ ಆಗ್ಬಿಟ್ಟವೆ. ಆಮೇಲೆ ಸಮಾಜದಲ್ಲಿ ಹೆಂಗಿತ್ತು, ಹಾಂ ಕ್ಷತ್ರಿಯಾಸ್ ಅಂದ್ರ, ಆಮೇಲೆ ಬ್ರಾಹ್ಮಿಣ್ಸು, ಶೂದ್ರಾಸ್ ಅಂತ ಇತ್ತು ನೋಡ್ರಿ ಸಮಾಜದಲ್ಲಿ 3 ಕ್ಯಾಟಗರಿ ಅಲ್ವ. ಇದು ಏನು ಇಂಡಿಯನ್ ಸೊಸೈಟಿ ಇದೆ ಏನ್ರಿ, ಹಾಂ ಏನ್ರಿ ಕ್ಷತ್ರಿಯಾಸ್ ಅಂದ್ರೆ ಏನ್ರಿ ಆಡಳಿತ ಮಾಡೋರು, ಬ್ರಾಹ್ಮಿಣ್ಸ್ ಅಂದ್ರೆ ಪೂಜೆ ಪುರಸ್ಕಾರ ಮಾಡೋರಲ್ಲ, ಅಂದರೆ ಶೂದ್ರಾಸ್ ಅಂದ್ರೆ ಯಾರ್ರಿ ಹಾಂ ಅಂದ್ರೆ ಎಲ್ಲ ಬೇರೆ ಕೆಲಸಗಳು ಮಾಡೋರು. ಅದನ್ನು ಅನ್ಟಚಬಲ್ ಅಂತಂದರೆ ಎಲ್ಲದಕ್ಕಿಂತ ಕೀಳು ಜಾತಿ ಅದೇನ್ರಿ, ಅವ್ರನ್ನ ಹೆಂಗೆ ಕೇವಲ ನೋಡೋರು ಅಂತಂದರೆ ಅವ್ರಿಗೆ ನೀರು ಗೀರು ಕೊಡ್ಬೇಕಾದ್ರೆ ಏನು ದೂರದಿಂದ ಮಾಡೋದು ಹಂಗೆ ನೀರನ್ನ ಬಿಸಾಕೋರಂತೆ ಬೇಟಾ. ಅವರೇನೋ ವಸ್ತು ಮುಟ್ಬಿಟ್ಟ ಅಂದರೆ ಮೈಯೆಲ್ಲ ಸ್ನಾನ ಮಾಡ್ಕೊಬೇಕು, ಆ ವಸ್ತುನೇ ತೊಳಿಬೇಕಾಗಿತ್ತು. ಈ ಥರ ಏನಾಗುತ್ತೆ, ಅನ್ಟಚಬಲ್ ಇತ್ತು ನೋಡಿರ್ತೀನಿ. ಇವತ್ತೆಲ್ಲ ಏನಿತ್ತು, ಅನ್ಟಚಬಲ್ ಇಸ್ ಟೋಟ್ಲಿ ಅಬಾಲಿಸ್ಟ್ ಸ್ಲೇವ್ ಟ್ರೇಡ್ ಅದರ ಏನ್ರಿ, ದಾಸ ದಾಸಿಯರನ್ನೇ ಮಾಡೋಂಥದ್ದು ಅದರ ಏನ್ರಿ. ಬ್ರಿಟಿಷಸ್ ಕಾಲದಲ್ಲಿ ಹೆಂಗಿತ್ತು ಅದರ, ಬ್ರಿಟಿಷಸ್ಸೇನ ಅಬಾಲಿಷ್ ಮಾಡ್ಬಿಟ್ರಿ 1807 ಇಸ್ವಿಯಲ್ಲಿ. ಟೋಟಲ್ ಸ್ಲೇವ್ ಟ್ರೇಡ್ನ 100% ಏನು ಮಾಡಾಕ್ರಿ, ಅಬಾಲಿಷ್ ಮಾಡಾಕ್ಬಿಟ್ರು ಅಲ್ವರ. ಆಮೇಲೆ ಅಪಾರ್ಥಿಡ್, ಅಪಾರ್ಥಿಡ್ ಏನು ಗೊತ್ತಾ, ಬ್ಲ್ಯಾಕು ಮತ್ತು ವೈಟ್ಸ್ಗೆ ವ್ಯತ್ಯಾಸ ನೋಡಿಸಿದ್ರಿ ಅದರ. ಏನು ಸೌತ್ ಆಫ್ರಿಕಾದಲ್ಲಿ ಮತ್ತು ಅಮೇರಿಕಲ್ಲಿ ಹೆಂಗಿತ್ತು ಅಂತಂದರೆ, ಬೀಚಿಗೆ ಹೋದರೆ ಕಪ್ಪಿಗಿರೋರಿಗೆ ಬೇರೆ ಸ್ಥಳ, ಅಲ್ಲಿ ಬೋರ್ಡ್ ಹಾಕ್ಬಿಡೋರು, ಕಪ್ಪಿಗಿರೋರು ಈ ಏರಿಯಲ್ಲಿ ಬರೋಂಗಿಲ್ಲ, ಇಲ್ಲಿ ಬರೀ ಬೆಳ್ಳಿಗಿರೋರಿಗೆ ಮಾತ್ರ ಏರಿಯಾ ಅಂತಂದ್ಬಿಟ್ಟು. ಕಪ್ಪಿಗಿರೋರು ಬಂದಂದರೆ ಅವ್ರಿಗೇನ್ರಿ ಭಯಂಕರವಾಗಿಂತ ಶಿಕ್ಷೆ. ಟಾಯ್ಲೆಟ್ಗೆ ಹೋದರೆ ಟಾಯ್ಲೆಟ್ಗೆ ಸಪ್ರೇಟ್, ಅವ್ರಿಗೆ ಸಪ್ರೇಟು, ಬ್ಲ್ಯಾಕ್ಸ್ಗೆ ಸಪ್ರೇಟ್ ಟಾಯ್ಲೆಟು, ವೈಟ್ಸ್ಗೆ ಸಪ್ರೇಟ್ ಟಾಯ್ಲೆಟ್, ನೀಗ್ರೋಸ್ ನೀಗ್ರೋಸನ್ನು ಕರೆಯಂಗಿಲ್ಲ. ಇವತ್ತು ಇದೇನಾಯ್ತು, ಇದು ಅಪಾರ್ಥಿಡ್ಡು ಇದು ಒಟ್ಟೋಯ್ತು ಅಲ್ವರ. ಆಮೇಲೆ ಫಸ್ಟು ಸೌತ್ ಆಫ್ರಿಕನ್ ಪ್ರೆಸಿಡೆಂಟ್, ಸಾರಿ ಫಸ್ಟ್ ಅಂತೀನಿ, ಹಾಂ ಇದು ಬ್ಲ್ಯಾಕ್ಸಲ್ಲಿ ಫಸ್ಟ್ ಸೌತ್ ಆಫ್ರಿಕನ್ ಪ್ರೆಸಿಡೆಂಟ್ ನೆಲ್ಸನ್ ಮಂಡೇಲಾ, ಇದ್ಯಾಕೆ ಫೈಟ್ ಮಾಡಿ ಏನು ಮಾಡಿದ್ರು ಅವರು ಪ್ರೆಸಿಡೆಂಟ್ ಆದರು ಅದರ. ಇವತ್ತೇನಾಗಿದೆ ಅಂದರೆ, ಇವತ್ತೆಲ್ಲ ಟೋಟ್ಲ್ ಏನಾಗಿದೆ, ಎಲ್ಲ ಅಬಾಲಿಷ್ ಆಗಿದೆ ಅಲ್ವರ. ಆಮೇಲೆ ಬುರ್ಕಾ ಸಿಸ್ಟಮ್, ಹಾಂ ಒಂದು ಕಾಲ ಇತ್ತಲ್ಲ ಬುರ್ಕಾ ಸಿಸ್ಟಮ್, ಇದೆಲ್ಲ ಐತೆ ಅಂತೀನಿ. ಹಾಂ ಯಾವುದೋ ಒಂದು ಸ್ವಲ್ಪ ರಾಜ್ಯಗಳಲ್ಲಿ ಇರ್ಬೋದು ಅಷ್ಟೇ ಹೊರತು, ತಾಲಿಬಾನ್ ರೂಲ್ ಎಲ್ಲಿದೆಯೋ ಎಂತೆ, ನೀವೆಲ್ಲ ನೋಡ್ಬೇಕಾದ್ರೆ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಇವೆಲ್ಲ ಕಂಪ್ಲೀಟ್ ಆಗಿ ತೆಗೆದಾಕ್ಬಿಟ್ಟಾರೆ. ಆಮೇಲೆ ಕಂಪಲ್ಸರಿ ಎಜುಕೇಷನ್, ಮಕ್ಳು ಏನು ಮಾಡ್ಬೇಕು ಇವತ್ತು, ಕಂಪಲ್ಸರಿ 10th ಸ್ಟ್ಯಾಂಡರ್ಡ್ ಅಟ್ಲೀಸ್ಟ್ ಓದಲೇಬೇಕು, ಕಡ್ಡಾಯವಾಗಿ ಎಜುಕೇಷನ್ ಕೊಡಲೇಬೇಕು ಅಂತ. ಸ್ಕೂಲ್ ಟೀಚರ್ಗಳಿಗೆ ಬಿಡೋದಿಲ್ಲ, ಗೌರ್ಮೆಂಟ್ ಸ್ಕೂಲ್ ಟೀಚರ್ಗೆ ಮನೆ ಮನೆಗೆ ಹೋಗಿ ಮಕ್ಳುಗಳು ಎಲ್ಲ ಔಸ್ಕೊಂಡಿದ್ದಾರೆ. ಇಲಿ ಹೆಂಗಿಗೆ ಎತ್ತಾರ ನೋಡಿದಕ್ಕೆ, ಹೆಂಗೆ ಬೇಟೆ ಆಡ್ತಾರೆ ಆ ಥರ ಏನು ಮಾಡೋಕೆ ಮಕ್ಳುಗಳನ್ನ ಎಳ್ಕೊಂಬರ್ಬೇಕು, ದುಡ್ಡು ಕೊಟ್ಟು ಎಳ್ಕೊಂಬರ್ಬೇಕು, ಇಲ್ಲ ಊಟ ಕೊಟ್ಟು ಎಳ್ಕೊಂಬರ್ಬೇಕು, ಏನಾರ ಮಾಡಿ ನಮ್ಗೆ ಗೊತ್ತಿಲ್ಲ. ಒಟ್ಟಲ್ಲಿ ಮಕ್ಳುಗಳಿಗೆ 10ನೇ ಕ್ಲಾಸ್ವರೆಗೂ ಕಂಪಲ್ಸರಿ ಮಾಡೋಕೆ ಎಜುಕೇಷನು ಹೇಳ್ಕೊಡ್ಲೇಬೇಕು ಅದರ. ಗಂಡು ಹೆಣ್ಣಿಗೆ ಏನಿದೆ ಇವತ್ತು ಸೊಸೈಟಿಯಲ್ಲಿ, ಈಕ್ವಲ್ ಸ್ಟೇಟಸ್ ರೀ ಅದರ. ಹೆಂಗೆ ಹೆಣ್ಮಕ್ಳಿಗೆ ಆಸ್ತಿಯಲ್ಲಿ ಪಾಲಿರಲ್ಲ ಗೊತ್ತಾ ನಿಮಗೆ, 1994ಯಿಂದ ಆ ಸಿಸ್ಟಮ್ನ ಚೇಂಜ್ ಮಾಡಿದ್ದಾರೆ ನೋಡ್ತೀನಿ. ತಂದೆಯ ಆಸ್ತಿಯಲ್ಲಿ ಹೆಣ್ಮಕ್ಳಿಗೆ, ಯಾವುದೇ ಹೆಣ್ಮಕ್ಳಿರಲಿ, ಕಿರಿಯರು ದೊಡ್ಡವರು ಎಲ್ಲರೂ ಏನು ಭೇದ ಭಾವ ಇಲ್ಲ ರೀ, ಎಲ್ಲರಿಗೂ ಈಕ್ವಲ್ ರೈಟ್ಸ್ ಇದೆ. ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರಿಗೂ ಆಸ್ತಿಯಿದೆ, ಈಕ್ವಲ್ಲು ಎಂದರೆ ಭಾಗ ಇದೆ ಅಲ್ದ್ರ. ಏನು ಹೆಣ್ಮಕ್ಳು ಯಾವುದ್ರಲ್ಲಿ ಕಮ್ಮಿ ನೋಡಿ, ಡ್ರೈವರು, ಕಂಡಕ್ಟ್ರು, ಪೈಲೆಟು, ಮೆಕ್ಯಾನಿಕು, ಇಂಜಿನಿಯರು, ಡಾಕ್ಟ್ರು, ವಾಚ್ಮ್ಯಾನ್, ಯಾವ ಫೀಲ್ಡ್ ತಗೊಳ್ಳಿ ಅಂತೀನಿ, ಹೆಣ್ಮಕ್ಳು ಎಲ್ಲ ರೀತಿ ಕೆಲಸ ಮಾಡ್ತಾರೆ. ಅದಕ್ಕೆ ಸಮಾಜದಲ್ಲಿ ಏನಿದೆ ಇವತ್ತು, ಈಕ್ವಲ್ ಸ್ಟೇಟಸ್ ಅಲ್ದ್ರ. ಏನ್ರಿ ಅವ್ರು ಸೈನ್ ಇಲ್ದಿರ ಏನ್ರಿ, ತಂದೆ ಆಸ್ತಿಯಲ್ಲಿ ಆಗಲಿ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಏನು ಮಾಡೋಂಗಿಲ್ಲ, ಇಲ್ಲ ಅಧಿಕಾರ ಇಲ್ಲ ರೀ ಅಂತೀನಿ. ಒಂದು ಕೇಸ್ ಹಾಕ್ರೆ ಮುಗೀತು, ಹೆಣ್ಮಕ್ಳ ಕಡೆಗೆ ಏನಾಗೋದು ಆಗೋದು. ಇವತ್ತೇನಾಗಿದೆ, ಈಕ್ವಲ್ ಸೊಸೈಟಿಯಲ್ಲಿ ಈಕ್ವಲ್ ಸ್ಟೇಟಸ್ ಇದೆ ಸೊಸೈಟಿ. ಆಮೇಲೆ ಪ್ರಾಣಿಗಳ ಮೇಲೆ ದೌರ್ಜನ್ಯ ಮಾಡ್ಬೋದು ಇವತ್ತು, ಇಲ್ಲ ನೋಡ್ರಿ ಅಂತೀನಿ. ಹಾಂ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿತ್ತು, ಎಲ್ಲ ರೋಡ್ ಇಂಥ ನಾಯಿಗಳನ್ನ ರೋಡಲ್ಲಿ ಬಿಡೋಂಗಿಲ್ಲ, ಎಲ್ಲ ಕೂಡ ಹೋಗ್ತಾವೆ ಸಾಕಿ ಅಂತ ಗೌರ್ಮೆಂಟಿಗೆ. ಏನು ಮಾಡಿದ್ರಲ್ಲ, ಎಲ್ಲ ಸಂಘದವ್ರೆಲ್ಲ ರೋಡಿಗೆ ಇಳಿದ್ಬಿಟ್ರು. ಅದು ಹೆಂಗೆ ಪಾಪ, ಬೀದಿ ನಾಯಿಗಳಿಗೆ ತಿನ್ನಕ್ಕಿಲ್ಲ, ಅದೇ ತಂಗಿನ ತಂದು ಜೈಲಿಗೆ ಹಾಕ್ಬಿಡ್ತೀರಾ, ಅಲ್ಲೆಲ್ಲ ಹೆಂಗೆ ಸಾಕ್ತೀರಾ ಅಂತಂದ್ಬಿಟ್ಟು. ಅಂದ್ರೆ ಅನಿಮಲ್ಸ್ ಕಡಿಮೆ ದೌರ್ಜನ್ಯ ಮಾಡಿ, ಎತ್ತಿನ ಗಾಡಿ ಎಷ್ಟೈತೆ, ಜಟ್ಕಾ ಬಂಡಿ ಎಷ್ಟೈತಿ ಇವತ್ತು, ಐತೆ ಎಲ್ಲರ ಯಾವುದು ಅಪ್ಪಿ ತಪ್ಪಿ ನೀವು ಎತ್ತಿನ ಗಾಡಿ ಮೇಲೆ ಲೋಡ್ ಹಾಕೊಂಡು ತೊಗೊಂಡು ನೋಡ್ಬಿಟ್ಟು ಅಂತಂದರೆ ನಿಮ್ಮನ್ನೆಲ್ಲ ನಡ್ಕೊಂಡು ಹೋಗ್ತಾರೆ. ಜಟ್ಕಾ ಗಾಡಿ ಎಲ್ಲ ಮಾಡೋಂಗಿಲ್ಲ ಇವಾಗೆಲ್ಲ, ಯೂಸ್ ಮಾಡೋಂಗಿಲ್ಲ, ಯಾಕಂದರೆ ಪ್ರಾಣಿಗಳ ಮೇಲೆ ದೌರ್ಜನ್ಯ ಮಾಡೋಂಗಿಲ್ಲ. ಸರ್ಕಸ್ಗಳಿದೆಯಾ, ಸರ್ಕಸ್ಸಲ್ಲಿ ಯಾವ ಪ್ರಾಣಿ ನೋಡ್ತೀರಾ, ಹಳೆ ಕಾಲದ ಸರ್ಕಸ್ ಹೆಂಗಿತ್ತು, ಹೆಂಗೆ ಸರ್ಕಸ್ ಬರೀ ಸುಮ್ಮನೆ ಅದರ. ಅಲ್ಲಿ ಬರೀ ಪ್ರಾಣಿಗಳೇ ಪ್ರಾಣಿಗಳ ಥರ ಮನುಷ್ಯ ಆಕ್ಟಿಂಗ್ ಮಾಡ್ತಾರೆ ಅಷ್ಟೇ ಹೊರತು ಪ್ರಾಣಿಗಳು ಯಾವುದೂ ಇಲ್ಲ. ಇಟ್ಸ್ ಟೋಟ್ಲಿ ಬ್ಯಾಂಡ್ ಎಲ್ಲ ಕಡೆ ನೋಡ್ರಿ. ಏನ್ರಿ ಸಿ ಸಿ ಕ್ಯಾಮ್ರಾಗಳು ಎಲ್ಲ ಕಡೆ, ಟೋಲ್ಸು, ಸ್ಕೂಲು, ಪೆಟ್ರೋಲ್ ಬಂಕು, ಅದರ ಪೊಲೀಸ್ ಸ್ಟೇಷನ್, ಪೊಲೀಸ್ ಸ್ಟೇಷನಲ್ಲಿ ಏನೆಲ್ಲ ಪೊಲೀಸ್ ಎಂಕ್ವೈರಿ ಮಾಡ್ತಾರೋ 100 out of 100% ರೆಕಾರ್ಡಿಂಗ್ ಆಗಬೇಕಂತ, ಲೈವ್ ರೆಕಾರ್ಡಿಂಗ್. ಯೋಚನೆ ಮಾಡಿರ್ತೀನಿ, ಏನ್ರಿ ಟೆಕ್ನಾಲಜಿ ಇದೆಲ್ಲ ಏನಂದರೆ ಬಂಧನ. ಸೇತಾನ ಏನು ಮಾಡ್ತಾ ಇದ್ದಾರೆ, ಸರ್ಪಣಿಯಿಂದ ಎಲ್ಲನೂ ಕಟ್ಟಾಗ್ತಾವ್ರೆ ಅದರ. ಅದಕ್ಕೆ ಹಾಂ ಮೊದಲು ದೌರ್ಜನ್ಯ ಇತ್ತು ನೋಡಿರ್ತೀನಿ, ಕರಪ್ಷನ್, ಹಾಂ ಭ್ರಷ್ಟಾಚಾರ ಇತ್ತು. ಇವತ್ತು ಯಾರೋ ದೊಡ್ಡದಾಗಿ ಹಂಗೆ ಬೋಲ್ಡಾಗಿ ಭ್ರಷ್ಟಾಚಾರ ಮಾಡ್ತಾರ, ಲಂಚ ಯಾರೋ ಇಸ್ಕೊಂತಾರ, ಇಲ್ಲ ರೀ. ಯಾಕಂದರೆ ಸೇತಾನ ಕ್ರಿಸ್ತನು ಕಟ್ಟಾಕಿದ್ದಾರೆ. ಇವತ್ತು ಸೇತಾನು ಎಷ್ಟು ಕೆಲಸ ಮಾತ್ರ ಮಾಡ್ಬೋದು ಅಂತಂದರೆ, ಎಷ್ಟು ದೇವರು ಅನುಮತಿ ಕೊಡ್ತಾರೋ ಅಷ್ಟೇ ಕೆಲಸ ಮಾಡ್ಬೋದು ರೀ, ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ ರೀ. ಮೋಸಸ್ ಗೊತ್ತಲ್ಲ, ಮೋಸಸ್ ಹೋಗಿ ಏನು ಮಾಡ್ತಾರೆ, ಫಾರೋನ್ ಮುಂದೆ ಅದ್ಭುತ ಮಾಡ್ತಾರೆ ಅದರ. ಹಾಂ ದೇವ್ರು ಕಳ್ಸೋರು ನನ್ನ ಜನಗಳನ್ನ ಬಿಡು ಅಂತ ಹೇಳ್ತಾರೆ. ಅವ್ ಇವನು ಹೇಳ್ತಾರೆ, ಯಾರಪ್ಪ ನಿನ್ನ ದೇವರು, ನಿನ್ನ ನಾನಕ್ಕೆ ಬಿಡ್ಬೇಕು, ನೀನು ದೇವ್ರನ್ನ ಕಳ್ಸೋರು ಅಂತ ನನಗೇನು ಗ್ಯಾರಂಟಿ ಅಂತ ಕೇಳ್ತಾರೆ. ಅದಕ್ಕೆ ಇದೇ ಗ್ಯಾರಂಟಿ ತಗೋ ಅಂತ ಕೋಲ್ನ ಬಿಸಾಕ್ತಾನೆ. ಕೋಲ್ನ ಬಿಸಾಕಿದ್ರೆ ಕೋಲ್ ಏನಾಗ್ಬಿಡ್ತು, ಸರ್ಪ ಆಗ್ಬಿಡ್ತು ಅದರ. ದೇವ್ರೇನಾದ್ರು ದೇವರು ದೇವರು ಲೋಕದಲ್ಲಿ ತನ್ನ ಅಧಿಕಾರವನ್ನು ಬಿಟ್ಟು ಕೆಟ್ಟತನ ಏನು ಮಾಡಿದ್ರು ಬಿಟ್ಟರು, ಅದೇನ ಬಿಡ್ತೋ, ಸರ್ಪ ಆಗ್ಬಿಡ್ತೋ, ಸರ್ಪನ ಬಿಟ್ಬಿಟ್ರ ಇಷ್ಟ ಬಂದಂಗೆ? ಇಲ್ಲ ರೀ, ಮೋಸ ಏನು ಮಾಡ್ತಾನೆ, ಅದೇ ಸರ್ಪನ ಬಾಲದಿಂದ ಎಡ್ಕಂತ ನೋಡಿ, ಬಾಲದಿಂದ ಎತ್ತಿದ ತಕ್ಷಣ ಕೋಲಾಗೋಯ್ತು. ಇದೇ ಕೆಟ್ಟತನನ ದೇವರು ತನ್ನ ರಾಜ್ಯದಲ್ಲಿ ಒಳ್ಳೇದಕ್ಕಾಗಿ ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ ನೋಡಿದ್ದೀನಿ. ಅವಾಗೇನಾಗ್ತಾರೆ, ಕೆಟ್ಟತನ ಮನುಷ್ಯಂಗೆ ಏನಾಗ್ತಾರೆ, ಅನುಭವ ಆಗ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನಿಸೋಗಳೇ, ಏನ್ರಿ ಕೆಟ್ಟತನ ಇವತ್ತು ಕಮ್ಮಿ ಆಗ್ತಾರೆ, ಅದೇನು ಮಾಡ್ತೀನಿ ನೋಡ್ತೀರಿ, ರಿಸ್ಟ್ರಿಕ್ಷನ್ಸ್ ಬಂಧನ ಅಲ್ದರ ಇಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ ರೀ. ಅವನು ಏನು ದೇವರು ಮಾಡೋದಕ್ಕೆ ಅನುಮತಿ ಕೊಡ್ತಾರೋ ಅಷ್ಟನ್ನು ಮಾತ್ರ ಮಾಡೋಕ್ಕಾಗದು ಹೊರತು ಬೇರೆ ಮಾಡೋಕ್ಕಲ್ಲ. ಯೋಬಿನ ಜೀವನ ಎಕ್ಸಾಂಪಲ್ ಏನು ಕೇಳಿದ್ರ ಎಷ್ಟು ಚೆನ್ನಾಗಿದೆ ನೋಡ್ತೀನಿ. ನಾನೇನು ಮುಟ್ಟಕ್ಕಾಗ್ತದೆ ದೇವ್ರೆ, ನೀನು ಸುತ್ತಲೂ ಏನಾಕಿದ್ಯಾ, ಬೇಲಿ ಹಾಕಿದ್ಯಾ, ಬೇಲಿ ಹಾಕ್ಬಿಟ್ಟು ನಾನು ಟಚ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ, ನಿಮ್ಮ ಬೇಲಿನ ತೆಗಿ ನಾನು ನೋಡ್ಸೀನಿ ಅಂತ ಹೇಳ್ತಾರೆ. ದೇವ್ರು ಪರ್ಮಿಷನ್ ಕೊಡ್ತಾರೆ, ಪರ್ಮಿಷನ್ ಕೊಟ್ಟಿದ ಮೇಲೆ ಮುಟ್ಟಕ್ಕೆ ಸಾಧ್ಯ ಆಯಿತು. ಇದೇ ರೀತಿ ದೇವರು ಸೇತಾನ್ಗೆ ಇಷ್ಟು ಜನ ಏನೆಲ್ಲ ಪರ್ಮಿಷನ್ ಕೊಟ್ಟಿದ್ರು, ಆ ಪರ್ಮಿಷನ್ ಏನು ಮಾಡೋರು ಇವತ್ತ ಏನ್ರಿ ಕಟ್ ಆಫ್ ಮಾಡೋರೆ ಅಲ್ಲ. ಅದಕ್ಕೆ ನಾನು ಯೋಚನೆ ಮಾಡ್ತೀನಿ, ಅದು ಎಕ್ಸಾಂಪಲ್ ಕೊಡ್ತಲ್ಲ, ಮನೆಯ ಏನ್ರಿ ಬಲಿಷ್ಠನನ್ನು ಕಟ್ ಹಾಕ್ದಿರ ಮನೆಯಲ್ಲಿ ನುಗ್ಗಿ ಕೊಳ್ಳೆ ಹೊಡೆಯೋದು ಹೇಗೆ ಅಂತ ಹೇಳ್ತಾರಲ್ಲ. ವ್ಯವಸ್ಥೆ ಮಾಡ್ತೀನಿ, ನಿಮ್ಮ ಮನೆಗೆ ತೊಳ್ರಪ್ಪ, ನಿಮ್ಮ ಮನೆಗೆ ಕಳ್ಳ ಬಂದರೆ ನೀವೇನು ಮಾಡ್ತೀರಾ ಹೇಳ್ರಿ? ಕಳ್ಳ ಬಂದು ನಿಮ್ಮ ಮನೆಗೆ ಕೊಳ್ಳೆ ಹೊಡಿತಾ ಇದ್ರೆ ನೀವೇನು ಮಾಡ್ತೀರಾ? ನೀವು ಸುಮ್ಮನೆ ಇರ್ತೀರಾ?
ನಾವು ಫೈಟ್ ಮಾಡ್ತೀವಿ, ಆಗಿಲ್ಲ ಅಂದ್ರೆ ಪೊಲೀಸ್ ಫೋನ್ ಮಾಡ್ತೀವಿ.
ಹಾಂ, ಫೈಟ್ ಮಾಡ್ತೀರಾ. ಫಸ್ಟ್ ಮಾಡೋ ಕೆಲಸ ಏನಂದರೆ ಫೈಟ್ ಅದರ. ಹೆಂಗ್ ಫೈಟ್ ಮಾಡ್ತೀರಾ ಏನ್ರಿ, ನಿಮ್ಮ ಕೈಯಿಂದ ಕಾಲಿಂದ ಏನೆಲ್ಲ ಆಗ್ತಾರೆ, ಏನು ಮಾಡ್ತಾರೆ, ಫೈಟ್ ಮಾಡ್ತೀರಾ. ಸರಿ, ಅವ್ನು ನಾಲ್ಕೈದು ಜನ ಬಂದ್ಬಿಟ್ಟು ನಿಮ್ಮ ಕೈ ಕಾಲು ಕಟ್ಟಾಕ್ಬಿಟ್ರೆ ನೀವೇನು ಮಾಡ್ತೀರಾ ಹೇಳ್ರಿ? ಕೈ ಕಾಲು ಕಟ್ಟಾಕ್ತಾ ನೀವೇನು ಮಾಡ್ತೀರಾ? ನೀವೇನು ಮಾಡ್ತೀರಾ? ಫಸ್ಟು ನೀವು ಬಾಡಿ ಲ್ಯಾಂಗ್ವೇಜಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತೀರಾ ಅಲ್ದರ, ಬಾಡಿ ಹಿಂಗೆ ಒದ್ದಾಡಿ ಒದ್ದಾರೆ, ಏನು ಮಾಡ್ತಾರೆ ಅಲ್ದರ, ಸೇತನ್ ಇದೇ ಮಾಡ್ತಾರೆ. ಸೇತನ್ನ ಕಟ್ಟಾಕೋರೆ ಇವತ್ತು ಅವನೇನು ಮಾಡ್ತಾನೆ ಗೊತ್ತಾ, ಬಾಡಿ ಲ್ಯಾಂಗ್ವೇಜಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾವನೆ ಅಲ್ವರ. ಸರಿ, ಅದು ಆಗ್ಬಿಡ್ತು, ಅದು ಲಕ್ ಆಗೋಯ್ತು ಅಂತ ನೆಕ್ಸ್ಟ್ ಮಾಡ್ತಾನೆ, ಬಾಯಿನಲ್ಲಿ ಮಾತಾಡ್ತಾನೆ. ಅಯ್ಯೋ ಅಯ್ಯೋ, ಬರ್ರಿ ಬರ್ರಿ ಕಾಪಾಡ್ರಿ, ದಯವಿಟ್ಟು ರೀ, ನಮ್ಮನೆ ಕಳೆ ಹೋಗ್ಬಿಟ್ಟು ಜೋರಕ್ಕೆ ಕೂಗಾಡ್ತೀರಾ. ಅವಾಗ ಏನು ಮಾಡ್ತಾನೆ ಕಳ್ಳ, ಹೇಯ್ ಮಾತಾಡ್ತಾನೆ ಕೊಡ, ಬೈಕ್ ಹಾಕೋ ಟೇಪು ಅಂತ ಟೇಪ್ ಹಾಕ್ಬಿಟ್ರೆ ಏನು ಸೇತನ್ ಮಾತಾಡೋಕ್ಕೆ ಅದು ನಿರ್ಬಂಧ ಆಗ್ಬಿಟ್ಟ ಅಂತಂದರೆ, ನೆಕ್ಸ್ಟ್ ಸೇತನ್ ಹೆಂಗೆ ಮಾತಾಡ್ತಾನೆ, ನೆಕ್ಸ್ಟ್ ಹೆಂಗೆ ಮಾತಾಡ್ತಾನೆ, ನೀವು ಕೈಯಿಂದ ಮಾತಾಡ್ತಾರೆ, ಕೈಯೆಲ್ಲ ಅಲ್ಲಾಡಿಸ್ತೀರ ಅದರ. ಸರಿ, ಅವ್ನು ಕೈ ಕಟ್ಟಾಕೋ ಅಂತ ಕೈ ಕಟ್ಟಾಕ್ಬಿಟ್ರೆ ನೆಕ್ಸ್ಟ್ ಏನೋ ಕಾಲಲ್ಲಿ ಒದ್ದಾಡೋದು, ಆ ಕಾಲು ಕಟ್ಟಾಕ್ಬಿಟ್ಟ ಅಂತಂದರೆ ನೆಕ್ಸ್ಟ್ ಏನೈತೆ, ಕಣ್ಣು ಕಣ್ಣು ಐತೆ ನೋಡಿದ್ರಿ. ಸೇತನ ಅದೇ ರೀ, ಯೇಸು ಕ್ರಿಸ್ತ ಎಲ್ಲ ಕಟ್ಟಾಕ್ಬಿಟ್ರೆ ಲಾಕ್ ಮಾಡ್ಬಿಟ್ಟಾರೆ, ಇವಾಗ ಇರೋದು ಕೊನೆಗೆ ಒಂದೇ ಕಣ್ಣು. ಕಣ್ಣು ನೋಡ್ಸ್ಬಿಟ್ಟು ಯಾರು ಹೇಳ್ತಾರೆ, ಬಿದ್ದೋಗಿರ್ದಿಗೆ ನೋಡೋ ನೋಡೋ ಕಟ್ಟಾಕ್ಬಿಟ್ಟು ಕೊಡು, ಅಲ್ಗೋಗೋ ಇಲ್ಗೋಗೋ ಇಲ್ಗೋಗೋ ಅಂತ ಏನು ಮಾಡೋದು, ಸೂಚನೆ ಲ್ಯಾಂಗ್ವೇಜಲ್ಲಿ ಅವ್ನಿಗೆ ಹೇಳೋದು ಅಲ್ವರ. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳು ಇವತ್ತು ನಡೀತಾ ಇರೋದು. ಈ ಕಟ್ಟಾಕೋದು ಅಂತ ಹೇಳೋದಲ್ಲ, ಯೇಸು ಕ್ರಿಸ್ತ ಹೆಂಗೆ ಕಟ್ಟಾಕ್ತವ್ರೆ ಅಂತಂದರೆ, ಏನ್ರಿ ಸೇತಾನ್ಗೆ ಹಿಡಿಸ್ತಿರೋದು ಒಂದು ಕೆಲಸ ಇದೆ. ಏನು ಗೊತ್ತಾ, ಸೇತಾನೋ ಕತ್ತಲಿಗೆ ಅಧಿಪತಿ, ಕರೆಕ್ಟಾ? ಅಂಧಕಾರದಲ್ಲಿ ಕತ್ತಲಲ್ಲಿ ಕೂತು ಆಡಳಿತ ನಡೆಸೋನು ಯಾರಂತೆ ಅವನು ಅದರ. ಅದಕ್ಕೆ ಹೇಳ್ತಾರಲ್ಲ, ಪ್ರಿನ್ಸ್ ಆಫ್ ಪವರ್ ಆಫ್ ಡಾರ್ಕ್ನೆಸ್ ಅಂತ ಹೇಳ್ತಾರೆ. ಏನ್ರಿ ಈ ಲೋಕದ ಅಧಿಪತಿ, ಅಂಧಕಾರದಲ್ಲಿ ಆಡಳಿತ ನಡೆಸೋನು ಅಂತ ಹೇಳ್ತಾರೆ ಬೈಬಲ್, ಕರೆಕ್ಟಾ? ಹಂಗೆ ಅವ್ನು ಹಿಡಿಸ್ತಿರೋದು ಏನಪ್ಪ ಅಂದ್ರೆ, ಏನ್ರಿ ಕತ್ಲಿಗೆ ಆಪೋಸಿಟ್ ಏನೋ
ಬೆಳಕು
ಬೆಳಕು.
ಬೆಳಕು
ಅಂದರೆ
ಬೆಳಕು
ಸೇತಾನ್ಗೆ ಏನು ಇಷ್ಟ ಇಲ್ಲ ಅಂದರೆ ಬೆಳಕು ಇಷ್ಟ ಇಲ್ಲ ಅದರ. ನೋಡಿ ಬೆಳಕು ಏನು ಮಾಡ್ತದೆ, ಯೋಹಾನ 3:20 ಓದಿ, ಆಮೇಲೆ ಎಫೆಸ 5:13 ಓದಿ, ಜಾನ್ 3:20, ಮತ್ತು ಎಫಿಷಿಯನ್ಸ್ 5:13 ಓದಿ.
ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ.
ಯಾಕೆ ಸಹಿಸಲ್ಲ, ಯಾಕೆ?
ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ.
ನೋಡ್ದ ಅದಕ್ಕೆ ಬೆಳಕಿಗೆ ಬರಲಾರಿ ಸೇತಾನೋ, ಇದಕ್ಕೆ ಇಡೀ ಮನುಕುಲನ್ನ ಕತ್ತಲಲ್ಲಿ ಇಟ್ಟಿದ್ದ ನೋಡ್ರಿ. ಇತ್ತೀನಿ ಬೆಳಕಿಗೆ ಬರಬಾರ್ದು, ಬೆಳಕಿಗೆ ಬಂದು ಏನಾಗ್ಬಿಡ್ತದೆ, ಇವನ್ ಬಗ್ಗೆ ಗೊತ್ತಾಗ್ಬಿಡ್ತಾರೆ ಅಂತ ಮಾಡೋಣ, ಇಗ್ನೋರೆನ್ಸ್ ಇಟ್ಟಿದ್ದ. ಅದಕ್ಕೆ ಯೇಸು ಕ್ರಿಸ್ತ ಎಂತ ಬೆಳಕ್ರಿ, ಪ್ರತಿಯೊಬ್ಬ ಮನುಷ್ಯನಿಗೂ ಬೆಳಕು ಕೊಡೋಂಥ ಬೆಳಕು ಯಾರು, ಕ್ರಿಸ್ತ. ಯೇಸು ಕ್ರಿಸ್ತ ಬಂದಿದ ತಕ್ಷಣ ಯೇಸು ಕ್ರಿಸ್ತನೇ ಅಡಗಿಸ್ಬಿಡೋಕೆ ಏನೆಲ್ಲ ಪ್ಲ್ಯಾನ್ ಮಾಡ್ದ ಇವನು, ಕರೆಕ್ಟಾ? ನಾನು ನೋಡಿದ್ದೀನಿ ಎಫೆಸ 5:13, ಎಫಿಷಿಯನ್ಸ್ 5:13.
ಬೆಳಕಿನಿಂದ ಎಲ್ಲಾ ಕೃತ್ಯಗಳ ನಿಜಗುಣ ತೋರಿ ಬರುತ್ತದೆ. ಆದ್ದರಿಂದ ಕೆಟ್ಟದ್ದು ಕೆಟ್ಟದ್ದೇ ಎಂದು ಕಾಣಿಸುವುದು.
ನೋಡ್ರ ಬೆಳಕಲ್ಲಿ ಎಲ್ಲ ಕೆಟ್ಟ ಬರ್ಬರ್ತಾರೆ, ಇದೇ ಯೇಸು ಕ್ರಿಸ್ತ ಮಾಡ್ತಾರೆ. ಸೇತನ ಕಟ್ಟಕ್ಕಂದ್ರೆ ಎಲ್ಲ ಬೈಲಿಗೆ ತತ್ತವ್ರಿ, ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಹಿಂಗೆ ಎನ್ಲೈಟ್ಮೆಂಟ್ ಅವೇರ್ನೆಸ್, ಜನಗಳಿಗೆ ಜ್ಞಾನ ಬುದ್ಧಿ ತಿಳುವಳಿಕೆ ಅರಿವು, ತನ್ನ ಹಕ್ಕುಗಳು, ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ಬುದ್ಧಿ ತಿಳುವಳಿಕೆ ಕೊಡ್ತಾ ಇರಬೇಕ್ರೆ ಏನಾಗ್ತಾರೆ ಜನಗಳು, ಜನಗಳೇ ಇನ್ನೆಲ್ಲ ಕಟೇಲ್ ಮಾಡ್ತಾರೆ, ಜನಗಳೇ ಇನ್ನೆಲ್ಲ ತಡೆಗಟ್ತಾರೆ. ಅದಕ್ಕೆ ಡಾನಿಯಲ್ 12:4 ಏನು ನೋಡ್ತೀರಿ, ಅಂತ್ಯಕಾಲ ಸೂಚನೆ ಏನು? ಜ್ಞಾನವು ಹೆಚ್ಚುವುದು. ಪ್ರಕಟಣೆ 18:1 ಏನು ನೋಡ್ತೀರಿ, ಮಹಾ ಅಧಿಕಾರ ಉಳ್ಳಂಥ ದೇವದೂತನು ಬಂದಿದ ತಕ್ಷಣ ಅವನ ಪ್ರಭಾವದಿಂದ ಭೂಮಿಗೆ ಏನಾಯ್ತಂತೆ, ಏನಾಯ್ತಂತೆ,
ಬೆಳಕು ಬಂತು ಬ್ರದರ್.
ಬೆಳಕು ಬಂತು ಅಂತ ನೋಡ್ತೀರಿ. ಬೆಳಕನ್ನ ಏನ್ರಿ, ಜ್ಞಾನ, ಬುದ್ಧಿ, ತಿಳುವಳಿಕೆ, ಇಂಟೆಲಿಜೆನ್ಸ್, ಅವೇರ್ನೆಸ್. ಅವೇರ್ನೆಸ್ ಬಂತು ಅಂದ್ರೆ ಗೊತ್ತಾ ಮೀನಿಗು, ಸೇತನ ಕ್ರಿಸ್ತನು, ಕ್ರಿಸ್ತನು ಸೇತನ ಏನ್ ಮಾಡೋರೆ ಕಟ್ಟಾಕೋರೆ ಅಂತ, ಕಟ್ಟಾಕಿ ತಾನು ಮನೆಯಲ್ಲಿರುವಂಥ ಗಟ್ಟಿಯೆಲ್ಲ ಕಟ್ಟಾಕಿ ಅವನು ಏನು ನಂಬ್ಕೊಂಡಿದ್ನೋ ಅವ್ನು ಏನು ಮಾಡ್ತಾರೆ ಗೊತ್ತೋ, ಕೊಳ್ಳೆ ಹೊಡಿತಾವ್ರೆ, ಒಂದೊಂದನೇ ನಾಶ ಮಾಡ್ತಾವ್ರೆ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು, ಸೇತಾನೋ ಸೇತಾನ ಓಡಿಸಿದ್ರೆ ಅವನ ರಾಜ್ಯವು ಹೇಗೆ ನಿಲ್ಲುವುದು. ಇದನ್ನು ಉಲ್ಟ ಅರ್ಥ ಮಾಡ್ಕೊಬೇಕ್ರಿ, ನಾವು ಹಿಂಗೆ ಓದೋದಲ್ಲ, ಅದನ್ನು ಉಲ್ಟ ಅರ್ಥ ಮಾಡ್ಕೊಳ್ಳಿ. ಏನಂದರೆ ಅವನ ರಾಜ್ಯ ನಿಲ್ಲಬಾರ್ದು ಅಂತಂದರೆ ಸೇತಾನ ಏನು ಮಾಡಬೇಕು, ಸೇತಾನ್ ಸೇತಾನೇ ಓಡಿಸ್ಬೇಕು. ಸೇತಾನ್ ರಾಜ್ಯದೊಳಗಡೆನೇ ಏನು ಬರಬೇಕು, ಭಿನ್ನ ಅಭಿಪ್ರಾಯಗಳು ಬರಬೇಕು. ಹಿಂಗೆ ನಮ್ಮ ಇಂಡಿಯಾ ದೇಶದಲ್ಲಿ ನಮ್ಮ ರಾಜ್ಯಗಳೆಲ್ಲ ಆಳ್ವಿಕೆ ಮಾಡ್ತಿದ್ರು, ಬ್ರಿಟಿಷರ್ಸ್ ಬಂದ್ಬಿಟ್ಟು ಏನು ಮಾಡಿದ್ರು, ಅವ್ರು ಇವ್ರಿಗೆ ಲಂಚ ಗಿಂಚ ಕೊಟ್ಬಿಟ್ಟು ಅವರೆಲ್ಲ ಕಿತ್ತಲಾಟ ತಂದಿಕ್ಬಿಟ್ರು, ಏನಾಗ್ಬಿಡ್ತು ರಾಜ್ಯ ಆಡ್ದಾಗ್ಬಿಡ್ತು, ನಮ್ಮವ್ರದ್ದು ಹೊಟ್ಟೋಗ್ಬಿಟ್ಟು ಬ್ರಿಟಿಷರ್ಸ್ ಆಗ್ಬಿಡ್ತು. ಇದೇ ಟೆಕ್ನಾಲಜಿ ರೀ, ಕ್ರಿಸ್ತನ ಇವತ್ತು ಇದೇ ಟೆಕ್ನಾಲಜಿ ಮಾಡ್ತಾರೆ. ಅವ್ನ ರಾಜ್ಯನ ಕೆಡಬೇಕು ಅಂತಂದರೆ ಅವರೊಳಗೆ ಏನು ತರ್ತಾರೆ ಇವತ್ತು, ಭಿನ್ನ ಅಭಿಪ್ರಾಯಗಳು ಅಲ್ರ ಏನ್ರಿ. ಅದಕ್ಕೆ ಹೇಳ್ತಾರೆ ಸೇತಾನೋ ಸೇತಾನ ಓಡಿಸೋ ಅಂತ ಕೆಲಸ ಇವತ್ತು ಮಾಡ್ತಾ ಇದ್ದಾನೆ, ಅದರ ಅದ್ಭುತ ಆಗ್ತಾ ಇಲ್ವಾ ಅದೆಲ್ಲ, ಅದೊಂದು ಸುಮ್ಮನೆ ಸ್ಯಾಂಪಲ್ ರೀ. ಸೇತಾನೇ ಬತ್ತಿ ಹಚ್ಚಿಬಿಡ್ತಾನೆ, ಸೇತಾನೇ ಬೆಂಕಿ ಹಾರಿಸ್ಬಿಡ್ತಾನೆ ರೀ ಅಲ್ದ್ರ. ಯಾಕೆ, ಅವ್ನ ರಾಜ್ಯ ಏನಾಗ್ತಿಲ್ಲ, ನಿಲ್ತಾ ಇಲ್ಲ, ಅವ್ನು ಕಟ್ಟಾಕ್ಬಿಟ್ಟವ್ರೆ ಅಲ್ದ್ರ, ಬಲ ಇಲ್ಲೇ ಇಲ್ಲ ಇವತ್ತು. ಆದ್ರೆ ಹೆಂಗಾರ ಮಾಡಿ ಏನ್ಮಾಡ್ಬೇಕು ಇವತ್ತು, ಉಳಿಸ್ಕೊಬೇಕು ಪೊಸಿಷನ್ ಅಂತ ಏನ್ಮಾಡ್ತಾನೆ, ಎಷ್ಟೆಲ್ಲ ಏನು ಪ್ರಯತ್ನ ಮಾಡ್ತಾವನೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ನಾವು ಕಳಿಸ್ತಿ ನೋಡ್ಬೇಕಾದ್ರೆ ಪ್ರಕಟಣೆ 19 ನೋಡಿದ್ದು, ಕುದುರೆ ಮೇಲೆ ಕೂತ್ಕೊಂಡು ಅವನು ಬಾಯಿಂದ ಅವನು ಇಬ್ಬಾಯಿ ಕತ್ತಿ ಬಂತಂತೆ, ಅದರಿಂದ ಎಲ್ಲಾರನ್ನು ಹತ ಮಾಡಿದ್ರು ಅನ್ನೇನೋ. ಇಬ್ಬಾಯಿ ಕತ್ತನೆ ಸತ್ಯ, ಏನು ಬೈಬಲ್ ಸತ್ಯ ಅಲ್ಲ ರೀ, ಅದರ ಲೋಕದಂತ ಎಲ್ಲ ಫೀಲ್ಡಲ್ಲಿರುವಂಥ ಅವೇರ್ನೆಸ್, ಇಂಟೆಲಿಜೆನ್ಸ್, ಜ್ಞಾನ ಕೊಡ್ತಾ ಇರ್ಬೇಕಾದ್ರೆ ಜನಗಳು ಏನು ಮಾಡ್ತಾವ್ರೆ, ಆ ಕೆಟ್ಟತನಕ್ಕೆ ವಿರುದ್ಧವಾಗಿ ಹೋರಾಡೋದಕ್ಕೆ ಆಗ್ತದೆ ಇವತ್ತು ಬಲ ಬರ್ತೈತೆ ಅದರ. ಅದಕ್ಕೆ ಏನ್ರಿ, ಕ್ರಿಸ್ತನ ರಾಜ್ಯ, ಕ್ರಿಸ್ತನ ಎರಡನೇ ಬರುವಿಕೆ ಅಂತ ನೋಡ್ಬೇಕಾದ್ರೆ ಅವ್ರ ಆಡಳಿತ ಆರಂಭ ಮಾಡದ್ದೇ ಎಲ್ಲಪ್ಪ ಅಂತಂದರೆ ಶತ್ರುಗಳ ನಡುವೆ. ಮೋಸಸ್ ಅದ್ಭುತ ಮಾಡಿದೆಯಲ್ಲಿ, ಪಕ್ಕದ ಮನೆಯಲ್ಲ ಫಾರೋ ಮುಂದೆನೇ ಮಾಡ್ದ ಅದರ. ಅದೇ ಥರ ಕ್ರಿಸ್ತನು ಏನ್ರಿ, ಶತ್ರುಗಳ ನಡುವೆನೇ ಆಡಳಿತ ಮಾಡ್ತಾನಂತೆ ನೋಡಿ ಅದರ. 1000 ವರ್ಷದ ಆರಂಭದಲ್ಲೇ ಕೀರ್ತನೆ 110:2, ಕೀರ್ತನೆ 110:2,
ಯಹೋವನು ನಿನ್ನ ದಂಡದ ಆಳಿಕೆಯನ್ನು ಸಿಯೋನಿನ ಹೊರಗೆ ಹಬ್ಬಿಸುವನು, ನಿನ್ನ ವೈರಿಗಳ ಮಧ್ಯದಲ್ಲಿ ದೊರೆತನ ಮಾಡು.
ನೋಡ್ರ ನೀನು ರಾಜ್ಯದಂಡವನ್ನು, ನಿನ್ನ ರೂಲಿಂಗ್ನ ದೇವ್ರು ಎಕ್ಸ್ಪ್ಯಾಂಡ್ ಮಾಡ್ತಾರಂತೆ. ಆದರೆ ನೀನು ಎಲ್ಲಿ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡೋ, ವೈರಿ.
ವೈರಿಗಳ
ಸರಿಯಪ್ಪ, ಇವ್ರು ಆಡಳಿತ ಮಾಡ್ಬೇಕ್ರೆ ವೈರಿಗಳು ಇರಬಾರ್ದು ಅಂತಂದ್ರೆ ವೈರಿಗಳಿಗೆ ಬಂತು, ವೈರಿಗಳು ಇರೋದಕ್ಕೆಪ್ಪ ರಾಜ ನೀನು ಕೊಟ್ಟಿದ್ದೆ ಆಡಳಿತ ಮಾಡೋಕ್ಕೆ. ಯಾಕೆ, ನೀನೇನು ಮಾಡಬೇಕು, ಎಲ್ಲ ವೈರಿಗಳನ್ನ ಸೋಲಿಸ್ಬೇಕು, ಇದನ್ನ ದೇವರ ಪಾದದ ಕೆಳ ಹಾಕ್ಬೇಕು. ಅದಕ್ಕೋಸ್ಕರ ನಿನಗೆ ಅಧಿಕಾರ ಕೊಟ್ಟಿದ್ದು 1000 ವರ್ಷಕ್ಕೆ ಅಂತಂದ್ಬಿಟ್ಟು 1000 ವರ್ಷ ಆಳ್ವಿಕೆ ಮಾಡಿದ್ರು. ಅದಕ್ಕೆ ಕ್ರಿಸ್ತನ ಹೆಂಗ ಗೊತ್ತಾ ಮಾಡ್ತಾರೆ, ಆಡಳಿತದಲ್ಲಿ ವಾಕ್ಯಾವಧಿ ಸೂಪರ್ ಆಗಿದೆ. ತನ್ನ ರಾಜ್ಯದಲ್ಲಿಂದ, ತನ್ನ ರಾಜ್ಯದೊಳಗಡೆ ರಾಜ್ಯಾಧಿಕಾರ ವಹಿಸ್ಕೊಂಡ್ಬರ್ಬೇಕ್ರೆ ಕೆಟ್ಟತನ ತೆಗಿತಾರಂತೆ. ಮ್ಯಾಥ್ಯೂ 13:41, ಮ್ಯಾಥ್ಯೂ 13:41.
ಮನುಷ್ಯಕುಮಾರನು ತನ್ನ ದೂತರನ್ನು ಕಳುಹಿಸುವನು, ಅವರು ಆತನ ರಾಜ್ಯದೊಳಗಿಂದ ಎಲ್ಲಾ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು.
ಯಾವ ರಾಜ್ಯದಲ್ಲಿ, ಅವರ ರಾಜ್ಯದಲ್ಲಿ, ಕ್ರಿಸ್ತನ ರಾಜ್ಯದಲ್ಲಿ ಏನ್ ತೆಗಿತಾರಂತೆ, ಏನ ಕಂಟಕರನ್ನು. ಹಂಗಾರೆ ರಾಜ್ಯದಲ್ಲಿ ಕಂಟಕರು ಇರ್ತಾರ್ರಿ, ಅವ್ರನ್ನ ತೆಗೆದಿಕ್ಕೆನೆ ಕ್ರಿಸ್ತರು ಮಾಡೋದು ರಾಜ್ಯಾಧಿಕಾರನ ವಹಿಸ್ಕೊಂಡು ಬರೋದು. ಹಂಗಾರೆ ಏನ್ರಿ, ಕೆಲವು ಜನ ಅಫೆಂಡರ್ಸ್ ಇರ್ತಾರೆ ಅದರ. ಈ ಶಾಲ್ ಟೇಕ್ ಅನ್ ಟು ಹಿಮ್ಸೆಲ್ಫ್ ಇಸ್ ಕಿಂಗ್ಡಮ್ ಅಂಡ್ ಟೇಕ್ ಅವೇ ಆಲ್ ದ ಅಫೆಂಡರ್ಸ್ ಇನ್ ಫ್ರಮ್ ಇಸ್ ಕಿಂಗ್ಡಮ್ ಅಂತ ಬರ್ತಾರೆ. ತನ್ನ ರಾಜ್ಯದೊಳಗಿಂದ ಎಲ್ಲರೂ ಕಂಟಕರನ್ನ ಮಾಡ್ತಾರೆ, ತೆಗೆದಾಕ್ತಾರಂತೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಎಷ್ಟು ದೇವ್ರಿಗೆ ಇಷ್ಟನೋ ಅಷ್ಟನ್ನು ಮಾತ್ರ ದೇವ್ರ ಪರ್ಮಿಷನ್ ಕೊಡೋದ್ರಿ. ನೋಡಿ ವಾಕ್ಯ ಓದೋಣ. ಸೆಕೆಂಡ್ ಥಿಸ್ಸಲೋನಿಯನ್ಸ್ 2:8, ಎರಡನೇ ಥಿಸ್ಸಲೋನಿಕ ಎರಡನೇ ಅಧ್ಯಾಯ ಎಂಟನೇ ವಾಕ್ಯ. ಎರಡನೇ ಥಿಸ್ಸಲೋನಿಕ ಎರಡನೇ ಅಧ್ಯಾಯ ಎಂಟನೇ ವಾಕ್ಯ.
ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು, ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು, ತನ್ನ ಸಂಹರಿಸುವನು.
ಲೆವೆಂತ್ ವರ್ಸ್
ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ.
ಯಾರು ಕಳಿಸೋದು?
ದೇವರು
ದೇವ್ರು ಕಳಿಸ್
ಅಸತ್ಯ ನಡೆಸುವ
ದೇವ್ರು ಬಿಡ್ತಾರಂತಾರೆ. ಹಂಗಾರೆ ಏನು ಬಂದಲ್ಲಿ ಇಟ್ಟಾರೆ ಚೈನ್ನ ನೋಡಪ್ಪ, ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಡ್ತಾರೆ, ಲಬಕ್ಕ ನಿಟ್ಕೋತ ನೋಡಿದ್ವಿ. ಅದು ಯಾರೋ ಅಲ್ಲ, ಅದ್ಕೊಂಡು ಬೇಕಾರೆ ಕಟ್ಟಾಕಿ ಎಷ್ಟು ಬೇಕೋ ಅವ್ನೇನು ಮಾಡ್ತಾರೆ ಅಷ್ಟಕ್ಕೆ ಯೂಸ್ ಮಾಡ್ಕೊತಾರೆ. ಆದರೆ ಅದಕ್ಕೆ ಮೂರನೇ ಮಹಾಯುದ್ಧ ಇದೆಲ್ಲ, ಏನ್ರಿ ಮೂರನೇ ಮಹಾಯುದ್ಧ ಅದು ಯಾರಿಂದಾಗೋದು? ಮೂರನೇ ಮಹಾಯುದ್ಧ ಯಾರಿಂದಾಗ್ತದೆ?
ಇಸ್ರೇಲ್ ರಷ್ಯಾ
ಹೌದು. ಅದನ್ನ ಮಾಡೋದು ಯಾರು? ಸೇತಾನ್ ಮಾಡ್ತಾರ ಇಲ್ಲ ದೇವ್ರು ಮಾಡ್ತಾರ?
ದೇವರು ಮಾಡೋದು.
ದೇವ್ರು ಮಾಡೋದ ಸೇತಾನ್ ಮಾಡೋದ?
ಎಲ್ಲ ದೇವರ ಮಾಡ್ಸೋದ್ರಿ.
ಎಲ್ಲ ದೇವರೇ ಮಾಡಿಸ್ತಾರೆ. ಯಾರ ಕೈಲಿ? ಇವನ್ ಕೈಲಿ ಮಾಡಿಸ್ತಾರೆ ನೋಡಿರ್ತೀನಿ. ಇವನ್ ವಿಲ ವಿಲ ಅಂದ್ ಒದ್ದಾಡ್ಬೇಕು ಅಂತ ಆಸೆ ಐತಲ್ಲ, ನೋಡ್ತಾರೆ ಬಿಡ್ತಾರೆ ಸ್ವಲ್ಪ ಬಿಡ್ತಾರೆ. ಅವನು ಏನ್ ಮಾಡ್ತಾನೆ? ಹೋಗ್ಬಿಟ್ಟು ರಷ್ಯನ್ ಕಣಿತಾನೆ, ಏ ಇಸ್ರೇಲ್ ಮಟ್ಟಕ್ ಮಾಡಿ ಬರೋ. ಅಮೇರಿಕನ್ ಕಣ್ತಾನೆ, ನೀನ್ ಬರೋ ಇಸ್ರೇಲ್ ಮಟ್ಟಕ್ ಮಾಡಕ್ಕೆ, ಇವ್ರ ತರ ಇದು ನಾಶ ಮಾಡೋದು, ಇವ್ ನಾಶ ಮಾಡ್ಕೊಂಡು ಬಾ, ಇವ್ರದೇ ಫ್ಯೂಚರ್ ವರ್ಲ್ಡ್ ಕ್ಯಾಪಿಟಲ್ ಅಂತ ದೇವ್ರೇನ್ ಮಾಡ್ತಾನೆ ನಿಂತ್ಕೊಂಡ್ಬಿಟ್ಟು ಓಹೋ ನಗ್ತಾರೆ. ನೋಡಿ ಅದಕ್ಕೆ ದೇವ್ರು ಮಾಡ್ತಾನೆ ನೋಡಿ ಇಲ್ಲಿ ಎಜಿಕಲ್ 38. ಒಂದು ನಿಮಿಷ, ಎಜಿಕಲ್ 38 ಅಲ್ಲಿ 21 ನೋಡಿ, 38:21.
ಕರ್ತನಾದ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಖಡ್ಗವು ನನ್ನ ಪರ್ವತಗಳಲ್ಲೆಲ್ಲ ಗೋಗನವರನ್ನು ಸಂಹರಿಸಿ ಎಂದು ಅಪ್ಪಣೆ ಕೊಡುವೆನು, ಒಬ್ಬರಿಂದೊಬ್ಬರು ಹತರಾಗುವರು.
ಓಕೆ 16 ತೋರಿಸೋದಿ, 16 ಕನ್ನಡದಲ್ಲಿ. ಎಜಿಕಿಯೇಲ್ 38:16, 16.
ನನ್ನ ಜನರಾದ ಇಸ್ರಾಯೇಲರ ಮೇಲೆ ಬಿದ್ದು ಕಾರ್ಮುಗಿಲಿನ ಉಪಾದಿಯಲ್ಲಿ ದೇಶವನ್ನು ಮುಚ್ಚಿಬಿಡುವಿ. ಗೋಗನೆ, ಜನಾಂಗಗಳ ಕಣ್ಣೆದುರಿಗೆ ನಿನ್ನ ನಾಶನದಿಂದ ನನ್ನ ಗೌರವವನ್ನು ಕಾಪಾಡಿಕೊಂಡು ನಾನೇ ಯೆಹೋವನೆಂದು ಜನಾಂಗಗಳಿಗೆ ಗೋಚರವಾಗುವಂತೆ ನಾನು ನಿನ್ನನ್ನು ಕಾಲಾನುಕಾಲಕ್ಕೆ ನನ್ನ ದೇಶದ ಮೇಲೆ ಬೀಳ ಮಾಡುವೆನು.
ಯಾರಂತೆ? ದೇವರೇ ಕರೆಸ್ತದಂತೆ ನೋಡಿರ್ತೀನಿ ಕಾಲಾನುಕಾಲಕ್ಕೆ. ಇವಾಗ ಇಸ್ರೇಲ್ ಅಟ್ಯಾಕ್ ಆಗ್ತಿದ್ ಗೊತ್ತಾ, ಅಕ್ಟೋಬರ್ 17 ಆಗ್ತಿತ್ತಲ್ಲ 2 ವರ್ಷದಿಂದ, ಕಾಲಾನುಕಾಲಕ್ಕೆ ಅವಾಗ 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 ಇಸ್ರೇಲ್ ಮೇಲೆ ತೊಂದರೆ ಕೊಡ್ತದೆ ಯಾರೋ, ದೇವರೇ ಮಾಡ್ತಾರೆ ಅದು. ಹೌದಾ? ಎನಿವೇ ನೋಡ್ಬೇಕಾದ್ರೆ ಇದೊಂದು ಡಿಫ್ರೆಂಟ್ ಸಬ್ಜೆಕ್ಟು. ಆದರೆ ಇದರಲ್ಲಿ ಏನಪ್ಪ ಕ್ಲೂ ಅಂತಂದರೆ, ಸೇತಾನ್ ಈಸ್ ಕಂಪ್ಲೀಟ್ಲಿ ಬೌಂಡ್ ಅಂಡ್ ಕಂಟ್ರೋಲ್ ಆಫ್ ಕ್ರೈಸ್ಟ್. ಅದಕ್ಕೆ ಹೇಳ್ತಾರೆ ಸೇತಾನ್ ಹೇಳ್ಬೇಕ್ರೆ ಪ್ರಕಟಣೆ 20ನೇದು ಎರಡನೇ ವಾಕ್ಯದಲ್ಲಿ ನಾಲ್ಕು ಹೆಸರು ಹೇಳ್ತಾರೆ ಅಲ್ಲಿ, ಅಂದ್ರೆ ಪಿಶಾಚನೋ ಅಂದರೆ ಸೈತಾನನೋ ಪುರಾತನ ಘಟಸರ್ಪ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಡ್ರ್ಯಾಗನ್ ಅಂತ ಬರ್ತಾರೆ. ಡ್ರ್ಯಾಗನ್ ಅನ್ನ ಏನೋ ಡಾನಿಯಲ್ 7ನೇದೇ ನೋಡ್ತಿಲ್ಲ, 4ನೇ ಮುರ್ಗ ಅದರ ಅದಕ್ಕೇನಂತಂದರೆ ಸಿವಿಲ್ ಪವರ್ ರೋಮ್ ರಾಜ್ಯ ಅಂತ ಹೇಳ್ತಾರೆ. ಅದರ ಸರ್ಪೆಂಟ್ ಪುರಾತನ ಸರ್ಪ, ಈ ಸರ್ಪನ ಉಪಯೋಗಿಸ್ಕೊಂಡೆ ಯಾವಾಗಲೇ ಮಾಡಿದ್ದೋ ಮಾಡಿಸಿದ್ದು ಅಂದರೆ ವಂಚನೆ ಮಾಡುವಂಥ ಒಂದು ಟ್ಯಾಕ್ಟಿಕ್ಸ್. ನೋಡಿ ಇದು ನಾಲ್ಕು ಸೇತನ್ ಟ್ಯಾಕ್ಟಿಕ್ಸ್ ರೀ. ಸೇತನು ಹೆಂಗೆ ಒಂದಲ್ಲ ಒಂದು ವಿಧದಲ್ಲಿ ಇದನ್ನ ಆದಷ್ಟು ಕೆಟ್ಟತನನ ತನ್ನ ರಾಜ್ಯ ಉಳಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತಾವನೆ ಅಂತ. ಅದಕ್ಕೆ ಏನು ಮಾಡ್ತಾನೆ, ಒಂದು ಆಮೇಲೆ ಇನ್ನೊಂದು ಉಪಯೋಗಿಸ್ಕೊತಾರೆ. ನಾನು ಹೇಳಿದೆ ಗೊತ್ತಾ, ಇವಾಗ ಎಕ್ಸಾಂಪಲ್ ಕಾರ್ತಿಕ್ ಬುಧರ ಮನೆಗೆ ಕಳ್ಳ ನುಗ್ಬಿಟ್ಟು ಕಾರ್ತಿಕ್ ಬುಧನ ಕಟ್ಟಾಕ್ರೆ ಫಸ್ಟ್ ಏನು ಮಾಡ್ತಾರೆ, ಕಾರ್ತಿಕ್ ಬುಧ ಕೈಗಲ್ಲಿ ಓಡಾಡ್ತಾರೆ. ಕೈಗಲ್ಲಿ ಓಡಾಡೋಕ್ಕೆ ಇದ್ದರೆ ಕೈಗಲ್ಲನ್ನ ಕಟ್ಟಾಕ್ಬಿಟ್ರೆ ನೆಕ್ಸ್ಟ್ ಏನು ಮಾಡ್ತಾರೆ, ಕಾಲಲ್ಲಿ ಒದ್ದಾಡಕ್ತಾರೆ. ಕಾಲನ್ನು ಕಟ್ಟಾಕ್ಬಿಟ್ರೆ ಬಾಯಿನಲ್ಲಿ, ಬಾಯಿನ ಕಟ್ಟಾಕ್ಬಿಟ್ರೆ ಆ ಥರ ಒಂದಾಮಲ್ ಒಂದು ಒಂದಾಮಲ್ ಒಂದು ಸೇತಾನ್ ಏನು ಮಾಡ್ತಾನೆ ಅದರ ಏನ್ರಿ ಉಪಯೋಗಿಸ್ಕೊತಾನೆ. ಹೆಂಗಾರ ಮಾಡಬೇಕು ವಂಚಿಸ್ಬೇಕು. ಅದೇ ಈ ಥರ ನಾಲ್ಕು ಡಿಪಾರ್ಟ್ಮೆಂಟ್ಗಳು. ಅದರ ಪಿಶಾಸನು ಅಂತಂದರೆ ಯೇಸು ಕ್ರಿಸ್ತ ಮೊದಲನೇ ಮುರುಕಲಿ ಜನನ ಪಿಶಾಸ ಕಂಟ್ರೋಲ್ ಮಾಡ್ಕೊಂಡ ಆ ಥರ ಕಂಟ್ರೋಲ್ ಮಾಡೋಂಥದ್ದು. ಸೇತಾನ್ ಅಂತಂದರೆ ಖುದ್ದಾಗೆ ಸೇತಾನ್ ರೀ, ಅದರ ದೇವರ ವಿರೋಧಿ. ಇವೆಲ್ಲವನ್ನು ಏನು ಮಾಡ್ತಾರಂತೆ, ಇವೆಲ್ಲ ಥರ ಇರೋಂಥ ಸಿಸ್ಟಮ್ಮು ಅಥವಾ ಈ ಎಲ್ಲ ರೀತಿ ಇರೋಂಥ ಟೆಕ್ನಾಲಜಿಯನ್ನು ಯೂಸ್ ಮಾಡೋದು ಮನುಷ್ಯನ ವ್ಯಾಮರ್ಸೋದಕ್ಕೆ, ಕಂಪ್ಲೀಟ್ ಆಗಿ ಪವರ್ಲೆಸ್ ಆಗಿ ಮಾಡ್ತಾನಂತೆ. ಇದಾಗಿ ಮೇಲೆ ಏನು ಮಾಡ್ತಾರೆ, ಪ್ರಕಟಣೆ 20ನೇ ಅಧ್ಯಾಯ 3ನೇ ವಾಕ್ಯ ಬಿಗಿದ್ಕೈತೋಣ ಏನು ಮಾಡ್ತಾರೆ ನೋಡೋಣ. ಪ್ರಕಟಣೆ 20ನೇ ಅಧ್ಯಾಯ 3ನೇ ವಾಕ್ಯ.
ಸೈತಾನನು ಇನ್ನೂ ಜನಗಳನ್ನು ಮರುಳುಗೊಳಿಸಿದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು.
ನೋಡ್ರ ಏನ್ ಮಾಡಂತೆ, ಬಾಗಿಲು ಮುಚ್ಚಿ ಮುದ್ರೆ ಹಾಕಂತೆ. ಏನಕ್ಕೆ ಹಾಕಿದ್ದು, ಕಾರಣ ಏನು? ಇವಾಗ ಕಟ್ಟಾಕ್ಬಿಟ್ರಲ್ಲ, ಏನಕ್ಕೆ ಬಾಗಿಲು ಮುಚ್ಚಿ ಮುದ್ರೆ ಹಾಕ್ಬೇಕು, ಯಾಕೆ ಅಧೋಲೋಕದಲ್ಲಿ ದಬ್ಬಬೇಕು ಅಲ್ವರ? ಏನಕ್ಕೆ ಅಂತ ಹೇಳ್ತಾರೆ, ಇನ್ನೂ ಜನಗಳನ್ನ ಏನ್ ಮಾಡ್ಬೋದು,
ಮರಳುಗೊಳಿಸದು.
ಮರುಳುಗೊಳಿಸದಾಗೆ. ಹಂಗಂದ್ರೆ ಅವನ ಕಟಾಕ ಸಮಯದಲ್ಲಿ ಇನ್ನೂ ಜನಗಳನ್ನ ಮರುಳುಗೊಳಿಸ್ಬೇಕು. ಆದ್ರೆ ಒಂದ್ಸತಿ ಅಧೋಲೋಕದಲ್ಲಿ ದಬ್ಬಿದ ಮೇಲೆ ಇನ್ನೂ ಜನಗಳನ್ನ ಮರುಳುಗೊಳಿಸದಾಗೆ ಏನ್ ಮಾಡ್ರಂತೆ, ಅಧೋಲೋಕಕ್ಕೆ ದಬ್ಬಿಟ್ಟು ಮುದ್ರೆ ಹಾಕ್ಬಿಟ್ರೆ. ಅಂದ್ರೆ ಒಂದ್ಸತಿ ಅಧೋಲೋಕಕ್ಕೆ ದಬ್ಬಿಟ್ರೆ ಮುದ್ರೆ ಹಾಕ್ಬಿಟ್ರೆ ಅವನ್ ಜನಗಳನ್ನ ಮರುಳುಗೊಳಿಸಕ್ಕಾಗಲ್ಲ. ಅಂದ್ರೆ ಏನು, ಆವಾಗ ದೇವರ ರಾಜ್ಯ ಕಣ್ಣಿಗೆ ಕಾಣಂತ ರೀತಿಯಲ್ಲಿ ಭೂಲೋಕದಲ್ಲಿ ಏನಾಗಿರ್ಬೇಕು, ಸ್ಥಾಪನೆ ಆಗಬೇಕು ಅಂತ ಅರ್ಥ. ಅರ ಸಭೆ ಏನಾಗಿರ್ಬೇಕು, ಕಂಪ್ಲೀಟ್ ಆಗಿರ್ಬೇಕು ಅಂತ ಅರ್ಥ. ಸರಿ, ಇವಾಗ ಅಧೋ ಲೋಕ ಅಂತ ಬಂತಲ್ವಾ, ಇದನ್ನ ಇಂಗ್ಲೀಷಲ್ಲಿ ಓದೋಣ, ತುಂಬ ಚೆನ್ನಾಗಿ ಬರ್ತಾಕೊಂಡಿದ್ದೀನಿ. ಪ್ರಕಟಣೆ 20:3, ರೆವಲೇಷನ್ ಚಾಪ್ಟರ್ 20:3, ಇಂಗ್ಲೀಷ್.
And cast him into the bottomless pit, and shut him up,
ಆ್ಯಂಡ್ ಸೆಟ್
and
ಅ ಸೀಲ್,
set a seal upon him that he should deceive the nations no
no
more.
more. So, until is not put into the bottomless pit, he is allowed and permitted to deceive. But once if he is put, he is no more permitted to deceive the nations no more. ಅದರೊಡನೆ ಹೇಳ್ತಾರೆ ಏನಂತ ಹೆಸರು ಕೊಟ್ಟರು, ಬಾಟಮ್ಲೆಸ್ ಪಿಟ್. ಎಷ್ಟು ಸಖತ್ತಾಗಿದೆ ಹೆಸರು ನೋಡಿದ್ದೀನಿ, ಅದರ ಕನ್ನಡದಲ್ಲಿ ಅಧೋಲೋಕ ಅಂತ ಹಾಕ್ಬಿಟ್ರು. ಬಾಟಮ್ಲೆಸ್ ಪಿಟ್ ಅಪ್ಪ, ನೀವು ಯೋಚನೆ ಮಾಡ್ರಿ. ಏನ್ರಿ ನೀವು ರೋಡಲ್ಲಿ ಹೋಗ್ತಾ ಇರ್ತೀರ, ಅದರ ಒಂದು ಗುಂಡಿ ಇರ್ತದೆ, ನಿಮ್ಗೆ ಗೊತ್ತಾಗಲ್ಲ, ಟಪಕ್ಕಂತ ಕಾಲಿಡ್ತೀರ, ಗುಂಡಿ ಒಳಗೆ ಹೋಗ್ಬಿಡ್ತೀರ, ಬಿದ್ದೋಗ್ಬಿಡ್ತೀರ. ಎಲ್ಲಿಗೆ ಹೋಯ್ತೀರ ಬಿದ್ದರೆ, ಬಿದ್ದರೆ ಎಲ್ಲಿಗೆ ಹೋಯ್ತೀರ,
ಗುಂಡಿ ಕೆಳಗೆ
ಹೇಗೆ
ಕೆಳಗೆ ಬರುತ್ತೆ.
ಕೆಳಗಡೆ ತಳ ಇದ್ರೆ ಅಲ್ಲಿ ಬೀಳ್ತೀರಾ, ಕರೆಕ್ಟಾ? ಇವಾಗ ತಳ ಒಂದಡಿ ಎರಡಡಿ ಇದ್ರೆ ನೀವಾಗಿ ನೀವೇ ಎದ್ದೊಳ್ತೀರಾ, ಅಲ್ಲಿ ಯಾರು ಯಾರು ಬೇಕಾ ಹೆಲ್ಪ್ ನಿಮ್ಗೆ
ಎದ್ ಬರ್ಬೋದು
ಎದ್ದು ಬರ್ಬೋದು. ಅದೇ 6 ಅಡಿ ಗುಂಡಿ ಇದ್ರೆ ಎದ್ದು ಬರ್ಬೋದಾ,
ಇಲ್ಲ
ಸ್ವಲ್ಪ
ಇಲ್ಲ
ಕಷ್ಟಪಟ್ಟು
ಒಳಗಡೆ
ಬರ್ಬೋದು. ಹಾ ಸರಿ ಆಯ್ತಪ್ಪ, ಇದೇ ಗುಂಡಿ ದೊಡ್ಡ ಬಾವಿ ತಿಳ್ಕೊಡ್ರಿ, 20 ಅಡಿ ಬಾವಿ, ನಿಮ್ ಕಣ್ ಕಾಣಿಸಲ್ಲ, ಓಡೋಗ್ತಾ ಇದ್ರ ದುಬುಕ್ಕ ಬಿದೋಗ್ಬಿಡ್ತಾರೆ 20 ಅಡಿ ಬಾವಿಯಲ್ಲಿ, ಎದ್ದು ಬರಕಾಯ್ತದಾ?
ಇಲ್ಲ
ಆಗಲ್ಲ. ಇದೇ ತರ ಇನ್ನ ಒಂದ್ ಎಕ್ಸಾಂಪಲ್, ಒಂದ್ ಗುಂಡಿ ಇದೆ, ಅದಕ್ಕೆ ತಳಾನೇ ಇಲ್ಲ, ಬಿದ್ದೋಗ್ಬಿಡ್ತೀರಾ, ಅವಾಗ ಎಲ್ಲೋಯ್ತೀರಾ?
ಬಾಟಮ್ಲೆಸ್ ಹೊರಟಾಗ್ತಾನೆ.
ದಟ್ ಈಸ್ ದ ಮೀನಿಂಗ್ ಆಫ್ ಬಾಟಮ್ಲೆಸ್, ಅಂದ್ರೆ ಹೋಯ್ತಾನೆ ಇರ್ತೀರಾ, ಹೋಯ್ತಾನೆ ಇರ್ತೀರಾ, ಯು ಕ್ಯಾನ್ ನೆವರ್ ರಿಟರ್ನ್ ಅಂತ ಅರ್ಥ. ಅದೇನು ಗೊತ್ತ ಅರ್ಥ, ಆ ಗುಂಡಿಗೆ ತಳ ಇಲ್ದಿರೋದ್ರಿಂದ ಆ ಗುಂಡಿಗೆ ದೇವ್ರು ಒಂದ್ಸತಿ ಹಾಕ್ಬಿಟ್ರೆ ನೀನ್ ಯಾವತ್ತೂ ಎದ್ದು ಬರಕ್ ಸಾಧ್ಯ ಇಲ್ಲಪ್ಪ. ಸರಿ, ಎದ್ದು ಬರ್ಬೋದು, ಯಾಕೆ ಬೈಬಲ್ ಹೇಳ್ತಾರೆ ನೀವು 1,000 ವರ್ಷದ ಅಂತ ರಿಲೀಸ್ ಮಾಡ್ತೀರಿ ಅಂತ ಹೇಳಾರೆ. ನೀ ಎದ್ ಬರ್ಬೇಕ್ರಿ, ಯಾರು ಎದ್ ಬರ್ಸೋದ್ ನಿನ್ನ, ದೇವ್ರೇ ಎದ್ದು ಬರ್ಸ್ಬೇಕು, ದೇವ್ರೇ ನಿಂಗೆ ಹಿಡ್ದು ಕರ್ಕೊಂಬಂದ್ರೆ ಮಾತ್ರ ನಿನ್ ಬರಕ್ ಸಾಧ್ಯ. ಅರ್ಥ ಆಯ್ತರಾ, ಬಾಟಮ್ಲೆಸ್ ಪಿಟ್ ಅಂದ್ರೆ ಏನರ್ಥ ಅರ್ಥ ಅಂದ್ರೆ ತಳ ಇಲ್ದಿರೋದಂತ ಹಾಕ್ಬಿಟ್ಟ ಅಂತಂದ್ರೆ ನೀವು ಹೋಯ್ತಾನೆ ಇರ್ತೀಯ, ನೀನ್ ಯಾವತ್ತೂ ಎದ್ ಬರಕ್ ಸಾಧ್ಯ ಇಲ್ಲ, ನೀನು ನಾ ದೇವ್ರಿಗೆ ಕರೆದ್ರೆ ಮಾತ್ರ ವಾಪಸ್ ಬರಕ್ ಸಾಧ್ಯ. ಅರ್ಥ ಆಯ್ತರ, ಅದಕ್ಕೆ ದೇವರು ಏನು ಸೇತಾನ್ನ ಇನ್ನ ಏನಾಗಿಲ್ಲ, ಆ ಒಂದು ಬಾಟಮ್ಲೆಸ್ ಪಿಟ್ಟಿಗೆ ಹಾಕಿಲ್ಲ ರೀ. ಅರ್ಥ ಮಾಡ್ಕೊಳ್ಳಿ, ಒಂದು ಸತಿ ಹಾಕಿದ್ರೆ ಸೇತಾನ್ ಯಾವತ್ತಿಗೂ ಕಣ್ ಕಾಣಿಸಲ್ಲ, 1,000 ವರ್ಷ. ಇನ್ನ ಟೈಮ್ ಏನಾಗಿಲ್ಲ, ಬಂದಿಲ್ಲ ನೋಡಿರ್ತೀನಿ. ಅದಾಗಿದ್ಮೇಲೆ ದೇವ್ರೇನ್ ಮಾಡ್ತಾರೆ, ತಿರ್ಗಾ ಮನುಷ್ಯನ ಪರೀಕ್ಷೆ ಮಾಡೋಕ್ಕೆ ದೇವರೇ ಸೇತಾನ ವಾಪಸ್ ಕರೆಸ್ತಾನೆ ನೋಡಿರ್ತೀನಿ. ಅದರ ಅದಿ ನೋಡಿ ಎಷ್ಟು ಸೂಪರ್ ಆಗಿದೆ ಪಾಯಿಂಟ್, ಅದರ ಏನು ಚೆನ್ನಾಗಿ ಕೊಟ್ಟು ಬೈಬಲಲ್ಲಿ. ದೇವ್ರು ನೋಡ್ರಿ ಏನು ಬುದ್ಧಿವಂತರು, ಏನೇನು ಪದಗಳನ್ನ ಬಳಸಿ ಮಾಡೋಣ, ನಮ್ಗೇನು ತಲೆಗೆ ಓಡೋದಿಲ್ಲ, ಬಾಟಮ್ಲೆಸ್ ಪಿಟ್ ಬರೀತಾ. ಹಾಂ, ಪಿಟ್ ಅಂದ್ರೆ ಬಾಟಮ್ ಇರಬೇಕು, ಇದು ಯಾವ ಬಾಟಮ್ಲೆಸ್ ಪಿಟ್ ಅಂತೆ ನೋಡ್ರ, ಅಧೋ ಲೋಕ ಎ ಪ್ಲೇಸ್ ಆಫ್ ನೋ ರಿಟರ್ನ್ ವಿತೌಟ್ ಗಾಡ್ಸ್ ಪರ್ಮಿಷನ್. ಏನಕ್ಕೆ ಇನ್ನೂ ಹಾಕಿಲ್ಲ, ಮುದ್ರೆ ಹಾಕ್ಬಿಟ್ರು, ಲಾಕ್ ಮಾಡ್ಬಿಟ್ರು ಅಂತಂದ್ರೆ ದೇವ್ರು ಲಾಕ್ ಮಾಡಿದ್ದನ್ನ ಯಾರು ತೆಗೆದಿಕ್ಕೆ ಸಾಧ್ಯ ಇಲ್ಲ, ಅವ್ರು ತೆರೆದಿದ್ದ ಮುಚ್ಚೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರಿಗಳೇ, ಯಾವ ವೇಟಿಂಗ್ ಅಂತಂದ್ರೆ ಸಭೆ ಕಂಪ್ಲೀಷನ್ಗೆ ವೇಟಿಂಗ್ ಅಲ್ವರ. ಅದಕ್ಕೆ ಸೇತನ ಕಟ್ಟಾಕೋರೆ ಇನ್ನ ಅಧೋಲೋಕದಲ್ಲಿ ಹಾಕಿ ಮುದ್ರೆ ಹಾಕಿಲ್ಲ, ಯಾಕೆ ಗೊತ್ತಾ, ಇವಾಗ ಸಭೆ ಇನ್ನೂ ಭೂಲೋಕದಲ್ಲಿ ಐತೆ, ಸಭೆಗೆ ಫಿಲ್ಟ್ರೇಷನ್ ಆಗಬೇಕು ಅಂದ್ರೆ ಯಾರು ಬೇಕೋ, ಸಭೆ ಪ್ಯೂರಿಫಿಕೇಶನ್ ಆಗಬೇಕು ಅಂದ್ರೆ ಸಭೆನ ಪರೀಕ್ಷೆ ಮಾಡಬೇಕು ಅಂದ್ರೆ ಯಾರು ಬೇಕೋ,
ಸೈತಾನೇ ಬೇಕು.
ಹಾ ಸೇತಾನ್ ಬೇಕು. ಚೇತನ ಇಲ್ದಿರ ಇದ್ರೆ ನಮ್ಗೆ ಲೈಫಲ್ಲಿ ಪ್ಯೂರಿಫಿಕೇಶನ್ ಆಯ್ತದಾ? ಓದಿ ಅಂತೀರಿ. ಒಂದನೇ ಪೇತ್ರ 1ನೇ ಅಧ್ಯಾಯ 7ನೇ ವಾಕ್ಯ. 1ನೇ ಪೇತ್ರ 1 ಮತ್ತು 7.
ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವ ದುಂಟಷ್ಟೇ, ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಏಸುಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು.
ನೋಡ್ರ ಯಾವ್ದಿಂದ? ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶುದ್ಧಿತವಾಗಿ. ಅದರ ಚೇತನ ಇಲ್ಲಾಂದ್ರೆ ಕಷ್ಟ ಹೆಂಗೆ ಬರೋಕ್ಕೆ ಸಾಧ್ಯ? ಅದರ ನಮ್ಮ ಕಷ್ಟಗಳಿಂದ ಶೋಧನೆ ಆಗಬೇಕು ಅಂತಂದ್ರೆ ಏನು ಬೇಕೋ ಚೇತನ ಬೇಕು. ಅದಕ್ಕೆ ದೇವರೇ ಮಾಡೋರೆ, ಚೇತನ ಬಿಟ್ಟವ್ರೆ ಎಷ್ಟು ಬಿಟ್ಟವ್ರೆ, ಆತನ ಪರ್ಮಿಷನ್ ಇಲ್ದಿರ ನಮ್ಮ ತಲೆ ಕೂದಲು ಒಂದು ಬೀಳಕ್ಕೆ ಸಾಧ್ಯ ಇಲ್ಲ. ಯೋಬ್ಗೆ ಅಂತ ಅದ್ರ ಸುತ್ತಲೂ ಏನಾಗಿದೆ? ಹಾಕಿದೆಯಲ್ಲ ದೇವರೇ, ನಮ್ಗೆ ಸುತ್ತಲೂ ಬೇಲಿ ಹಾಕವ್ರೆ. ಅದರ ಸೇತನ ನಮ್ಮನ್ನು ಮುಟ್ಟಕ್ಕೂ ಸಾಧ್ಯ ಇಲ್ಲ ರೀ. ಯಾರು ಪರ್ಮಿಷನ್ ಇಲ್ದಿರಾ? ಯಾಕೆ ಗೊತ್ತಾ? ಹಾಂ, ಚೈನಾಕ್ಕೆ ಇಟ್ಕೊಂಡವ್ರು ನೋಡಿದ್ದೀನಿ. ಏಯ್, ಅವ್ನು ಸಹವಾಸಕ್ಕೆ ಹೋದ್ಯ ಹುಷಾರ್ ಅಂತ ದೇವ್ರು ಹೇಳ್ಬಿಟ್ಟವ್ರೆ ಅಲ್ವರ. ಇವಾಗ ಏನೋ ಚೂ ಬಿಟ್ರೆ ನಮ್ಮ ದೇವರೇ ನಮ್ಮನ್ನ ಚೂ ಬಿಡಬೇಕು. ಅದೈತರ ಅದೇ ನೋಡ್ಬೇಕಾ, ದೇವ್ರು ಬಿಟ್ಟರೆ ಮಾತ್ರ ದೇವ್ರ ಮಕ್ಕಳ ಜೀವನದಲ್ಲಿ ಏನ್ರಿ ಟಚ್ ಆಗ್ಸಿದೆ. ಲೋಕದಲ್ಲೂ ಕೂಡ ಅದೇ ಥರ ರೀ. ಲೋಕದಲ್ಲಿ ದೇವ್ರು ಎಷ್ಟು ಮಾತ್ರ ಬಿಡ್ತಾರೆ ಅಂತಂದರೆ ಆತನ ರಾಜ್ಯಕ್ಕೆ ಎಲ್ಲ ಸಿದ್ಧತೆಗಳು ಏನಾಗಬೇಕೋ ಅಷ್ಟಕ್ಕೆ ಮಾತ್ರ ಬಿಡ್ತಾರೆ ನಾವು. ಅದನ್ನ ಕರ್ತನಲ್ಲಿ ಪ್ರೀತಿಸುಗಳೇ, ಇದನ್ನು ನಾವು ಏನಪ್ಪ ಕಲಿಬೋದು ಅಂತಂದರೆ, ಸೇತನ್ನ ಚೈನ್ ತೊಗೊಂಡು ಕಟ್ಟಾಕಿದ್ದಾರೆ. ಕಟ್ಟಾಕಿದ ಮೇಲೆ ಇವತ್ತು ಏನಪ್ಪ ಮಾಡಿದ್ರೆ, ಅವನು ಇರೋಂಥ ಎಲ್ಲ ಅವನು ಏನೆಲ್ಲ ಆಯುಧಗಳು ಇಟ್ಕೊಂಡಿದ್ನ ಲೋಕದಲ್ಲಿ ಕೆಟ್ಟದನ್ನ, ಇನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ಏನು ಮಾಡ್ತಾವ್ರೆ, ನಾಶ ಮಾಡಿಕೊಂಡು ಬರ್ತಾವ್ರೆ. ಒಂದು ರೀತಿಯಲ್ಲಿ ಕೆಟ್ಟದ್ದು ಜಾಸ್ತಿ ಆಗುತ್ತೆ ಅನ್ನಿಸ್ತದೆ. ಯಾಕೆ ಗೊತ್ತಾ? ಒದ್ದಾಡ್ತಾನೆ ನೋಡ್ರಿ ಇದ್ದೀನಿ, ಸುಮ್ಮನೆ ಇರ್ತಾನ. ಏನೆಲ್ಲ ಹಾಕಿ ಒಂದು ಹೊಸ ಹೊಸ ರೀತಿಯಲ್ಲಿ ಕೆಟ್ಟದ್ದನ್ನ ಏನ್ರಿ ದೇವ್ರು ಏನೇ ಒಳ್ಳೇದು ಮಾಡೋದು ಅದರಲ್ಲಿ ಏನೋ ಒಂದು ಕೆಟ್ಟದಕ್ಕೆ ಏನು ಮಾಡ್ತಾನೆ, ಪ್ರಯತ್ನ ಮಾಡ್ತಾನೆ ಅಲ್ವರ. ಮಾಡಲಿ ಅದರ ಅದರಿಂದ ಏನ್ರಿ ಅಡ್ವಾಂಟೇಜು? ಅದರಿಂದ ಅಡ್ವಾಂಟೇಜು ದೇವ್ರಿಗೇನೆ. ಯಾಕೆ ಗೊತ್ತಾ? ಕೋಪ ಶೇಷವನ್ನು ಏನು ಮಾಡ್ತಾರೆ ಅಂತಲ್ಲಿ, ಹಾಂ, ಅದರ ದೇವರು ಹಿಡಿತಲ್ಲಿ ಇಡ್ತಾರೆ, ಕಂಟ್ರೋಲ್ ಮಾಡ್ತಾರೆ ನೋಡಿರ್ತೀನಿ. ಅದರ ಮನುಷ್ಯನ ಬೆನಿಫಿಟ್ಗಾಗಿನೇ ಅದು ಬದಲಾಯಿಸ್ತಾರೆ ಅಲ್ವರ. ಅದಿಗೆ ನೋಡ್ಬೇಕಾದ್ರೆ ಕೆಟ್ಟತನ ಜಾಸ್ತಿ ಆಗತ್ತಾರ ಅನ್ಸೋದು ಏನಕ್ಕೆ ಅಂದರೆ, ಗಾಡ್ ಈಸ್ ಪರ್ಮಿಟಿಂಗ್ ಇಟ್, ಯೂಸಿಂಗ್ ಇಟ್ ಫಾರ್ ಇಸ್ ಗುಡ್. ಅವ್ರ ಪ್ಲ್ಯಾನ್ ಸಕ್ಸಸ್ ಆಗೋದಕ್ಕೆ ಯೂಸ್ ಮಾಡ್ತಾರೆ. ಮೋಸ ಏನ್ಬಿಟ್ರ? ಕೋಲ್ನ ಬಿಟ್ಟ ಸರ್ಪ ಆಯಿತು. ಸರ್ಪ ಏನಕ್ಕೆ ಬಿಟ್ಟಿದ್ದು? ಬಿಟ್ಟಿದ್ದೇ ಇವರು ಇಟ್ಕೊಂಡಿದ್ದೆ ಯಾರಂತೆ ಇವರು ಅಂದ್ರ. ಅದಿಗೆ ನೋಡ್ಬೇಕಾರೆ ಅದು ಇನ್ನೂ ತುಂಬ ಚೆನ್ನಾಗಿದೆ ಪಾಠ. ಅದು ನೋಡ್ಬೇಕು ಏನಾಗ್ತಾರೆ ಗೊತ್ತಾ? ಮೋಸೆಸ್ ಸರ್ಪ ಮಾಡಿದ ತಕ್ಷಣ ಇವ್ರು ಇಬ್ಬರು ಬರ್ತಾರೆ, ಫೇರೋ ಕಡೆಯಿಂದ ಇಬ್ಬರು ಬರ್ತಾರೆ, ಜೇನ್ ಜೆನಿಸ್ ಮತ್ತೆ ಜೋನಾಸ್ ಅಂತ. ಅವರು ಸೇಮ್ ಸರ್ಪಗಳನ್ನ ಮಾಡ್ತಾರೆ, ಕೋಲ್ನ ಬಿಡ್ಸಾಕ್ತಾರೆ, ಕೋಲ್ ಸರ್ಪ ಆಗ್ತಾರೆ. ಕೋಲ್ ಸರ್ಪ ಆಗಿದ ತಕ್ಷಣ ಮೋಸೆಸ್ ಸರ್ಪ ಏನು ಮಾಡ್ತು ಗೊತ್ತಾ? ಯಾರಿಗೆ ಗೊತ್ತಿದೆಯಾ?
ಸರ್ಪಗಳನ್ನ ನುಂಗ್ಬಿಡ್ತಾರೆ.
ಅವ್ನು ಸರ್ಪಗಳನ್ನ ನುಂಗ್ಬಿಡ್ತು. ಅದಾಗಿದ ಮೇಲೇನೆ ಮೋಸೆಸ್ ಸರ್ಪದ ಬಾಲ ಹಿಡಿಯದ್ರಿ, ತಿರ್ಗಾ ಕೋಲ್ ಆಗ್ಬಿಡ್ತದೆ ಅಲ್ವರ. ಏನು ಗೊತ್ತಾ ಅರ್ಥ? ಸೈತಾನ್ ಲೋಕದಲ್ಲಿ ದೇವ್ರು ಕೆಟ್ಟತನ ಬಿಟ್ಟರೆ ಇನ್ನೂ ಕೆಟ್ಟದ್ದು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ನೋಡೋದು. ದೇವ್ರು ಕೆಟ್ಟದ್ದು ಮಾಡಲ್ಲ ರೀ, ಕೆಟ್ಟದ್ದು ಪರ್ಮಿಷನ್ ಕೊಟ್ಟರು. ಪರ್ಮಿಷನ್ ಕೊಟ್ಟಿದ ತಕ್ಷಣ ಇವನೇನು ಮಾಡ್ತಾನೆ, ಕೆಟ್ಟದ್ದು ಇನ್ನೂ ಓವರಾಗಿ ಮಾಡ್ತಾನಂತಾರೆ. ಮಾಡು, ಏನು ತೊಂದರೆ ಇಲ್ಲ. ಅದನ್ನು ಕೂಡ ದೇವ್ರು ತನ್ನ ಬೆನಿಫಿಟ್ಗೆ ಏನು ಮಾಡ್ತಾರಂತೆ ಅಂದರೆ ಅದನ್ನ ಸ್ವಾಲೋ ಮಾಡಿಬಿಡ್ತಾರೆ, ನುಂಗ್ಕೊಂಬಿಡ್ತಾರೆ. ಆ ಕೆಟ್ಟತನದಿಂದ ಮನುಷ್ಯನಿಗೆ ಏನಾಗಬೇಕು? ಬೆನಿಫಿಟ್ ಆಗಬೇಕು. ಆ ಅನುಭವನೇ ಏನು ಮಾಡ್ತಾರೆ ದೇವರು? ಕೋಲಾಗಿ ವಾಪಸ್ ಇಸ್ಕೊಂಡ್ರು, ಕ್ರಿಸ್ತನರ ರಾಜ್ಯದಲ್ಲಿ ಆಡಳಿತಕ್ಕೆ ಮಾಡಕ್ಕೆ ಯೂಸ್ ಮಾಡ್ಕೊಂತಾರೆ. ಅರ್ಥ ಆಯ್ತಾ? ಎನಿವೆ, ದೇವ್ರ ಚಿತ್ತಾರೆ ಮುಂದೆ ಬಂದ ಹೇಳಿದೆ ನೋಡೋಣ. ಓಕೆನಾ? ಸರಿ, ದೇವ್ರಿಗೆ ವಾಕ್ಯಗಳನ್ನ ಆಶೀರ್ವದಿಸಲಿ. ಯಾರಿಗೇನ ಡೌಟ್ಸ್, ಏನ ಕ್ವಶನ್ಸ್ ಏನೋ ಇದೆಯಾ, ಏನೋ ಪ್ರಶ್ನೆ ಇದೆಯಾ? ಓಕೆ, ಯಾರಿಗೂ ಏನು ಪ್ರಶ್ನೆ ಇಲ್ಲ. ಸರಿ.